योऽन्तः प्रविश्य मम वाचं मां प्रसुप्तां सञ्जीवयति शक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मरे व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णाति। वाणिते करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहं ईडे सेतोभिमानिनः यूयं सर्वे प्रकुरुता मनो मे मध्वभावक। श्रीमध्वः कल्पवृक्षस्तु जयार्यः कामधुक् स्मृतः चिन्तामणिस्तु व्यासार्यः मुनित्रयमुदाहृतम्। वाटिराजगुरून् वन्दे रघुत्तवगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। हे राम जलदश्याम स्वामिन् निर्दोषपूरुष भीमतामसयोनीनां मा मा मुञ्च तवानुगान्। महाव्याकरणाम्भोधिमन्थमानसमन्दरं कवयन्तं रामकीर्त्या हनूमन्तमुपास्महे। वाल्मीकेर्गौःपुनीयान्नो महीधरपदाश्रया यद्दुग्धमुपजीवन्ति कवयस्तर्णका इव। परमपवित्रवादन्तः ಶ್ರೀಮದ್ ರಾಮಾಯಣದಲ್ಲಿ ಭಗವಂತನಾಥ ಶ್ರೀರಾಮ ಲಕ್ಷ್ಮಣ ಸಮೇತನಾಗಿ ಬಂದು ವಿಶ್ವಾಮಿತ್ರರ ಪ್ರಾರ್ಥನೆಯಂತೆ ಮಾರೀಚನನ್ನು ದೂರಗೊಳಿಸಿ ಸುವಾಹವನ್ನು ಸಂಹಾರ ಮಾಡಿ ಯಜ್ಞರಕ್ಷಣೆಯನ್ನು ಮಾಡಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡಿದ್ದಾನೆ. ಯಜ್ಞಯಾಗಗಳ ರಕ್ಷಣೆ ಅಂದರೂ ಒಂದೇ, ಲೋಕ ಕಲ್ಯಾಣ ಅಂದರೂ ಒಂದೇ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸಹಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ಪಿಷ್ಟ ಕಾಮಧಕ್. ಯಜ್ಞ ಎಂಬುದು ಲೋಕದ ಬೆಳವಣಿಗೆಗೆ ಅಗತ್ಯ ಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾಶ ಮಾಡೋದು ಅಂದರೆ ಅದು ಪ್ರತಿಗಾಮಿತನ, ಅದನ್ನು ಪರಿಹಾರ ಮಾಡೋದು ಲೋಕೋದ್ಧಾರ. ಅದನ್ನು ಶ್ರೀರಾಮರೂಪದಿಂದ ಭಗವಂತ ಮಾಡಿದ. ಆ ಯಜ್ಞ ಅನ್ನೋದು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದ ಯಜ್ಞ. ಹೋಮ ಹವನಾದಿಗಳ ರೂಪ ಯಜ್ಞ ಬೇರೆ, ಭಗವತ್ ಪೂಜಾ ರೂಪವಾಗಿ ಏನೇ ಕರ್ಮ ಮಾಡಿದರೂ ಕೂಡ ಅದರ ಯಜ್ಞ ಅಂತ ಕರೀತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಭಗವದ್ಗೀತೆಯಲ್ಲಿ ಪರಮಾತ್ಮ ಯಜ್ಞದ ಸ್ವರೂಪವನ್ನು ತಾನೇ ಹೇಳ್ತಾನೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ದೇವರ ಪ್ರೀತಿಯಾಗಲಿ ಪ್ರಾಣಾಯಾಮವು ವಾಸುದೇವಂ ಅಂತ ಏನು ಕರ್ಮ ಮಾಡ್ತಾನೆ ಅದಿಷ್ಟು ಯಜ್ಞ ಅಂತಲೇ ಅದಕ್ಕೆ ಹೆಸರು. ಅಂಥ ಯಜ್ಞವನ್ನು ಪ್ರತಿಯೊಬ್ಬರು ಮಾಡಬೇಕು. ಜೀವನವೇ ಅಂಥ ಯಜ್ಞ, ಅದಕ್ಕೆ ವಿಘ್ನಗಳು ಬರುತ್ತೆ ಎಂಬುದು ಸಹಜ. ಅಂಥ ವಿಘ್ನ ಒಂದು ಮಾತಿದೆ, ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಒಂದು ಮಾತು. ಶ್ರೇಯಸ್ಸಿನ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಅಂತ ಅರ್ಥ. ಕೆಟ್ಟ ಕೆಲಸ ಸಲೀಸಾಗತ್ತೆ, ಒಳ್ಳೆ ಕೆಲಸಕ್ಕೆ ಭಾರಿ ವಿಘ್ನ. ಸಿನಿಮಾ ಟಿಕೆಟ್ ಸಿಗುತ್ತೆ, ದೇವ್ರ ಪೂಜೆ ಮಾಡೋದೇ ಕಷ್ಟ, ಮನುಷ್ಯ ಸಂಧಾನೆ ಮಾಡೋದೇ ಭಾರಿ ಕಷ್ಟ, ಏನೋ ಕಾರಣ ಹಿಡಿದಿರ್ತಾರೆ ಮನುಷ್ಯನ ಪದ್ಧತಿ. ಅಂಥ ವಿಘ್ನ ಪರಿಹಾರ ಆಗಬೇಕು. ಅಂಥ ವಿಘ್ನಗಳಲ್ಲಿ ಒಟ್ಟು ವಿಘ್ನ ಯಾವುದು ಅಂದರೆ ಎಲ್ಲ ವಿಘ್ನಗಳನ್ನು ಮೀರಿಸಿದ ಎರಡು ವಿಘ್ನಗಳು ಅಹಂಕಾರ ಮಮಕಾರ. ಭಗವಂತ ಗೀತೆಯಲ್ಲಿ ತಾನೇ ಹೇಳ್ತಾರೆ, ಅಹಂಕಾರ ವಿಮೂಢಾತ್ಮ ಕರ್ತಾಹ ವಿತಿ ಮನ್ಯತೆ. ಅರ್ಜುನನಿಗೂ ಕೂಡ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವೇನು ತಿಳ್ಕೊಂಡ್ವಿ? ಅರ್ಜುನ ಭಾರಿ ಕರುಣಾಳು, ಅದಕ್ಕೆ ಯುದ್ಧ ಮಾಡೋದಿಲ್ಲ ಹೇಳ್ತಾರೆ. ನಾವು ತಿಳ್ಕೊಂಡ್ರೆ ಭಗವಂತ ಹೇಳ್ತಾನೆ, ನೀನು ಅಹಂಕಾರ ಪಡ್ತಿದ್ದೆ ಅಂತ ಹೇಳ್ತಾರೆ. ಯದಹಂಕಾರ ಮಾಶ್ರಿತ್ಯ ನಯೋತ್ಸೇತಿ ಮನ್ಯಸೆ ಮಿಥ್ಯೇಶ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಮ ನಿಯೋಕ್ಷತಿ. ಕೃಷ್ಣನ ಬಂದಿಂದ ಅಹಂಕಾರ ಮಾಡೋದಿಲ್ಲ ಅಂತ ಹೇಳಿ ನೀನು ಯಾರು, ನೀನು ನಿನಗೆ ಆ ಶಕ್ತಿ ಎಲ್ಲಿದೆ ಅಂತ ಕೃಷ್ಣ ಕೇಳ್ತಾರೆ. ಮಾಡ್ತೇವೆ ಅಂತ ಹೇಳೋದು ಅಹಂಕಾರ, ಮಾಡೋದಿಲ್ಲ ಅಂತ ಹೇಳೋದು ಅಹಂಕಾರ. ಕರ್ತೃತ್ವ ಭ್ರಮೆ ಇದ್ದಾಗ ಮಾತ್ರ ಮನುಷ್ಯ ಅಂತ ಮಾತುಗಳನ್ನು ಆಡ್ತಾನೆ. ನೀನು ತಪ್ಪಾಡ್ತಾ ಇದ್ದೆ ಅಂತ ಭಗವಂತ ಹೇಳಿದ ಮೇಲೆ ಅರ್ಜುನಿಗೆ ಅರ್ಥ ಆಗಿ ಯುದ್ಧ ಶುರು ಮಾಡ್ತಾನೆ. ಅಂದರೆ ಅಹಂಕಾರ ಒಂದು ಅಡ್ಡಿ ಆದರೆ ಮಮಕಾರ ಇನ್ನೊಂದು ಅಡ್ಡಿ ಆಗುತ್ತೆ ಅಂತ. ಅಹಂಕಾರ ಮಮಕಾರಗಳು ಹೋಗೋದು ಹೊರತು ಯಜ್ಞ ಸಾರ್ಥಕವಾಗೋದಿಲ್ಲ. ಆ ವಿಘ್ನ ಯಾವಾಗ ಬರ್ತಿದ್ದು? ಮಾರೀಚ ಸುಬಾಹುಗಳಿಂದ. ಒಳ್ಳೆ ಪೂರ್ಣಾವತಿ ಸರಿಯಾಗಿ ಬರ್ತಾ ಇತ್ತು, ಪೂರ್ಣಾವತಿ ಸರಿಯಾಗಿ ಅಂದರೆ ಇನ್ನೇನು ಒಳ್ಳೆಯ ಘಟ್ಟ. ಆ ಕಾಲಕ್ಕೆ ಅಹಂಕಾರ ಮಮಕಾರ ಬರೋ ಶುರುವಾಗೋದು, ಅದು ಪರಿಹಾರ ಆಗಬೇಕು. ವಿಶ್ವಾಮಿತ್ರರಿಗೆ ಆಗಲಿಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ, ವಿಶ್ವಾಮಿತ್ರರಿಗೆ ಆಗಲಿಲ್ಲ ಅಂಬುದು. ಸಾತ್ವಿಕ ಜೀವರು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ತಮ್ಮಿಂದ ಹೋಲಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಹಂಕಾರ ಮಮಕಾರಗಳನ್ನು. ಅದಕ್ಕೆ ಯಾರು ಬರಬೇಕು ಅಂದರೆ ಸಾಕ್ಷಾತ್ ಭಗವಂತನೇ ಬರಬೇಕು. ರಾಮ ಬಂದ, ಅಲ್ಲಿ ಪರಿಹಾರ ಆಗಿ ಭಗವಂತ ಸರ್ವೋತ್ತಮ ಅಂತ ಯಾವಾಗ ಗೊತ್ತಾಗುತ್ತೆ ಆಗ ನಮ್ಮ ಅಹಂಕಾರ ಹೋಗಿಬಿಡುತ್ತೆ ಅಂತ ಹೇಳಿ. ನಮ್ಮ ಅಹಂಕಾರ ನಾಶವಾಗೋದು ದೇವರ ಹಿರಿಮೆ ಗೊತ್ತಾದಾಗ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಯಾವಾಗ ಅನುಸಂಧಾನ ಮಾಡ್ಕೋತೇವೆ ಆಗ ಅಹಂಕಾರ ಹೋಗಿಬಿಡತ್ತ. ಅಂತ ಅಹಂಕಾರ ರಾಮದೇವರು ಬರೋವರೆಗೂ ಹೋಗೋದಿಲ್ಲ ಅಂತೇಳಿ ಸ್ವತಃ ಆತ ಹೋಗಿ ರಾಮದೇವರನ್ನ ಕರ್ಕೊಂಡು ಬಂದ. ಇವತ್ತು ರಾಮದೇವರು ಎಲ್ಲಿದ್ದರು? ದಶರಥನ ಹತ್ರ ಇದ್ದರು. ದಶರಥನ ಹತ್ರ ರಾಮದೇವರಿದ್ದರು. ಇವತ್ತು ನಮಗೆ ರಾಮದೇವರು ಎಲ್ಲಿರ್ತಾರೆ? ರಾಮಾಯಣದಲ್ಲಿ ರಾಮದೇವರಿದ್ದ. ದಶರಥನ ಹತ್ರ ರಾಮದೇವರಿದ್ದರು, ದಶರಥನಿಗೆ ರಾಮ ಯಾರು ಅಂತ ಗೊತ್ತಿರಲಿಲ್ಲ. ರಾಮಾಯಣ ಪುಸ್ತಕ ಇಟ್ಕೊಂಡವರೆಲ್ಲ ರಾಮದೇವರು ಯಾರು ಅಂತ ಓದಿರ್ತಾರ? ಗೊತ್ತಿರೋದಿಲ್ಲ. ಪುಸ್ತಕ ಇದ್ದು ಮಾತ್ರಕ್ಕೆ ಹೇಗೆ ನಮಗೆ ಜ್ಞಾನ ಬರುತ್ತೆ ಅಂತ ಅರ್ಥ ಅಲ್ವೋ. ಎದುರಿಗೆ ರಾಮದೇವರಿದ್ದರೂ ಕೂಡ ಆತನಿಗೆ ಅರ್ಥವಾಗದೆ ಮಗ ಅಂತ ಅಭಿಮಾನ ಇತ್ತು, ಒಂದು ಮಮಕಾರ ಇತ್ತು. ಅಲ್ಲಿಂದ ಆತನಿಗೂ ಮಮಕಾರ ಬಿಡಿಸ್ಬೇಕಾಗಿತ್ತು, ಇಲ್ಲೂ ಬಿಡಿಸ್ಬೇಕಾಗಿತ್ತು. ಭಗವಂತ ಅಲ್ಲಿಂದ ಬರ್ತಾನೆ. ದಾರಿಯಲ್ಲಿ ತಾಟಕ್ಕೆ ಇನ್ನೊಂದು ವಿಘ್ನ ಬಂತು. ತಾಟಕ್ಕೆ ಭಗವಂತ ಅವಳನ್ನು ಸಂಹಾರ ಮಾಡ್ತಾನೆ. ಮುಂದೆ ತಾನು ಬಂದು ಇವರನ್ನು ನಾಶ ಮಾಡ್ತಾನೆ. ರಾಮ ಬರುವವರೆಗೂ ಮಾರೀಚ ಸುಭಾಗಳು ಸಾಯಲಿಲ್ಲ, ದೂರ ಹೋಗಲಿಲ್ಲ ಅಂದರು ಒಂದೇ. ಹರಿ ಸರ್ವೋತ್ತಮತ್ವ ನಮಗೆ ತಿಳಿಯೋವರೆಗೂ ಕೂಡ ಅಹಂಕಾರ ಮಮಕಾರಗಳು ಹೋಗೋದಿಲ್ಲ. ತಿಳಿದ ಮೇಲೆ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ಅಹಂಕಾರ ಮಮಕಾರ ಬಿಟ್ಟಾದರೆ ಸಾಧನ. ಎಲ್ಲ ಸಾಧನೆ ಮಾಡೋ ಉದ್ದೇಶ ಏನು ಅಂದರೆ ಅವೆರಡು ಹೋಗ್ಲಿಕ್ಕೋಸ್ಕರ. ಎರಡು ಇರೋವರೆಗೂ ಸಂಸಾರ ತಪ್ಪಿದ್ದಲ್ಲ, ಎರಡು ಹೋಯಿತು ಅಂದರೆ ಮೋಕ್ಷ ತಪ್ಪಿದ್ದಲ್ಲ. ಅದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ, ಜಕ್ಷರೋಹಿ ಭವೇನ್ ಮೃತ್ಯು, ತ್ರಕ್ಷರಂ ಬ್ರಹ್ಮ ಶಾಶ್ವತಂ. ಎರಡಕ್ಷರದಲ್ಲಿ ಮೃತ್ಯು ಇದೆ, ಸಾವಿದೆ. ಮೂರಕ್ಷರದಲ್ಲಿ ಮೋಕ್ಷ ಇದೆ ಅಂತ ಹೇಳ್ತಾರೆ. ಎರಡಕ್ಷರದಲ್ಲಿ ಸಾವಿದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ. ಎರಡಕ್ಷರ ಯಾವುದು? ಮಮೇದಿ ಚ ಭವೇನ್ ಮೃತ್ಯು. ಮಮ ಮಮ ಮಮ, ನಂದು 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 ಅಂದ್ಕೋತಾನಲ್ಲ, ಸಾವದು. ಮೋಕ್ಷ ಯಾವಾಗ? ನಮಮೇತಿ ಚ ಶಾಶ್ವತ. ನಮಮ 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 ಅಂದ್ಕೊಂಡು ಬಿಟ್ರೆ ಅಲ್ಲಿಗೆ ಮೋಕ್ಷ. ಮಮಕಾರ ಬಂಧಕ, ಮಹಂಕಾರ ತ್ಯಾಗ, ಮೋಚಕ ಅಂತ ಅದಕ್ಕೆ ಅರ್ಥ. ಇಂಥ ಯಜ್ಞದ ಸಂರಕ್ಷಣೆಯ ಅರ್ಥವನ್ನೇ ರಾಮಾಯಣ ಹೇಳೋದ್ರಿಂದ ರಾಮಾಯಣ ಮಹಾಭಾರತಗಳು ಬರೀ ಕಥೆಗಳಲ್ಲ, ಅದು ಕಥೆಯಲ್ಲ, ತತ್ವ. ಅದು ತತ್ವ ಹೇಳೋದಕ್ಕೆ ಕಥೆ ಮಾಧ್ಯಮವಾಗಿದೆ ಹೊರತು ಕಥೆಯೇ ಗುರಿಯಲ್ಲ ಅಂತ ತಿಳ್ಕೊಂಡ್ರೆ ಶಾಸ್ತ್ರನ ಹೇಗೆ ಓದಬೇಕು ಗೊತ್ತಾಗುತ್ತೆ. ಇದನ್ನೆಲ್ಲ ಹೇಳಿದವರು ಮಧ್ವಾಚಾರ್ಯ ಒಬ್ಬರೇನೆ. ಶ್ರೀಮದ್ ಆಚಾರ್ಯರ ಹೊರತು ಬೇರೆ ಯಾರೂ ಸಹ ರಾಮಾಯಣ ಮಹಾಭಾರತಗಳನ್ನು ಶಾಸ್ತ್ರ ಅಂತ ತಿಳ್ಕೊಂಡೇ ಇರಲಿಲ್ಲ. ಅವುಗಳ ಕಥೆಗಳು ಅಂತೂ ಭಾವಿಸಿಬಿಟ್ಟಿದ್ದ. ಮೊಟ್ಟ ಮೊದಲ ಬಾರಿಗೆ ರಾಮಾಯಣ ಮಹಾಭಾರತಗಳು ಏವ ಮಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಮಹಾಭಾರತ ರಾಮಾಯಣ ಎಲ್ಲವೂ ಶಾಸ್ತ್ರಗಳು ಅಂತ ಸಾರಿ ಸಾರಿ ಹೇಳಿ ಅವುಗಳನ್ನು ತೋರಿಸಿ ಪೂರ್ಣ ಮನವರಿಕೆ ಮಾಡಿಕೊಟ್ಟ ಮಹಾಗುರುಗಳು ಅಂತ ಶ್ರೀಮನ್ ಮಧ್ವಾಚಾರ್ಯರು. ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆಲ್ಲ ಹೇಳ್ತಕ್ಕಂಥ ಗ್ರಂಥ. ಅಲ್ಲಿಂದ ಆ ವಿಷಯ ಮುಗಿದು ಆಗ ವಿಶ್ವಾಮಿತ್ರ ಹೇಳ್ತಾರೆ, ಇದು ಸಿದ್ಧಾಶ್ರಮ ಅಂತ ಹೆಸರಿಗಾಗಿತ್ತು, ಈಗ ಸಿದ್ಧಾಶ್ರಮ ಅಂತಾಯಿತು. ಅದು ಸಿದ್ಧಾಶ್ರಮ ನಮ್ಮದು ಸಾಧನ ಶರೀರ, ಹೆಸರಿಗೆ ಸಾಧನ ಶರೀರ. ಯಾವಾಗ ಸಾಧನ ಶರೀರ? ಎಲ್ಲೋ ಇವ್ರು ಮೊದಲು ಈ ರೀತಿ ಮನುಷ್ಯ ಬದುಕ್ತಿದ್ದಾನಲ್ಲ, ಸಾಧನ ಶರೀರನ ಇದು. ಬೈ ಬೈವರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಇದನ್ನ ಯಾರು ಸಾಧನ ಅಂತ ಕರೀತಾರಾ? ಅಲ್ವೇ ಅಲ್ಲ. ಹುಡುಗ ಏನು ಮಾಡ್ತಾನೆ? ಊಟ ಮಾಡ್ಕೊಂಡು ಮಲಗ್ತಾನೆ ಅಂದರೆ ಓದ್ತಾನೆ ಅಂತ ಅರ್ಥಾನ? ಸ್ಕೂಲಿಗೆ ಹೋಗ್ತಾನೆ, ಓದ್ತಾನೆ, ಊಟ ಮಾಡ್ತೀನಿ ತಿಂಡಿ ಮಾಡ್ತಾನೆ, ಕೇಳೋದೇ ಇಲ್ಲ. ಮನುಷ್ಯ ಮಾಡೇ ಮಾಡ್ತಾನೆ ಅದನ್ನು, ಬದುಕಿದ್ದಾನೆ ಅಂದರೆ ತಿಂತಾ ಇದ್ದಾನೆ ಅಂತೇನು ಅರ್ಥ? ಏನು ಯೋಚನೆ ಇಲ್ಲ. ಅರೆ, ತಿಳಿಯೋದು ದೊಡ್ಡದು. ಮತ್ತು ಹಾಸ್ಟೆಲಿ ಹುಡುಗನ ಸೇರಿಸೋ ಉದ್ದೇಶ ಓದಿ ಪಾಸಾಗಲಿ ಅಂತ ಸೇರಿಸ್ತಾರೆ ಹೊರತು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರಲಿ ಅಂತಲ್ಲ. ಅದಕ್ಕೆ ನಾವು ಊಟ ತಿಂಡಿ ನಾವು ಮಾಡ್ಕೋತಿರೋದೇನು? ನಮ್ಮ ಹುಡುಗ ಭಾರಿ ಚೆನ್ನಾಗಿದ್ದಾರೆ, ಒಳ್ಳೆ ಸಂಬಳ ಬರುತ್ತೆ, ಮನೆ ಮಾಡ್ಕೊಂಡು ಸುಖವಾಗಿದ್ದಾರೆ. ಇದೇನು ದೊಡ್ಡ ಸಾಧನೆ ಅಲ್ಲವೇ ಅಲ್ಲ. ಅದನ್ನು ಹೇಳ್ತಾರೆ, ಪಶು ಪಕ್ಷಿಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಪಶು ಪಕ್ಷಿಗಳು ಊಟ ಮಾಡುತ್ತೆ, ತಿಂಡಿ ತಿನ್ನುತ್ತೆ, ಅದು ಸಂಸಾರ ಬೆಳೆಸುತ್ತೆ, ಅವು ಗೂಡು ಕಟ್ಕೊಳ್ಳುತ್ತೆ. ಬಹುಶಃ ಮನುಷ್ಯನಿಗೆ ಯಾರಿಗೂ ಮರದಲ್ಲಿ ಗೂಡು ಕಟ್ಟಲಿಕ್ಕೆ ಬರೋದಿಲ್ಲ, ಪಕ್ಷಿಗಳು ಗೂಡು ಕಟ್ಟುತ್ತವೆ, ಗೊತ್ತಾಯ್ತಾ? ಇಷ್ಟಾದರೂ ಅವನ್ನ ಏನಂತಾರೆ? ಅಯ್ಯೋ ಪ್ರಾಣಿಗಳು, ಪಶುಗಳು ಅಂತ ಕರೀತಾರೆ. ಅದಕ್ಕೆ ಜ್ಞಾನ ಕಾರ್ಯ ಗೊತ್ತಿಲ್ಲ ಅವನಿಗೆ. ಜ್ಞಾನ ಕಾರ್ಯ ಮಾಡದೆ ಹೋದರೆ ಪಶುಗಳಿಗೂ ಮನುಷ್ಯನಿಗೂ ವ್ಯತ್ಯಾಸವೇ ಇರೋದಿಲ್ಲ. ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಅದು ನಮಗೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಜ್ಞಾನದ ಶ್ರೀಮಂತಿಕೆಯೇ ಬೇಕು ಅಂತ ತಿಳಿಸಲಿಕ್ಕೆ ಒಳ್ಳೆ ಭಾಗ ಇದೆ. ಇದು ಸಿದ್ಧಾಶ್ರಮ ಅಂತ ಹೆಸರಿತ್ತಷ್ಟೇ, ಸಿದ್ಧಾಶ್ರಮ ಆಗಿರಲಿಲ್ಲ. ರಾಮ, ನೀನು ಬಂದಿದ್ದು ಸಿದ್ಧಾಶ್ರಮ ಆಯಿತು ಅಂತ ಹೇಳಿ ಕೊಂಡಾಡ್ತಾರೆ ಋಷಿಮುನಿಗಳಿಗೆಲ್ಲ. ಆಗ ರಾಮದೇವರ ಮುಂದೆ ಹೇಳ್ತಾರೆ, ನಿಮ್ಮ ಕೆಲಸ ಆಯ್ತಲ್ಲ, ಈಗ ಆಯಿತು, ಆದರೆ ರಾಮ ಒಂದು ಪ್ರಾರ್ಥನೆ ಅಂತ ವಿಶ್ವಾಮಿತ್ರ ಹೇಳ್ತಾರೆ. ಏನು ಅಂದರೆ, ಈಗ ನಾವು ಈ ಕಡೆ ಹೋಗೋಣ, ಅಯೋಧ್ಯೆಗೆ ವಾಪಸ್ ಹೋಗೋದು ಬೇಡ. ತದಾ ವಿದೇಹೇನ ಸುತಾ ಸ್ವಯಂವರಃ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ. ಎಲ್ಲ ದಿಕ್ಕುಗಳಲ್ಲಿ ದೊಡ್ಡ ಒಂದು ವಾರ್ತೆ ಬಂದಿತ್ತು. ತದಾ ವಿದೇಹೇನ ಜನಕರಾಜ ಸುತಾ ಸ್ವಯಂವರ ತನ್ನ ಮಗಳಾದ ಜಾನಕಿ ದೇವಿಗೆ ಸ್ವಯಂವರ ಅಂತ ಘೋಷಣೆ ಮಾಡಿಬಿಟ್ಟಿದ್ದ. ದಿಕ್ಷು ವಿದಿಕ್ಷು ಸರ್ವಶಃ, ದಿಕ್ಕು ಇದು ಎಲ್ಲ ಕಡೆ ಅನೌನ್ಸ್ ಆಗೋಗ್ಬಿಟ್ಟಿದೆ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿದ ತಕ್ಷಣ ರಾಮದೇವರು ಹೇಳ್ತಾರೆ, ಸ್ವಾಮಿ ಅಲ್ಲಿಗೆ ಇಲ್ಲಿಗೆ ಅಂತ ಕೇಳಬೇಡಿ, ನಮ್ಮಪ್ಪ ನಿಮ್ಮಿಂದ ಕಳಿಸಿದ್ದಾನೆ, ಎಲ್ಲಿ ಹೋದರೆ ಅಲ್ಲಿ ಬರ್ತೀನಿ ಅಂತ ಹೇಳ್ತಾರೆ ರಾಮದೇವರು. ಇದನ್ನು ಕಲಿಬೇಕು, ಶಿಷ್ಯರೆಲ್ಲ ಗುರುಗಳ ಹಿಂದೆ ಇರಬೇಕೇ ಹೊರತು ಅವ್ರು ಹೇಳಿದ ಕೇಳಿದಾರೆ ಗುರು ಯಾತಕ್ಕೆ ಬೇಕು. ಅದಕ್ಕೆ ನಿಮ್ಮಿಂದ ಹೋಗಿ ನೀವು ಮುಂದೋದ್ರೆ ಇದು ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಇದು ರಾಮದೇವರಿಂದ ಕಲಿಬೇಕಾದ ಪಾಠ. ಯದ್ಯದ ಆಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ, ಗುರುಗಳನ್ನು ನಾವು ಕ್ಯಾಶುವಲಿ ನಂಬಿದರೆ ಗುರುಗಳನ್ನ ನಂಬಿದಾಗ ಆಗೋದಿಲ್ಲ, ಸರ್ವಾತ್ಮನ ನಂಬಬೇಕು. ಮುಂದೆ ಹೋದಿನ ಹಿಂದೆ ಬರ್ತೇನೆ ಅಷ್ಟೇ, ನೀವು ಮುಂದೆ ಹೋದರೆ ಹಿಂದೆ ಬರ್ತೇವೆ. ಅದಕ್ಕೆ ಇನ್ನೊಂದು ಅರ್ಥ, ಭಕ್ತರು ಮುಂದೆ ಹೋದರೆ ದೇವ್ರು ಹಿಂದೆ ಇದ್ದೇ ಇರ್ತಾರೆ ಅಂತ ಅರ್ಥ. ಭಕ್ತ ಮುಂದೆ ಹೋದರೆ ದೇವ್ರು ಹಿಂದೆ ಇರ್ತಾನೆ, ಇಲ್ಲಿ ಹೋದರೆ ದೇವ್ರು ಕಾಪಾಡದೆ. ಮುಂದೆ ಹೋಗೋದು ಅಂದ್ರೆ ಏನು? ಮುಂದೆ ಹೋಗು ತಮ್ಮ ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ದೇವರನುಗ್ರಹ ಮಾಡಿಯೇ ಮಾಡ್ತಾನೆ. ಮುಂದುವರೆದ್ರೆ ಬುದ್ಧ ಬದಿ ಮುಂದೆ ಹೋಗೋದು ಅಂದ್ರೆ ಆರ್ಥದಲ್ಲಿ ಮುಂದೆ ಹೋಗೋದಲ್ಲ. ನೆಡಕ್ಕೆ ದಾಸರು ಭಕುತ ಜನ ಮುಂದೆ ನೀನವರ ಹಿಂದೆ. ಭಕುತ ಜನ ಮುಂದೆ ಹೋದರೆ ಭಗವಂತ ಹಿಂದೆ ಬಂದೇ ಬರ್ತಾರೆ. ಹಿಂದೆ ಯಾರಿದ್ದಾರೆ ಅಂದರೆ ಸಪೋರ್ಟ್ ಯಾರಿದ್ದಾರೆ ಅಂತ ಅರ್ಥ. ಅವ್ರ ಹಿಂದೆ ಅವರಿವರಿರಲಿ, ಸ್ವಾಮಿ ದೊಡ್ಡವರಿದ್ದಾರೆ ಹಿಂದೆ ಅಂದರೆ ಸಪೋರ್ಟ್ ಕೊಡೋರು ಭಾರಿ ಗ್ರೇಟ್ ಇದ್ದಾರೆ ಅಂತ ಅರ್ಥ. ದೇವರು ನಮ್ಮ ಹಿಂದೆ ಬಂದು ಹಿಂದೆ ಮುಂದೆಡ ಬಲದೆ ಒಳ ಹೊರ ಹಿಂದೆ ರೇಷನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರು. ಹರಿಗತಾಂಸಾರದೆ ಮಾತು ಹಿಂದೆ ಶಬ್ದಕ್ಕೆ ಸರ್ವತ್ರ ಅಂತ ಅರ್ಥ. ಆ ಮಾತಿನಲ್ಲಿ ನಮಗೆ ದೇವರು ಯಾತಕ್ಕೆ ಕಾಣೋದಿಲ್ಲ ಅನ್ನೋ ಪ್ರಶ್ನೆ ಉತ್ತರ ಇದೆ ಅದರಲ್ಲಿ. ದೇವರು ಯಾತಕ್ಕೆ ಕಾಣೋದಿಲ್ಲ ಅಂದರೆ ನಾವು ಮುಂದೆ ನೋಡ್ತೇವೆ, ದೇವರು ಕಾಣೋದಿಲ್ಲ. ದೇವರು ಹಿಂದಿರೋದ್ರಿಂದ ಮುಂದೆ ನೋಡಿದರೆ ದೇವರು ಕಾಣೋದೇ ಇಲ್ಲ. ಹಿಂದಿರೋರು ಮುಂದೆ ನೋಡಿದರೆ ಹೇಗೆ ಕಾಣ್ತಾನೆ? ನಮಗೆ ಸಿಟ್ಟು ಬರುತ್ತೆ, ಹಿಂತಿರುಗಿದ್ರು ಕಾಣೋದಿಲ್ವಲ್ಲ ದೇವರು. ಅದಕ್ಕೆ ಹೇಳ್ತಾರೆ, ನಾವು ಹಿಂತಿರುಗ್ತೇವಲ್ಲ ಮತ್ತೆ ದೇವರು ಹಿಂತಿರುಗಿಬಿಡ್ತಾನೆ. ಹಾಗೆ ಹಿಂದೆ ತಿರುಗಾಗಲ್ಲ, ದೇವರು ತಿರುಗ್ತಾನೆ ಇರ್ತಾನೆ, ಕಾಣೋದಿಲ್ಲ ದೇವರು. ಯಾವಾಗಲೂ ಹಿಂದಿರ್ತಾನೆ. ಹಿಂದೆ ಅಂದರೆ ಪರೋಕ್ಷ ಅಂತ, ಮುಂದೆ ಅಂದರೆ ಅಪರೋಕ್ಷ ಅಂತ. ದೇವರು ನಮ್ಮ ಕಣ್ಣಿಗೆ ಕಾಣದಂತೆ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಎಲ್ಲವನ್ನೂ ಮಾಡ್ತಾನೆ ದೇವರು, ತಾನು ಮಾತ್ರ ಮಾಡಿದವರು ಅಂತ ಕಣ್ಣಿಗೆ ಕಾಣೋದೇ ಇಲ್ಲ ದೇವರು ವೈಶಿಷ್ಟ್ಯ. ಏನೂ ಮಾಡದವರು ನಾನು ಮಾಡಿದೆ ಅಂತ ಮುಂದೆ ಬರುತ್ತಾರೆ. ಎಲ್ಲ ಮಾಡಿದ ಭಗವಂತ ತಾನು ಕಣ್ಣಿಗೆ ಕಾಣದಂತೆ ಇರ್ತಾರೆ. ದೊಡ್ಡವರ ಲಕ್ಷಣ ಅದು. ಅಂತ ಮಾಡಿ ಗೊತ್ತಿಲ್ಲದೆ ಇರೋ ಗೊತ್ತಿಲ್ಲದಾಗಿರೋದು ಅವರು, ಮಾಡಿದರೆ ಎಲ್ಲ ಮಾಡಿದಾಗ ಮಾಡೋದು ಮನುಷ್ಯ. ಅಹಂಕಾರಿಗಳಾದವರು ಮಾಡ್ತಾರೆ. ದೇವರು ಹಿಂತಿರುಗಿ ನೋಡಿದರೂ ಕಾಣೋದಿಲ್ಲ, ಮುಂದೆ ಕಾಣೋದಿಲ್ಲ ಅಂತೀರಿ, ಮತ್ತು ದೇವರು ಹೇಗೆ ನೋಡಬೇಕು ಅಂದರೆ ಸುಲಭವಾದ ಉತ್ತರ ಕೊಡ್ತಾರೆ. ಮುಂದೆ ಹಿಂದಿರೋರು ನಾವು ಹಿಂದಿರೋರನ್ನ ನೋಡಬೇಕು ಅಂತಿದ್ರೆ ನಾವು ಹಿಂದಕ್ಕೆ ತಿರುಗಬಾರ್ದು. ಮುಂದೆನೇ ನೋಡಿದ ದೊಡ್ಡ ಕನ್ನಡಿ ಇಟ್ಕೊಂಡ್ಬಿಟ್ರೆ ನಾವು ಹಿಂದಿನವರು ಕಾಣ್ತಾರೆ. ಹಿಂದಿನವ್ರು ಕಾಣಲೇಬೇಕು, ಒಂದು ಕನ್ನಡಿ ಹಿಡ್ಕೊಂಡ್ಬಿಟ್ರೆ ಹಿಂದಿನವ್ರು ಕಾಣ್ತಾರೆ. ನಾವು ಕನ್ನಡಿ ನೋಡಿದ್ರೆ ಯಾರು ಕಾಣೋದಿಲ್ಲ ಅಂತ ಕೇಳಿದರೆ ಈ ಕನ್ನಡಿ ಅಲ್ಲ, ಶಾಸ್ತ್ರಯೋನಿತ್ವಾತ್ ಅಂತ ಹೇಳ್ತಾರೆ. ಶಾಸ್ತ್ರದ ಕನ್ನಡಿ ನಮ್ಮ ಮುಂದೆ ಇದ್ದರೆ ಆಗ ದೇವರ ಹಿಂದಿರೋ ಫಸ್ಟ್ ಕಾಣ್ತಾನೆ ದೇವರು. ಆ ಹಿಂದಿರೋ ದೇವರು ಮುಂದೆ ಬರಹ ಮಾಡಿಕೊಂಡ್ರೆ ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಹಿಂದಿರೋ ದೇವರು ಮುಂದೆ ಬಂದು ನಿಂತುಕೊಂಡ ಅಂದರೆ ಅಪರೋಕ್ಷ ಜ್ಞಾನ. ಅದರ ಸಾಧನೆಗೆ ಇಷ್ಟು ಬೇಕು. ಯಾರಿಂದ ಸಾಧ್ಯವಾಯಿತು? ವಿಶ್ವಾಮಿತ್ರರಿಂದ ಸಾಧ್ಯವಾಯಿತು. ನಾವು ವಿಶ್ವಾಮಿತ್ರರಲ್ಲ, ಏನು ಮಾಡಬೇಕು? ವಿಶ್ವಾಮಿತ್ರರು ಕಂಡ ಗಾಯತ್ರಿ ಮಂತ್ರ ಹಿಡಿಬಿಟ್ರೆ ಆಗ ಮಾರ್ಗದಲ್ಲಿದ್ದೇವೆ ಅಂತ. ಧಿಯೋ ಯೋನಃ ಪ್ರಚೋದಯ. ನಮ್ಮ ಇವತ್ತು ಸ್ನಾನ ಸಂಧ್ಯಾ ವಂದನೆಗಳಲ್ಲಿ ದೇವರನ್ನು ಕಾಣ ಪ್ರಯತ್ನ, ಅದನ್ನು ನೋಡಬೇಕು. ನಾವು ಸ್ನಾನ ಸಂಧ್ಯಾ ವಂದನೆ ಮಾಡ್ತೇವೆ ಅಂದರೆ ದೇವರು ಕಾಣ ಪ್ರಯತ್ನ. ಅದು ಯಾರು ಹೇಳ್ತಾರೆ ಪೂಜೆ ಮಾಡಿ ಅಂತ ಹೇಳ್ತಾರೆ, ಪೂಜೆ ಮಾಡೋಕೆ ಹೋಗೋದಿಲ್ಲ. ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗ್ತಾರೆ, ಮಡಿಯಾಗಿ ಪೂಜೆಗೆ ಹೋಗ್ತಾರೆ. ಪೂಜೆಗೆ ಹಾಗೆ ಹೋದರೆ ಪೂಜೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ನಾವು ಸ್ನಾನ ಮಾಡಿಕೊಂಡು ಹೇಗೆ ದೇವರನ್ನು ಮುಟ್ಟಬೇಕೋ, ಶಾಸ್ತ್ರ ಸ್ನಾನ, ಶಾಸ್ತ್ರಾಧ್ಯಯನ ಮಾಡಿ ದೇವರ ಹತ್ರ ಹೋಗಬೇಕು. ಅದನ್ನೇ ಶಾಸ್ತ್ರಯೋನಿತ್ವಾತ್ ಅಂತ ಕರೆದಿರೋದು. ಅದನ್ನೆಲ್ಲ ಇವತ್ತು ವಿಶ್ವಾಮಿತ್ರರ ಕಥೆ ನಮ್ಮ ಸಾಧನೆಯ ಮಾರ್ಗವನ್ನೇ ಹಿಡ್ತಕ್ಕಂಥ ಕಥೆ. ಅಲ್ಲಿ ಮುಂದೆ ಹೊರಡ್ತಾ ಇದ್ದಾರೆ ವಿಶ್ವಾಮಿತ್ರರು. ಹಾಗಿದ್ದರೆ ರಾಮ ನಾನು ಬರ್ತೇನೆ, ಮುಂದೆ ಹೋಗೋಣ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದ್ದ ಋಷಿಮುನಿಗಳಿಗೆಲ್ಲ ವಾಲ್ಮೀಕಿ ವಿಶ್ವಾಮಿತ್ರರು ಹೇಳ್ತಾರೆ, ನಾನಿಂದ ಬರ್ತೇನೆ, ಇಷ್ಟಿಸ ತಪಸ್ ಮಾಡಿಕೊಂಡು ನಿಮಗೋಸ್ಕರ ನಾನು ಇದ್ದೆ, ಯಜ್ಞ ಮಾಡಬೇಕು ಅಂತ ಇಲ್ಲಿ ಇದ್ದೆ, ಯಜ್ಞದ ಕೆಲಸ ಮುಗಿತು, ನಾನೇನು ಹೋಗಿ ಬರ್ತೇನೆ, ಇವೆಲ್ಲ ಸುಖವಾಗಿರಿ ಅಂತ ನಮ್ಮ ಕೆಲಸ ಹೊರಟುಬಿಟ್ರಂತ ಆ ಕಡೆ. ನಾನಿನ್ನು ಮತ್ತೆ ಬರೋದಿಲ್ಲ ಇಲ್ಲಿಗೆ, ನಾನು ಮುಂದೆ ಹೊರಟು ಆಗ್ತಾರೆ, ಮುಂದೆ ತಪಸ್ಸಿಗೆ ಹೋಗಿಬಿಡ್ತೇನೆ, ಹಾಗೆ ಸೀತಾಶ್ವಯಮರಕ್ಕೆ ಹೋಗಿ ಮುಂದೆ ತಪಸ್ಸಿಗೆ ಹೋಗ್ತೇನೆ, ಈ ಕಡೆ ಬರೋದಿಲ್ಲ ಅಂತ ಹೇಳಿ ಹೊರಟುಬಿಟ್ರು. ಕೌಶಿಕ ರಾಷ್ಟ್ರ ಅಲ್ಲೇ ನಿಲ್ಲಿಲ್ಲ, ಇವರು ಉಪಕಾರಕ್ಕೋಸ್ಕರ ಬಂದಿದ್ರು ಅಷ್ಟೇ. ಆಮೇಲೆ ಅಲ್ಲೊಂದು ಕೆಲಸ ಮಾಡ್ತಾರೆ ಹೋಗಬೇಕಾದ್ರೆ, ಆಪೃಚ್ಛ ವನದೇವತಾಹ, ಅಷ್ಟು ದಿವಸ ಅಲ್ಲಿದ್ದರಲ್ಲ ಎಲ್ಲ ಋಷಿಮುನಿಗಳಿಗೆ, ಕಣ್ಣಿಗೆ ಕಾಣೋರಿಗೆಲ್ಲ ಹೇಳಿ ದ್ವಂದ್ವಾಯಿತು. ಅಲ್ಲಿರ್ತಕ್ಕಂಥ ಕಣ್ಣಿಗೆ ಕಾಣಿದ ದೇವತೆಗಳೆಲ್ಲ ಕಡೆ ಇರ್ತಾರೆ ದೇವತೆಗಳು, ವನದೇವತಾಹ ಅಂತ ಕರೀತಾರೆ. ಆಶ್ರಮದಲ್ಲಿ ದೇವತೆಗಳಿದ್ದರು, ಅವರೆಲ್ಲ ಹೇಳಿದ್ರಂತೆ, ಇಷ್ಟು ದಿವಸ ಆಶ್ರಯ ಕೊಟ್ಟಿದ್ದಿರಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ ಅಂತ ಹೇಳುವುದರಂತ ಹೋಗ್ಬೇಕಾಗ. ಎಷ್ಟು ಆಶ್ಚರ್ಯ! ನಾವು ಅದನ್ನೆಲ್ಲ ಯೋಚನೆ ಕೂಡ ಮಾಡೋದಿಲ್ಲ. ಕಣ್ಣಿಗೆ ಕಂಡ ಜನಗಳಿಗೆ ಹೇಳೋದು, ಊಟ ಅಂದರೆ ಓಡೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ ಅಲ್ಲಿ. ಆಮೇಲೆ ಆದರೆ ಮನುಷ್ಯ ಕೃತಜ್ಞತೆ ಇರಬೇಕು ಮನುಷ್ಯನಿಗೆ. ಇಷ್ಟು ದಿವಸ ಆಶ್ರಯ ಕೊಟ್ಟಿದ್ದೀರಿ, ನಿಮಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ, ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಹೊರಟ್ರಂತೆ. ಇದು ಗೃಹಪ್ರವೇಶ ಮಾಡೋದು ಆ ದೃಷ್ಟಿಯಿಂದ. ಗೃಹಪ್ರವೇಶ ಮಾಡಬೇಕಾಗಿ ಉದ್ದೇಶ ಏನು ಅಂದರೆ, ಅಲ್ಲಿದ್ದ ಮನೆ ಅಗಿತಾನೆ, ಇದು ಮಾಡ್ತಾ ಎಷ್ಟೋ ಪ್ರಾಣಿಗಳು ಸಾಯುತ್ತೆ, ಅಲ್ಲಿಂದ ಮರಗಿಡಗಳು ಹೋಗುತ್ತೆ, ಪಕ್ಷಿಗಳಿಗೆ ತೊಂದರೆ ಆಗುತ್ತೆ, ಏನೇನೋ ತೊಂದರೆ ಆಗುತ್ತೆ. ಅಷ್ಟು ತೊಂದರೆ ಮಾಡಿ ಮನೆ ಕಟ್ಸ್ಕೊಂಡಿದ್ದಾನೆ. ಆಮೇಲೆ ಗೃಹಪ್ರವೇಶ ಕಾಲಕ್ಕೆ ಅದೆಲ್ಲ ಹೋಮ ಮಾಡಿ ಪೂಜೆ ಮಾಡ್ತಾನೆ. ಅವರಿಗೆಲ್ಲ ಭಾರಿ ತಪ್ಪು ಮಾಡಿದ್ದೇವೆ, ನಿಮಗೆಲ್ಲ ತುಂಬ ತೊಂದರೆ ಕೊಟ್ಟಿದ್ದೇವೆ, ಆದರೆ ದೇವ್ರ ಪೂಜೆಗೋಸ್ಕರ ಮನೆ ಕಟ್ಸ್ಕೊಂಡಿದ್ದೇನೆ, ದೇವ್ರ ಪೂಜೆಗೋಸ್ಕರ ಸ್ವಂತಕ್ಕಲ್ಲ ಇದು, ಅದಕ್ಕೆ ಕ್ಷಮಿಸಬೇಕು ನೀವು ಅಂಥೇಳಿ ಅವರೆಲ್ಲ ಪೂಜೆ ಮಾಡೋದಕ್ಕೆ ಗೃಹಪ್ರವೇಶ ದೊಡ್ಡ ವಾಸ್ತು ಪೂಜೆ ಅಂದರೆ ಅದು ಅರ್ಥ. ಮುಖ್ಯವಾಗಿ ತಾನು ಪ್ರವೇಶ ಊಟಕ್ಕೆ ಹಾಕಿಬಿಟ್ಟು ನಾನು ಮನೆ ಕಳಿಸಿದ್ದೆ ನೋಡಿ ಅಂತ ತೋರಿಸೋದಕ್ಕಲ್ಲ ಗೃಹಪ್ರವೇಶ ಮಾಡೋದು. ಅದು ಅಂತ ಮಾಡಿದ ಕೆಲಸಕ್ಕೊಂದು ಪರಿಸ್ಯ ಪರಿಸಮಾಪ್ತಿ. ಒಂದು ಪೇಪರ್ ತೊಗೋಬಹುದಾ ಅಂತ ಕೇಳಿ ತಗೋತಾರಲ್ಲ, ಹಾಗೆ ಮುಂದೆ ಪುಸ್ತಕ ತೊಗೊಳ್ಬಹುದಾ ಅಂತ ಕೇಳ್ತಾರಲ್ಲ, ಅನುಮತಿ ತೊಗೊಂಡು ಮನೆ ಕಟ್ಟಿಸ್ಬೇಕು. ಅದಕ್ಕೆ ಶಂಕುಸ್ಥಾಪ ಮತ್ತು ಪೂಜೆ ಮಾಡಿ ಶುರು ಮಾಡಬೇಕು. ಆಗ ಪೂಜೆ ಮಾಡಿ ಪ್ರವೇಶ ಮಾಡಬೇಕು. ಪ್ರತಿಯೊಂದಕ್ಕೂ ಆ ಒಂದು ನಮ್ಮ ಆಧ್ಯಾತ್ಮಿಕ ಹಿನ್ನೆಲೆ ಇರಬೇಕು. ವಿಶ್ವಾಮಿತ್ರರಿಂದ ಪಾಠ ಕಲಿಬೇಕು. ಆ ಪೃಚ್ಛ ವನದೇವತಾಹ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟ್ರಂತೆ ರಾಮದೇವರು. ಅಲ್ಲೆಲ್ಲ ವಾಲ್ಮೀಕಿ ರಾಮಾಯಣ ಅದು ನಡೆದ ಕಥೆ ಇತಿಹಾಸ ಅಂತ ಹೇಳೋದಕ್ಕೆ ರೂಟೆಲ್ಲ ಹಿಡ್ತಾರೆ. ಅಯೋಧ್ಯೆಯಿಂದ ಹೇಗೆ ಇಲ್ಲಿಗೆ ಬಂದರು, ಇಲ್ಲಿಂದ ಮುಂದೆ ಅಲ್ಲಿ ಬೃಹದೇಹಕ್ಕೆ ಹೇಗೆ ಹೋಗ್ತಾರೆ, ಇವತ್ತು ಜಾಗ್ರಫಿಕಲಿ ಅದೇ ರೀತಿ ಇರೋದು. ಅಂದರೆ ನನ್ನಾರೆ ಕಂಡ್ರೆ ಇವತ್ತು ಏನೇನು ವ್ಯತ್ಯಾಸ ಇಲ್ಲ. ಕಥೆ ಕಾದಂಬರಿಗಳಲ್ಲಿ ತೋಚಿದ್ ಬರೆದಿರ್ತಾರೆ, ಬೆಂಗಳೂರು ಸಮುದ್ರ ತೀರದಲ್ಲಿದೆ, ಯಾರು ಕೇಳಿ ವೆರಿಫೈ ಮಾಡ್ತಾರೆ ಅದನ್ನು? ಬೆಂಗಳೂರು ಸಮುದ್ರ ಸಂಬಂಧನೇ ಇಲ್ಲ, ಕೇಳಿದ್ರೆ ಕಥೆ ಏನ್ಬಿಡ್ತಾರೆ. ಕಥೆ ಇದೆ ಅಷ್ಟೇ, ಆದರೆ ಜಾಗ್ರಫಿ ಅಲ್ಲ, ಕಥೆ ಇದೆ, ಹಿಸ್ಟ್ರಿ ಅಲ್ಲ. ನಿಜವಾದ ಬೆಂಗಳೂರು ನೋಡಿದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಸಮುದ್ರ ಇದೆ ಅಂತ ಹೇಳಿದ್ರೆ ಬುದ್ಧಿ ನೋಡೇ ಇಲ್ಲ, ಬೆಂಗಳೂರು ನೋಡದೆ ಬರೆದಿದ್ದಾರೆ ಅಂತ ಅರ್ಥ. ಆ ರೀತಿಯಲ್ಲಿ ನಾವು ರಾಮಾಯಣ ಮಹಾಭಾರತದಲ್ಲಿ ಒಂದು ಮಾಹಿತಿ ತಪ್ಪಾಗೋದಿಲ್ಲ. ಪ್ರತಿಯೊಂದು ಕರಾರುವಾಕಾಗಿ ಬರೆದಿರ್ತಾರೆ ಅಂದರೆ ಸತ್ಯ ಸಂಗತಿ ಬರೆದಿದ್ದಾರೆ ಹೊರತು ಅದು ಊಹಾಪೋಹಗಳ ಕಥೆಗಳಲ್ಲ ರಾಮಾಯಣ ಮಹಾಭಾರತಗಳು. ಆಗ ಒಂದು ಆಶ್ಚರ್ಯ ನಡೆಯುತ್ತೆ. ಮುಂದೆ ಹೋಗ್ತಾ ರಾಮದೇವ್ ಪ್ರತಿ ಸರ್ತಿ ಹೋದಾಗಲೂ ಇದೇನು ಇದೇನು ಅಂತ ಕೇಳ್ತಿರ್ತಾರೆ. ಜಿಜ್ಞಾಸೆ ಆಗಿರಬೇಕು. ಇಲ್ಲ ಕಣ್ಣು ಮುಚ್ಚಿ ಕುತ್ಕೊಂಡು ಅಂದರೆ ಊರಿಗಂದ್ರೆ ಕಣ್ಣು ತೆಗಿಯೋದು, ದಾರಿಯುದ್ದಕ್ಕೂ ನೋಡ್ತಿರ್ಬೇಕು. ದಕ್ಷಿಣ ಭಾರತಕ್ಕೆ ಹೋಗ್ತಾರಲ್ಲ, ಎಷ್ಟು ನೋಡೋದಿರುತ್ತೆ. ಎಲ್ಲ ಕಡೆ ಯಾತ್ರೆ ಕರ್ಕೊಂಡು ಹೋಗಲ್ಲ ನಿಮ್ಮನ್ನು ಎಲ್ಲ ಕಡೆಯೂ. ಕೆಲವು ಇಂಪಾರ್ಟೆಂಟ್ ಪ್ಲೇಸ್ ಅದು ಯಾವಾಗ ಕರ್ಕೊಂಡು ಹೋಗ್ತಾರೆ, ಯಾವಾಗ ಎಬ್ಬಿಸ್ತಾರೆ, ಏನೋ ನೋಡ್ತಾರೆ. ಅಲ್ಲಿ ನೋಡ್ಲಿಕ್ಕೆ ಕೊಟ್ಟರೆ ನಿಮಗೆ ಎಷ್ಟು ತಿಂಗಳಗಟ್ಟೆ ನೋಡಿದ್ರು ಮುಗಿಯೋದಿಲ್ಲ ಅಷ್ಟು ಜಾಗಗಳಿ. ಬರೀ ನೀವು ಕುರುಕ್ಷೇತ್ರದಲ್ಲೇ ವಾರ ನೋಡಿದ್ರು ಕುರುಕ್ಷೇತ್ರ ನೋಡ್ಲಿಕ್ಕೆ ಮುಗಿಯೋದಿಲ್ಲ, ಗೊತ್ತಾಯ್ತಾ? ಒಂದು ಎಂಟತ್ತು ದಿವಸ ಇದ್ರು ದ್ವಾರಕಾ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಥಳಗಳಿವೆ. ಇವ್ರು ಹೋಗ್ತಾರೆ, ಬೆಳಿಗ್ಗೆ ಇಡ್ತಾರೆ, ಊಟ ಬಡಿಸಿ ಮತ್ತೆ ನೆಕ್ಸ್ಟ್ ಹೊರಟುಬಿಡ್ತಾರೆ ಅಷ್ಟೇ. ಮುಂದೆ ಸಹ 99% ಜನ ಮಾಡೋದು ಅಷ್ಟೇನೆ. ರಾಮದೇವರು ಇದೆಲ್ಲ ಏನು ಏನು ಅಂತ ಕೆಡ್ತಾ ಹೋಗ್ತಾರೆ. ಈ ಜಾಗ ಯಾಕೆ ಹೀಗಿದೆ, ನದಿ ಯಾಕೆ ಇಲ್ಲಿ ಬಂತು, ಇಲ್ಲಿ ಯಾವ ರಾಜರು ಆಡಿದ್ರು, ಈ ಪರಿಸರ ಇರಲಿಕ್ಕೆ ಏನು ಕಾರಣ, ಹೀಗೆ ರಾಮದೇವರಿಗೆಲ್ಲ ಗೊತ್ತಿದೆ, ಹೇಗೆ ತಿಳ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ. ಅದು ಜಿಜ್ಞಾಸೆ ಅಂದ್ರೆ ಅದು ಇವ್ರದ್ದು ಎಜುಕೇಷನಲ್ ಟೂರ್ ಹೋಗ್ತಾರಲ್ಲ, ಎಲ್ಲ ಸ್ಟಡಿ ಮಾಡಿ ಬರ್ತಾರೆ, ಸುಮ್ಮನೆ ನೋಡಿ ಬರೋದಿಲ್ಲ. ಸ್ಟಡಿ ಮಾಡಲಿಕ್ಕೆ ಎಜುಕೇಷನಲ್ ಟೂರ್ ಹೇಗಾಗ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲದನ್ನು ಕೆಡ್ತಾ ರಾಮದೇವರು ಹೋಗೋದು, ವಿಶ್ವಾಮಿತ್ರ ಹೇಳ್ತಾ ಹೋಗೋದು. ಅದರಲ್ಲಿ ಎಲ್ಲ ಹೇಳೋದಕ್ಕೆ ಹೊತ್ತಿಲ್ಲ, ನಾಳೆ ನಾಡಿದ್ದೇ ಮುಗಿಬೇಕು. ಆದ್ದರಿಂದ ಒಂದೆರಡು ಸುಮ್ಮನೆ ಒಂದು ಸ್ಥಳ ನೋಡ್ತಾರೆ ರಾಮದೇವರು ವಿಶ್ವಾಮಿತ್ರರೇ, ಎಷ್ಟು ಪ್ರಶಾಂತವಾದ ಸ್ಥಳ ಇದು, ಎಷ್ಟು ಚೆನ್ನಾಗಿದೆ, ಇದಕ್ಕೇನು ಕಾರಣ, ಇಲ್ಲಿ ಯಾರಿದ್ದರು ಹಿಂದೆ ಅಂತ ಕೇಳಿದರು. ತಕ್ಷಣ ಅವ್ರು ಹೇಳ್ತಾರೆ, ಒಬ್ಬ ರಾಜ ಇದ್ದ, ಕುಶ ಅಂತ ಅವನ ಹೆಸರು. ಒಂದು ರಾಮದೇವರ ಮಗನ ಹೆಸರು ಕುಶ ಅಂತ ಬರುತ್ತೆ, ಆ ಕುಶ ಬೇರೆ ಈ ಕುಶ ಬೇರೆ. ಕುಶ ಅಂತ ಆತನ ಹೆಸರು, ಭಾರಿ ಒಳ್ಳೆಯ ರಾಜ. ಆತನಿಗೆ ವೈದರ್ಭಿ ಅಂತ ಹೆಂಡತಿ ಇದ್ಲು. ಆ ವೈದರ್ಭಿಯಲ್ಲಿ ಕುಶರಾಜನಿಗೆ 4 ಗಂಡುಮಕ್ಕಳು ಹುಟ್ಟಿದರು. ಅವರೆಲ್ಲರಿಗೂ ಕೂಡ ಆತ ಒಬ್ಬ ಕುಶಾಂಬ ಅಂತ ಒಬ್ಬ, ಕುಶನಾಭ ಅಂತ ಒಬ್ಬ, ಹೀಗೆಲ್ಲ ಹೆಸರುಗಳು ಅವರಿಗೆಲ್ಲ ಕೂಡ. ಅವರೆಲ್ಲರಿಗೂ ರಾಜ್ಯವನ್ನು ಆಡಿ ಅಂತ ಮಾರ್ಗದರ್ಶನ ಮಾಡಿ ರಾಜ್ಯವನ್ನು ಹಂಚಿಕೊಡ್ತಾನೆ. ಅವರೆಲ್ಲ ಕೂಡ ರಾಜ್ಯಭಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಆ ರಾಜ ಒಂದು ಯೋಚನೆ ಮಾಡ್ತಾನೆ, ಗಂಡುಮಕ್ಕಳಾಗಿದ್ದಾರೆ ನನಗೆ ಅಂಥೇಳಿ ಬಂದ ಅನುಕೂಲ ಆಯಿತು, ಸಂಸಾರ ನಡ್ಕೊಂಡು ಹೋಯಿತು. ಆ ಎರಡನೇ ಮಗ ಕುಶನಾಭ ಏನು ಮಾಡ್ತಾನೆ, ಬಹಳ ಶ್ರೇಷ್ಠ ರೀತಿಯಲ್ಲಿ ತಪಸ್ಸನ್ನು ಮಾಡಿ ಅನೇಕ ರೀತಿ ಸಿದ್ಧಿ ಪಡಿತಾ ಹೋಗ್ತಾರೆ. ಈ ಕುಶ ಕೂಡ ಒಂದು ಸಲ ಗಂಡುಮಕ್ಕಳೆಲ್ಲ ಆಗಿದ್ದಾರೆ, ಹೆಣ್ಮಕ್ಕಳು ಬೇಕು ಅಂತ ಹೇಳಿ ಘೃತಾಜೆಯನ್ನು ಅಪ್ಸರೆಯಿಂದಾಗಿ 100 ಹೆಣ್ಮಕ್ಕಳನ್ನು ಪಡಿತಾರೆ. ಕನ್ಯಾಶಕಂ ಜಗ್ನಿ 100 ಹೆಣ್ಮಕ್ಕಳನ್ನು ಪಡಿತಾರೆ. ಗಂಡುಮಕ್ಕಳು 4 ಹೆಣ್ಮಕ್ಕಳು 100 ಹುಟ್ಟುತ್ತಾರೆ. ತಾಯಿ ಘೃತಾಜೆ ಅಪ್ಸರೆಯ ತಾಯಿ, ಅವರೆಲ್ಲ ಅಪ್ಸರ್ಯ ಮಕ್ಕಳಾದ್ದರಿಂದ ಭಾರಿ ಸುಂದರಿಯರು, ಯೌವನಕ್ಕೆ ಬರ್ತಾರೆ. ಅವರು ವಿಹಾರ ಪ್ರತಿಯೊಂದು ಲೋಕಕ್ಕೆ ಮೋಹಕವಾದ ಭಾರಿ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ. ಅವರೊಮ್ಮೆ 100 ಕೂಡ ಹಾಡ್ತಾ ನರ್ತನಾದಿಗಳನ್ನು ಮಾಡ್ತಾ ಒಂದು ತಪೋವನದಲ್ಲಿ ಓಡಾಡ್ತಾ ಇದ್ದಾಗ ಗಾಳಿ ಜೋರ ಗಾಳಿ ಬೀಸ್ತಾ, ಅಲ್ಲಿ ವಾಯುದೇವರು, ಮುಖ್ಯ ವಾಯುದೇವರಲ್ಲ ವಾಯು ಪ್ರವಾಹ ವಾಯುವರೆಲ್ಲ ಇದ್ದಾರೆ. ಅವರು ಒಂದು ಕ್ಷಣ ನಿಂತರಂತೆ ನೋಡ್ತಾರೆ ಇವ್ರನ್ನೆಲ್ಲ ಕೂಡ, ನೀವೆಲ್ಲ ಪರಮ ಸುಂದರಿಯರು ಇದ್ದೀರಿ, ನಾನು ಇವನು ಮದುವೆಯಾಗಲು ತಯಾರಾಗಿದ್ದೇನೆ, ಮದುವೆ ವಿವಾಹವಾಗಿ ಅಂತ ಕೇಳ್ತಾನೆ. 100 ಕೂಡ ನಾನು ವಿವಾಹವಾಗಿ ಅಂತ ಕೇಳಿದ ತಕ್ಷಣ ಅವನು ಉತ್ತರ ಕೊಡ್ತಾನೆ. ಅದನ್ನೆಲ್ಲ ನಮ್ಮ ಆಧುನಿಕರು ಕೇಳ್ಕೋಬೇಕಲ್ಲ. ಅವ್ರು ಹೇಳ್ತಾರೆ, ವಿವಾಹವಾದ ಸ್ವಾತಂತ್ರ್ಯ ನಮಗಿಲ್ಲ. ಅದನ್ನೇ ಉಪನಿಷತ್ತು ಮನುಸ್ಮೃತಿ ಹೇಳೋದು, ಪಿತಾರಕ್ಷತೆ ಕೌಮಾರೆ ಭರ್ತಾರಕ್ಷತೆ ಯೌವನೆ ರಕ್ಷಂತಿ ಸಾವಿರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಬರ್ಹತಿ. ಇವತ್ತು ನನಗೆ ಆ ಸ್ವಾತಂತ್ರ್ಯ ಇಲ್ಲ, ನಮಗೆ ನಮ್ಮ ಅಪ್ಪನ ಮಕ್ಕಳು ನಾವು, ಆ ಥರ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೋ ಅವರನ್ನು ಮದುವೆ ಆಗ್ತೇವೆ, ನಾವು ನೀವು ಕೇಳಿದಂತೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಇದನ್ನೆಲ್ಲ ಇವತ್ತು ಆದರೆ ಕೇಳ್ಕೊಂಡ್ಬಿಟ್ರೆ ಹೊಸ ಇದು ಗೊತ್ತಾಗುತ್ತೆ, ತುಂಬ ಜನ ಗೊತ್ತಿಲ್ಲ. ಅದು ಪಿತೃದೇವೋಭವ ಮಾತೃದೇವೋಭವ ಬರೀ ಗಂಡಸರಿಗಷ್ಟೇ ಹೇಳಿದ್ದಲ್ಲ, ಹೆಂಗಸರಿಗೂ ಹೇಳಿದ್ದಲ್ಲ. ಇವತ್ತು ನಮ್ಮ ತಂದೆಯ ಸೊತ್ತು, ಅವರು ಧಾರೆ ಎರೆಯವರೆಗೂ ನಾವು ಇನ್ನೊಬ್ಬರಿಗೆ ಹೋಗುವ ಸಾಧ್ಯತೆ ಇಲ್ಲ. ಅದಕ್ಕೆ ನಾವು ನಿಮ್ಮ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಪ್ಪನ ಕೇಳಿ ಅವ್ರು ಒಪ್ಕೊಂಡ್ರೆ ಮದುವೆ ಆಗ್ತೇವೆ ಹೊರತು ಹೀಗೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರೆ ನೋಡೋದಕ್ಕೆ ಹೇಗಿದ್ದಾರೆ, ಎಂಥ ಸಂಸ್ಕಾರ ಇದೆ. ಇವತ್ತು ಆ ಸಂಸ್ಕಾರ ತುಂಬ ಹೋಗ್ತಿರೋ ಕಾಲ ಇದೆ. ರಾಮಾಯಣ ಮಹಾಭಾರತವನ್ನು ಸರಿಯಾಗಿ ಕೇಳ್ತಾ ಇದ್ರೆ ಒಳ್ಳೆ ಸಂಸ್ಕಾರ ಬರುತ್ತೆ, ಕೇಳಿದವರಿಗೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಧರ್ಮದ ಪ್ರಜ್ಞೆ ಬರುತ್ತೆ. ಇದನ್ನು ಬೇರೆ ಕಡೆ ಎಲ್ಲ ಒಪ್ತೇವೆ ನಾವು, ಇಲ್ಲಿ ಮಾತ್ರ ಒಪ್ಪೋದಿಲ್ಲ ಅಷ್ಟೇ. ಯಾವಿಸ್ಗೋಗಿ ನಾನು ಕೆಲಸ ಕೊಡೋದು ಕೊಟ್ಬಿಡ್ತಾನೆ ಕಷ್ಟನೆ, ಸಂಬಂಧಪಟ್ಟಿವೆಲ್ಲ ಅವನು ಮೆರಿಟ್ ನೋಡಬೇಕು, ಇದನ್ನು ನೋಡಬೇಕು, ಎಲಿಜಿಬಿಲಿಟಿ ನೋಡಬೇಕು, ಪೋಸ್ಟ್ ಯಾವುದೋ ನೋಡಬೇಕು, ಅದನ್ನು ಕನ್ಫರ್ಮ್ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಇಂಟರ್ವ್ಯೂ ಆಗಬೇಕು, ಎಷ್ಟು ಪ್ರೋಸೆಸ್ ಇದೆ ಅದು, ಅಷ್ಟೆಲ್ಲ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಏನೊಂದು ಶಾಶ್ವತ ಏನೂ ಅಲ್ಲ, ಇಷ್ಟೇ ಅಲ್ಲಿ ಪ್ಯೂರ್ಲಿ ಆ್ಯಂಡ್ ಟೆಂಪರರಿ ಬೇಸಸ್ ಅಂತ ಆರ್ಡರ್ ಕೊಡ್ತಾನೆ ಎಷ್ಟೋ ಸಲ. ಇವತ್ತು ನಿಜವಾಗಲೂ ಕೂಡ ಎಷ್ಟೋ ಕೆಲಸ ಟೆಂಪರರಿ ಬೇಸಿತ್ತು, ಮದುವೆನೇ ಟೆಂಪರರಿ ಬೇಸಸ್ ಮಾಡಿಕೊಳ್ಳೋ ಕಾಲ ಬಂದ್ಬಿಟ್ಟಿದೆ. ಮದುವೆ ಪರ್ಮನೆಂಟ್ ಆಗೋದು ಒಂದ್ಸರ್ತಿ ಮದುವೆ. ಹಿಂದಿನ ಕಾಲಕ್ಕೆಲ್ಲ ಸ್ವಲ್ಪ ಹಿಂದೆ ಹೋಗಿನಿ, ಒಂದು 50 ಹಿಂದೆ ಮಗನೋ ಮಗಳೋ ಮನೆಯಲ್ಲಿ ಸಾಮಾನ್ಯ ರೀತಿ ಇರ್ತಾರೆ, ಒಂದು ಸರಿ ಇರೋದಿಲ್ಲ ಅಂತ ತಿಳ್ಕೊಂಬೋಣ. ಆಗ ಅವ್ರು ಯೋಚನೆ ಮಾಡ್ತಾರೆ ಮದುವೆ ಆದ್ರೆ ಸರಿ ಹೋಗುತ್ತೆ ಅಂತ ಮದುವೆ ಮಾಡಿಬಿಡ್ತಾರೆ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆದಾಗ ಲೆಕ್ಕ, ನಿಶ್ಚಿಂತೆ ಅಂತ ಆಗಿಬಿಡ್ತಾ ಇದೆ. ಈಗಾಗಲೇ ಶುರುವಾಗಲೇ ಮದುವೆ ಆದ್ರೆ ಪ್ರಾಬ್ಲಮ್ ಶುರುವಾಗುತ್ತೆ, ಮದುವೆ ಏನಾಗುತ್ತೋ ನೋಬಡಿ ಅನ್ನೋ ಅಂತ ಕಾಲ ಇದೆ. ಹಿಂದೆ ಕೆಲಸನೂ ಹಾಗೇನೆ, ಓದಿ ಕೆಲಸಕ್ಕೆ ಸೇರಿದಾದ್ರೆ ಸೆಟ್ಲ್ ಆದ ಅಂತ ಅರ್ಥ, ಮತ್ತೆ ಯೋಚನೆ ಇಲ್ಲ. ಈಗ ವರ್ಷ ಕೆಲಸ ಹುಡುಕ್ತಿರೋದೇ ಈಗ, ಪ್ರತಿ ವರ್ಷವೂ ಜಾಬ್ ಚೇಂಜ್ ಮಾಡ್ತಿರೋದೇ ಕೆಲಸ ಅಂದರೆ ಅನ್ಸೆಟ್ಲ್ಡ್. ಮನುಷ್ಯನಿಗೆ ಒಂದು ಭದ್ರತೆಯೇ ಇಲ್ಲದ ಕಾಲ ಬಂದೋಗ್ಬಿಟ್ಟಿದೆ. ಆದರೆ ಹಿಂದೆ ಹಾಗಿರಲಿಲ್ಲ, ಅದು ಜೀವನದ ಪ್ರಶ್ನೆ, ಅದು ಜೀವನದ ಅಡಿಗುಣಿವಿನ ಪ್ರಶ್ನೆ. ಆದ್ದರಿಂದಾಗಿನೇ ತಂದೆ ತಾಯಿ ನೋಡಿಕೊಟ್ಟರೆ, ಯಾಕೆ ತಂದೆ ತಾಯಿನ ಕೇಳಬೇಕು ಅಂದರೆ, ಇವರೆಲ್ಲ ಸಿಂಪಲ್ ಕಾಮನ್ ಸೆನ್ಸ್ ಇದು. ಮಕ್ಕಳ ವಯಸ್ಸಿನಲ್ಲಿ ಅವರ ಆಕರ್ಷಣೆಗೆ ಒಳಗಾಗ್ತಾರೆ, ಅವ್ರಿಗೆ ಮುಂದಿನ ಏನಾಗುತ್ತೆ ಗೊತ್ತಿರೋದು ಸಾಧಕವಾಗ. ಚಿಕ್ಕ ಮಕ್ಕಳು ಅವ್ರ ಆಟ ಸಾಮಾನು ಕಿತ್ಕೊಂಡ್ರೆ ದುಃಖ ಪಡ್ತಾರೆ, ಅವರಿಗೆ ಅದೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಯಾವುದೋ ಆಡ್ತಿರ್ತಾರೆ, ಒಂದೇನು 10 ಸಾಮಾನು ಕಿತ್ಕೊಂಡ್ಬಿಟ್ರೆ ಅಯ್ಯೋ ಅಂತ ಪ್ರಾಣ ಹೊರಸು ಓಡಾಡ್ತಾರೆ, ಅದ್ರ ಬೆಲೆ ಗೊತ್ತಿಲ್ಲ ಅವರಿಗೆ. ದೊಡ್ಡವರು ನಗುತ್ತಿರ್ತಾರೆ ಅದನ್ನು ನೋಡಿ, ಅಂದರೆ ಅವನು ಜ್ಞಾನ ಅನುಭವ ಎಲ್ಲ ನಮ್ಮನ್ನು ಆ್ಯಡ್ ಮಾಡುತ್ತೆ. ದೊಡ್ಡವರು ಮದುವೆ ಮಾಡಿಕೊಡ್ಬೇಕಾದ್ರೆ ಬರೀ ಆಕರ್ಷಣೆ ನೋಡೋದಿಲ್ಲ, ಭದ್ರತೆಯನ್ನೆಲ್ಲ ನೋಡ್ತಾನೆ. ಅವರ್ಯಾರು ಮುಂದೆ ಏನಾಗಬಹುದು, ಅವನ ಕೆಲಸ ಏನು, ಅವನ ರೀತಿ ನೀತಿ ಎಲ್ಲ ನೋಡಿ ಮಗಳು ಸುಖವಾಗಿರಬೇಕು ಅಂತ ಯೋಚನೆ ಮಾಡಿ ಕೊಡ್ತಾರೆ. ಅಷ್ಟು ವಿವೇಕ ಇದೆ. ಇವರಿಗೇನಿರುತ್ತೆ, ಟೆಂಪ್ಟ್ ಆಗ್ತಾರೆ, ಬರ್ತಾರೆ, ನಾಳೆ ಅವನು ಎಲ್ಲೋ ಹೋದರೆ ಹೋದ ಕತೆ. ಅದಕ್ಕೆ ಯಾವಾಗಲೂ ಕೂಡ ಎಕ್ಸ್ಪರ್ಟ್ ಕಮಿಟಿ ಅನೌನ್ಸ್ ಕಮಿಟಿ ಮಾಡಬೇಕಾದ್ರೆ ಎಕ್ಸ್ಪರ್ಟನ್ನು ಹಾಕ್ತಾರೆ, ಅವರೇ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿಕೊಡಬೇಕು ಅಂತ ಅರ್ಥ. ಮನೆಯ ಹಿರಿಯರು ಹಿಂದಿನ ಕಾಲಕ್ಕೆ ಅದಕ್ಕೆ ಮದುವೆಗಳು ಆಗ್ತಾ ಇದ್ರು, ಏನಂತ ಈ ರೀತಿ ಇಂಥ ವರ ಇಂಥ ಕನ್ಯಾ ಇವರು ಮದುವೆ ಆಗಬೇಕು ಅಂತೇಳಿ ಹರಿವಾಯುಗಳ ಪ್ರೇರಣಾನುಸಾರ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ, ಇವ್ರು ಬರಬೇಕು ಅಂತೇಳಿ. ಹಿಂದಿದೆಲ್ಲ ಹೊರಟೋಯ್ತು. ಈಗ ಐ ಮ್ಯಾರಿ ಹಿಮ್ ಅಂತ ಇವಳು, ಐ ಮ್ಯಾರಿ ಹರ್ರ ಅಂತ ಇವರು ಹಾಕೊಂಡು ಹಾಕ್ಬಿಡ್ತಾರೆ. ನನ್ನ ಮದುವೆ ಬೇಕಾದ್ರೆ ಬರೀ ಸಾಕಾರ ಬಿಡ್ರಿ ಇಷ್ಟೇ. ತಾವು ಇಂಟ್ರೆಷನ್ ಪಿಟ್ಪಾಸ್ಬಿಟ್ಟು ತಂದೆ ತಾಯಿ ಹೆಸರು ಕೂಡ ಇರೋದಿಲ್ಲ ಅಂತ ಕಾಲ ಬಂದೋಗಿದೆ. ಬರ್ತಾ ಬರ್ತಾ ಈ ಟಿ ವಿ ಗಿವಿ ಬಂದ್ಮೇಲೆ ಇದ್ದು ಬಂದು ಬುದ್ಧಿನೂ ಹೊರಟೋಗಿರೋ ಕಾಲ ಇದೆ. ಅದನ್ನು ರಾಮಾಯಣ ಮಹಾಭಾರತ ಕೇಳಿದಾಗ ಗೊತ್ತಾಗುತ್ತೆ, ನಮ್ಮ ಸ್ವಾತಂತ್ರ್ಯ ನಮಗಿಲ್ಲ. ಇವರು ಇವ್ರನ್ನ ಕೇಳದೆ ಮದುವೆ ಮಾಡಬಾರ್ದು ಅಂತೇನೇ ಇಲ್ಲ, ಇವರು ಒಪ್ಪಿಗೆ ಕೊಡಬೇಕು. ಆದರೆ ಅದೆಲ್ಲಕ್ಕಿಂತ ಮುಂಚೆ ಅದಾಗಬೇಕು. ವಿಲಿಂಗ್ನೆಸ್ಸೇ ಇಲ್ಲದೆ ಹೋದರೆ ಮದುವೆ ಪ್ರಶ್ನೆ ಬರೋದಿಲ್ಲ. ಇವರು ಅವಶ್ಯ ಕೇಳಬೇಕು. ಯಾಕಂದರೆ ಏನು ಮಾಡ್ತಾರೆ, ಮಕ್ಕಳು ಅಭಿಪ್ರಾಯನೇ ಕೇಳದೆ ಮದುವೆ ಮಾಡ್ತಾರೆ, ಅದು ತಪ್ಪು. ಇವರೆಲ್ಲ ಸೇರಾದರೂ ಎಲ್ಲ ಅದು ಅವರು ಒಪ್ಪಬೇಕು, ಅದು ಒಪ್ಪಬಾರ್ದು ಅಂತ ಹೇಳಲಿಲ್ಲ. ಯಾರು ಒಬ್ಬರು ಒಪ್ಪಿದ್ರು ಸಾಲದು, ಶಾಸ್ತ್ರ ಒಪ್ಪಬೇಕು, ಜಾತಕ ಒಪ್ಪಬೇಕು, ನಕ್ಷತ್ರ ಎಲ್ಲ ಸೇರಬೇಕು, ದೊಡ್ಡವರು ಒಪ್ಪಬೇಕು, ಇವರು ಒಪ್ಪಬೇಕು. ಕೊನೆಗೆ ಮದುವೆ ಆದರೆ ಜೀವನ ಪೂರ್ತಿ ಸುಖವಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಹೆಂಗಸರಾಗಿ ನಡ್ಕೋಬೇಕು, ಕನ್ಯೆ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಒಳ್ಳೆ ದೃಷ್ಟ ಅಂತ ಈ ಇವರು ಇಷ್ಟು ಜನಗಳು ಕೂಡ ಹೇಳ್ತಾರೆ. ಆಗ ಆ ವಾಯುದೇವರು ಏನು ಮಾಡಿದಾರಂತೆ, ಇವರು ಬುದ್ಧಿ ಕಲಿಸಬೇಕು. ನಿಜವಾಗ್ಲೂ ಸಂತೋಷಪಟ್ಟಿದ್ದಾರೆ, ಆದರೆ ಲೋಕದೃಷ್ಟಿಯಲ್ಲಿ ಶಾಪ ಕೊಟ್ಟುಬಿಟ್ಟರು. ನೀವೆಲ್ಲ ಕುಬ್ಜೆಯರಾಗಿರಿ ಅಂತ ಶಾಪ ಕೊಟ್ಟುಬಿಡ್ತಾರೆ. ಕುಬ್ಜೆಯರೆಲ್ಲ ಗೂನಿಯರು, ತಿರುವಕ್ರೆ ಕಥೆ ಬರುತ್ತಾರೆ ಭಾಗವತಲ್ಲಿ, ಹಾಗೆ ಎಲ್ಲರ ರೂಪ ಕೆಟ್ಟ ಹೋಗಿಬಿಡೋದು. ಅವರು ಅಪ್ಸರಿಯರವರೆಲ್ಲ ಕೂಡ ಅವರೆಲ್ಲ ಅಸಹ್ಯ ಕಾಣಾಗೋಗ್ಬಿಡ್ತಾರೆ. ಈಗಲಾರು ಹೇಳಿ, ಇಲ್ಲಾರ ಮದುವೆ ಆಗೋದಿಲ್ಲ, ಈಗಲೂ ಆಗೋದಿಲ್ಲ, ನಾವು ತಂದೆ ಹೇಳಿದರೆ ಮದುವೆ, ತಂದೆ ತಾಯಿ ಮದುವೆ ಮಾಡಿಕೊಟ್ರೇ ಮದುವೆ ಅಂತ ಹೇಳ್ತಾರೆ. ಹೊರಟೋಗ್ಬಿಡ್ತಾರೆ ವಾಯುದೇವ್. ಇವೆಲ್ಲ ವಾಪಸ್ ಬರ್ತಾರೆ. ತಂದೆ ನೋಡ್ತಾನೆ, ಅಮ್ಮ ಹೇಗಾಗಿಬಿಟ್ರಲ್ಲ, ಏನಾಯಿತು ಅಂತ ಕೇಳ್ತಾನೆ ಪಾಪ. ಅವರೆಲ್ಲ ಹೇಳ್ಕೋತಾರೆ, ಅಪ್ಪ ಹೀಗಾಯಿತು, ಅವ್ರು ಬಂದು ಕೇಳಿದರು, ನಾವು ಹೇಳಿದ್ವಿ ಮದುವೆ ಆಗೋದಿಲ್ಲ ಅಂತೇನು ಹೇಳಲಿಲ್ಲ, ಆದರೆ ನೀವು ದಾರಿ ಎರಡು ಕೊಟ್ಟರೆ ಮದುವೆ ಆಗ್ತೇವೆ ಅಂತ ಹೇಳಿದ್ವಿ, ಅವರು ಒಪ್ಪಲಿಲ್ಲ, ಶಾಪ ಕೊಟ್ಟದ್ದು ಹೀಗಾಗೇವೆ ಅಂತ ಹೇಳಿದರು. ಆಗ ತಂದೆ ಭಾಳ ಸಂತೋಷ ಪಡ್ತಾನೆ, ಮಕ್ಕಳೇ ಹೀಗಿರಬೇಕು ಮಕ್ಕಳು ಅಂತ. ಇಂಥ ಹೊತ್ತು ಆಕರ್ಷಣೆ ಒಳಗಾಗಲಿಲ್ಲ, ಅವ್ರು ಶಾಪ ಕೊಟ್ಟರು ಅಂತ ತಿರುಗಿ ಅವ್ರು ಬೈದ್ರೆ, ಇಲ್ಲ ಅವ್ರು ಬೈಲಿಲ್ಲ ಅಂತ ಹೇಳಿದ. ಶಾಪಕ್ಕೆ ಪ್ರತಿಶಾಪನೂ ಕೊಟ್ಟಿಲ್ಲ. ಇಂಥ ಗುಣ ಹೆಂಗಸರಿಗಿದ್ದರೆ ಮನೆ ಮುಂದೆ ಬರುತ್ತೆ ಅಂತ ಹೇಳಿದ. ಇಂಥ ಗುಣ ಹೆಂಗಸರಿಗಿದ್ದರೆ ಲೋಕೋತ್ತರವಾದಂಥ ಹಿರಿವೆ ಸಾಧಿಸ್ತೀರಿ, ಆದ್ದರಿಂದ ಯೋಚನೆ ಮಾಡೋದು ಬೇಕಾಗಿಲ್ಲ. ನೀವು ನಾನು ಯೋಚನೆ ಮಾಡ್ತೇನೆ, ಒಳ್ಳೆಯ ವರ ಹುಡುಕೊಡ್ತೇನೆ ಅಂತ ಯೋಚನೆ ಮಾಡಿ ಒಬ್ಬನ ಹುಡುಕ್ತಾನೆ ಬಿಡೋದಿಲ್ಲ. ಒಬ್ಬನ ಹುಡುಕ್ತಾನೆ, ಆ ವ್ಯಕ್ತಿ ಸಿಗ್ತಾನೆ. ಆತ ಸಾಮಾನ್ಯನಲ್ಲ, ದೊಡ್ಡ ಮಹಾಮುನಿ ಆಗಿರೋ ವ್ಯಕ್ತಿ ಒಬ್ಬ ಇರ್ತಾನೆ. ಆತನ ಆತದೊಂದು ದೊಡ್ಡ ಕಥೆ. ಒಬ್ಬ ಅಪ್ಸರೇ ಬರ್ತಾಳೆ ಆತನ ಹತ್ರ, ಸ್ವಾಮಿ ನಾನು ನಿಮ್ಮನ್ನು ತುಂಬ ಮೆಚ್ಚಿದ್ದೇನೆ, ನಿಮ್ಮ ಸೇವೆ ಮಾಡಿಕೊಂಡಿರ್ತೇನೆ ಅಂತ ತುಂಬ ಸೇವೆ ಮಾಡಿಕೊಂಡಿದ್ದು ಬಿಡ್ತಾಳೆ. ಕೊನೆಗೆ ಏನು ಬೇಕು ಅಂತ ಕೇಳ್ತಾಳೆ, ನಿಮ್ಮಿಂದ ನನಗೆ ಸಂತತಿ ಬೇಕು, ನನಗೆ ಅನುಗ್ರಹ ಮಾಡಬೇಕು ನೀವು ಅಂತ ಕೇಳಿದ ತಕ್ಷಣ ಅವರು ವಿಚಿತ್ರ ಕಥೆ, ಅವರು ಮದುವೆ ಆಗೋದಿಲ್ಲ ಅವಳನ್ನು, ನೀವು ಸಂತತಿ ಬೇಕು ತಾನೇ ನನ್ನಿಂದ ಅಂಥೇಳಿ ಮಾನಸ ಪುತ್ರ ಸೃಷ್ಟಿ ಮಾಡಿ ಕೊಟ್ಟುಬಿಟ್ರು. ಮಾನಸ ಪುತ್ರ ಒಬ್ಬ ಸೃಷ್ಟಿ ಮಾಡಿ ಬ್ರಹ್ಮದತ್ತ ಅಂತ ಆತನ ಹೆಸರು, ತಗೋ ಇವನು ಮಗನ ಮಾಡ್ಕೊಂಡ್ಬಿಡು ಇರೋ ಅಂತ ಹೇಳ್ಬಿಟ್ಟು ಕೊಟ್ಟರೆ ಹೊರತು ಅವಳು ಮದುವೆ ಆಗಲಿಲ್ಲ, ಸಂಸಾರವನ್ನು ಮಾಡಲಿಲ್ಲ. ನೀನು ಸಂತತಿ ಕೇಳಿದ್ದು ಸಂತತಿ ಕೊಟ್ಟಿದ್ದೇನೆ, ಮತ್ತೆ ಆಗಬೇಕು ನನ್ನ ಮಗ ಅಂತ ಹೆಸರಾಗಲಿ ಅಂತ ಮಾನಸ ಸೃಷ್ಟಿ ಮಾಡಿದಂಥ ಮಹಾಮುನಿ ಆತ. ಅವಳಿಗೆ ಸಂತೋಷನೇ ಆಯಿತು, ತಾನು ಅಂದ್ಕೊಂಡಾಗ ಪೂರ್ತಿ ಆಗದೆ ಹೋದರೂ ಕೂಡ ಒಳ್ಳೆ ಮಗ ಹುಟ್ಟಿದ್ದಾರೆ ಅಂತೇಳಿ ಶಿಕಾರ ಮಾಡ್ತಾಳೆ ಬ್ರಹ್ಮದತ್ತ ಅಂತೇಳಿ. ಅವನು ವಿಷಯ ಹುಡುಕಿಬಿಟ್ಟು ಬ್ರಹ್ಮ ಈ ಕುಶನಾಭ ಇಷ್ಟು ಜನಗಳನ್ನು ಕೂಡ ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಷ್ಟು ಜನಕ್ಕೆ ಮದುವೆ, ನೂರು ಜನಗಳನ್ನು ಕೂಡ ಬ್ರಹ್ಮದಕ್ಕೆ ಮದುವೆ ಮಾಡ್ತಾರೆ. ಮುಂದೆ ಆತನ ಮನೆಯಲ್ಲಿ ಮಹಾವ್ಯಕ್ತಿ ಹುಟ್ಟಿ ಬರ್ತಾನೆ. ಆತನಿಂದಾಗಿ ಸಾಮಾನ್ಯ ವ್ಯಕ್ತಿ ಹುಟ್ಟೋದಿಲ್ಲ, ಗಾಧಿರಾಜ ಹುಟ್ಟುತ್ತಾನೆ. ಗಾಧಿರಾಜ ಸಾಕ್ಷಾತ್ ಇಂದ್ರದೇವರು. ಆ ಇಂದ್ರದೇವರ ಮಕ್ಕಳಾಗಿ ಬಂದು ಆ ಇಂದ್ರದೇವರೇ ಗಾಧೆಯಾದರೆ ಗಾಧೆಯ ಮಕ್ಕಳಾಗಿ ಹುಟ್ಟುವರು ವಿಶ್ವಾಮಿತ್ರ ಮುನಿಗಳು. ಇದೇ ನನ್ನ ಆಶ್ರಮ, ಇಷ್ಟೆಲ್ಲ ಹೇಳ್ಬರ್ತೀವಿ ಇದು ನನ್ನ ಆಶ್ರಮ ಅಂತ ಹೇಳಿದರು. ಇದು ನನ್ನ ಆಶ್ರಮ, ನನ್ನ ವಂಶದ ಹಿಂದೆ ಎಲ್ಲ ಹೀಗಿತ್ತು ಅಂತ ಹೇಳಿದ. ನೋಡೋದಕ್ಕೆ ಯಾರದೋ ಕಥೆ ಹೇಳಬೇಕೇಳಿ ತಮ್ಮದೇ ಕಥೆಯನ್ನು ವಿಶ್ವಾಮಿತ್ರ ಹೇಳಿದ ನನ್ನ ಆಶ್ರಮ ರಾಮದೇವರ ಮಗನೇ ಹೊಗಳಿದ್ದು ಎಷ್ಟು ಚೆನ್ನಾಗಿದೆ ಆಶ್ರಮ ಅಂತ ಹೇಳಿದ. ಋಷಿಗಳ ಆಶ್ರಮ ತಮ್ಮ ತಪಸ್ಸಿಗೆ ತಕ್ಕಂತೆ ಸರಿಯಾಗಿ ಇಟ್ಕೊಂಡಿದ್ದರು ಅವರು, ರಾಮದೇವರು ಮೆಚ್ಚಿದರು. ಅವರು ಸರಿಯಾಗಿ ಇಟ್ಕೊಂಡಿದ್ದರು ಗುರುತು, ರಾಮದೇವರು ಬಂದಿದ್ದೇ ಸಾಕ್ಷಿ ಅದಕ್ಕೆ. ರಾಮದೇವರು ಅವ್ರು ಕರೆದಂತೆ ಅಲ್ಲಿಗೆ ಬಂದರು, ಈಗ ಆಶ್ರಮಕ್ಕೂ ಬಂದಿದ್ದಾರೆ. ವಿಶ್ವಾಮಿತ್ರ ಮುನಿಗಳ ಪ್ರಯತ್ನ ಸಾರ್ಥಕವಾಗಿ ಹೋಯಿತು, ತುಂಬ ಖುಷಿ ಪಡ್ತಾರೆ. ಆ ರೀತಿ ಮುಂದೆ ಅನೇಕ ವಿಷಯಗಳು ಕೇಳ್ತಾ ಗಂಗಾ ನದಿ ದಾಟಬೇಕಾಗತ್ತೆ. ಈ ಗಂಗಾ ನದಿ ಏನು, ಯಾಕೆ ಹುಟ್ಟಿತು ಅಂತ ರಾಮದೇವರು ಕೇಳ್ತಾರೆ. ಗಂಗಾ ನದಿ ಯಾರು, ರಾಮದೇವರ ಮಗಳೇ, ರಾಮದೇವರು ವಿಷ್ಣು, ವಿಷ್ಣು ಪಾದೋದಕರೇ ಗಂಗಾ, ತನ್ನ ಮಗಳು ನಿಮಗೆ ಗೊತ್ತಾ ಅಂತ ಕೇಳಿದಾಗ ಕೇಳ್ತಾರೆ. ಎಲ್ಲ ಕಥೆ ಹೇಳ್ತಾರೆ, ಅದಿಷ್ಟು ರಾಮಾಯಣದಲ್ಲಿ ಹೇಳ್ತಾರೆ. ಅದಕ್ಕೆಲ್ಲ ಗೊತ್ತಿಲ್ಲ ಅದರಿಂದ ಹೇಳೋದಿಲ್ಲ. ಸಗರ ರಾಜನ ಕಥೆ, ಅವರೆಲ್ಲ ಅವ್ರ ಮಕ್ಕಳೆಲ್ಲ ಮಾಡಿದ ಅಪಚಾರ, ಕಪಿಲ ಋಷಿಗಳ ಕಪಿಲ ರೂಪದ ಭಗವಂತನ ಒಂದು ದೃಷ್ಟಿಗೆ ಸುಟ್ಟು ಬೂದಿಯಾಗಿತ್ತು. ಆಗ ಅಂಶುಮಾನ್ ಅಂತಕ್ಕಂಥ ಮೊಮ್ಮಗ ಸಗರರಾಜರಿಗೆ ಇಬ್ಬರು ಹೆಂಡಂದರು, ಒಬ್ಬಳಲ್ಲಿ ಒಬ್ಬಳೇ ಮಗ, ಅವನೇ ಅಸಮಂಜಸ್ ಅಂತ ಹೇಳಿದ್ರು ಅವನಿಗೆ. ಇನ್ನೊಬ್ಬಳಲ್ಲಿ 60,000 ಮಕ್ಕಳು, ಎಲ್ಲಿಂದ ಎಲ್ಲಿಗೆ, ಒಬ್ಬಳಿಗೆ 60,000, ಒಬ್ಬಳಿಗೆ ಒದ್ದೇ ಮಗು. ದೇವರ ಅನುಗ್ರಹ ಆಗಿರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. 60,000 ಮಕ್ಕಳು ಹೇಗೆ ಹುಟ್ಟಿದ್ರು ಅಂತ ಕೇಳಿದರೆ ನಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಬಿಡ್ತಾರೆ. ಈ ಕುಂಬಳ ಬೀಜ ಇದ್ದಾಗಿದ್ದಿರುತ್ತೆ, ಕುಂಬಳಕಾಯಲ್ಲಿ ಎಷ್ಟು ಬೀಜ ಇರುತ್ತೆ ಗೊತ್ತಲ್ಲ, ಆ ರೀತಿ ಹುಟ್ಟುತ್ತಾರೆ. ಒಂದೇ ಭ್ರೂಣ, ದುರ್ಯೋಧನ 100 ಜನ ಹುಟ್ಟಲಿಲ್ಲ, ಆ ಟೈಪ್ ಅದು. ವೇದವ್ಯಾಸರು ಬೇರೆ ಭಾಗ ಮಾಡಿಟ್ಟಾಗೆ ಒಂದೊಂದು ವಿಶಿಷ್ಟ ಬೀಜ ಇದ್ದಾಗೆ ಪ್ರತ್ಯೇಕ ಘಟದಲ್ಲಿ ಇಡ್ತಾರೆ, ಬೆಳೆದು ಒಬ್ಬೊಬ್ಬರು ಹುಟ್ಟಿ ಬರ್ತಾರೆ. ಆದ್ದರಿಂದ ಗರ್ಭದಲ್ಲಿ ಎಲ್ಲರೂ ಕೂಡ ಸೂಕ್ಷ್ಮ ರೂಪದಲ್ಲಿ ಹುಟ್ಟಿ ಬಂದಿದ್ದರಿಂದ ಒಬ್ಬ ಮಗು ಹುಟ್ಟಿದ್ರೆ ಹೇಗೋ ಹಾಗೆ ಸಲೀಸಾಗಿ ಹುಟ್ಟುತ್ತಾರೆ, ಮುಂದೆ ಬೆಳೀತಾರೆ. ಅವನ ಅಸಮಂಜ ಹಿರಿಯ ಮಗ, ಇವರೆಲ್ಲ 60,000 ಮಕ್ಕಳು, ಇನ್ನೊಬ್ಬ ಹೆಂಡತಿಯ ಮಕ್ಕಳು. ಅಸಮಂಜಸ್ಸು ಅವ್ರು ವಿಚಿತ್ರ ಕೆಲಸ ಮಾಡ್ತಿರ್ತಾರೆ. ಆ ಊರಲ್ಲಿ ಯಾರೇ ರಾಜನ ಕುಮಾರ ಹೇಳಿ ಕೇಳಿ, ಅವರು ಸರಯು ನದಿ ಅಯೋಧ್ಯೆಯ ರಾಜ, ಅವರು ಸೂರ್ಯವಂಶದ ರಾಜ. ಸರಯು ನದಿಯ ತೀರದಲ್ಲಿ ಯಾರೇ ಆಡ್ತಿದ್ರು ಕೂಡ ಅವ್ರನ್ನ ಎತ್ತೋದು ಕುಮಾರ ನದಿಯಲ್ಲಿ ಬಿಸಾಕ್ಬಿಡೋರು, ಅವರೆಲ್ಲ ಒದ್ದಾಡಿ ಸತ್ತು ಹೋಗಿಬಿಡ್ತಿದ್ರು ಎಲ್ಲರೂ ಕೂಡ. ಊರಿನ ಜನಕ್ಕೆ ಒಂದಾಗಿ ಇವತ್ತು ಮಿನಿಸ್ಟರ್ ಮಕ್ಕಳು ಮಾಡ್ತಾ ಆಡ್ತೇವೆ, ಕಾರ್ ಬಿಡಿಸಿ ಮೈ ಮೇಲೆ ಕಾರ್ ಬಿಡೋದು ಇಲ್ಲಿ ಬಿಡೋದು ಮಾಡ್ತಾರಲ್ಲ. ಎಷ್ಟೋ ಜನ ಮಕ್ಕಳಂತದ್ದು ಒಳ್ಳೆಯವರು ಇದ್ದಾರೆ, ತುಂಬ ಜನ ಕೆಟ್ಟವರು ಇದ್ದಾರೆ. ಅಧಿಕಾರದ ದುರಕ್ಷತೆ, ಯಾರೋ ಹೋಗಿ ಕಾರ್ ಡ್ಯಾಶ್ ಹಿಡಿದು ಕೊಂದು ಓಡೋಗ್ಬಿಡೋದು, ಮತ್ತೆ ಕೇಳಿದ ಕೇಸ್ ಮುಚ್ಚಾಕೋದು ಮಾಡ್ತಿರ್ತಾರಲ್ಲ, ಔಟ್ ಆ್ಯಂಡ್ ಔಟ್ ಮಾಡ್ತಾ ಇತ್ತು ಜನಕ್ಕೆ. ಮೊದಲು ತಡ್ಕೊಂಡ್ರು ಜನಗಳು, ರಾಜನ ಮಗ ಹೋಗಲಿ ಅಂತ ತಡ್ಕೊಂಡ್ರು. ಕೊನೆಗೆ ಸಿಟ್ಟು ಬಂತು, ಆಗಲಿಲ್ಲ. ರಾಜನ ಹೇಳಿದರು, ನಿಮ್ಮ ಮಗ ಇಂಥ ಕೆಲಸ ಮಾಡ್ತಿದ್ದಾನೆ ರಾಜ, ಎಷ್ಟು ಅನ್ಯಾಯ ಅಂತ ಹೇಳಿದಾಗ, ಆಗಿನ ಕಾಲದ ರಾಜರು ಹೇಗಿತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರೀತಾರೆ. ರಾಜರು ಊರಿನ ಜನಗಳು ತಮ್ಮ ಮಗನೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡೋದು ಬಿಡ್ತಿದ್ದಿಲ್ವಂತೆ, ಸ್ವಂತ ಮಗ ತಪ್ಪಾಡಿದ್ರೆ ಶಿಕ್ಷೆ ಕೊಡ್ತಿದ್ರು, ಶತ್ರುವೇ ಆಗಿದ್ದರು ಒಳ್ಳೆ ಕೆಲಸ ಮಾಡಿದರೆ ಸಂತೋಷ ಪಡ್ತಿದ್ರು. ಇವತ್ತದ್ದು ವಿರುದ್ಧ ಇದು, ಒಳ್ಳೆ ಕೆಲಸ ತಮ್ಮವ್ರು ಮಾಡಿದರೆ ಸಂತೋಷ ಪಡ್ತಾರೆ, ಬೇರೆಯವ್ರು ಮಾಡಿದರೆ ನಿಂದೆ ಮಾಡೋದು. ತಮ್ಮ ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ಅದು ತಪ್ಪೇ ಅಲ್ಲ ಅಂತ ತಿಳ್ಕೊಳ್ಳೋದು, ಮನುಷ್ಯನ ಧೃತರಾಷ್ಟ್ರ ಮಾಡಿದ್ದಲ್ಲ ಹಾಗೆ. ಆದರೆ ಆ ಕಾಲ ತ್ರೇತಾಯುಗದ ಕಾಲ, ಒಳ್ಳೊಳ್ಳೆ ರಾಜರಿದ್ದ ಕಾಲ, ಮಕ್ಕಳು ಕೂಡ ಅಪರಾಧಿಗಳಾದಾಗ ಕ್ಷಮಿಸ್ತಾ ಇರಲಿಲ್ಲ ಅನ್ನೋದು ದೊಡ್ಡ ಪಾಠ ಅದು. ಇನ್ಫ್ಯಾಕ್ಟ್ ಇನ್ನೂ ಹೇಳೋದಾದರೆ, ಬೇರೆಯವ್ರು ತಪ್ಪು ಮಾಡಿದ್ರೆ ತಡ್ಕೋಬಹುದು, ಮಕ್ಕಳು ತಪ್ಪು ಮಾಡಿದ್ರೆ ತಡ್ಕೋಬಾರ್ದು. ಬೇರೆಯವ್ರು ತಪ್ಪು ಮಾಡಿ ಯಾಕೆ ತಡ್ಕೋಬೇಕು ಅಂದರೆ ನಮ್ಮ ಇದಕ್ಕೆ ಬರೋದಿಲ್ಲ ಅವರು, ಶಿಕ್ಷೆ ಮಾಡೋ ಅಧಿಕಾರ ನಮಗಿಲ್ಲ, ಅವರನ್ನು ಶಿಕ್ಷೆ ಮಾಡೋ ಅಧಿಕಾರ ನಮಗಿರೋದಿಲ್ಲ. ಇವತ್ತು ಉದಾಹರಣೆಗೆ ಇಬ್ಬರು ಇರ್ತಾರೆ ಅಕ್ಕಪಕ್ಕದಲ್ಲಿ, ಒಂದೇ ಮನೆಯವರು, ಒಬ್ಬ ಮಗ ರ್ಯಾಂಕ್ ಬರ್ತಾರೆ, ಒಬ್ಬ ಮಗ ಫೇಲಾಗಿಬಿಡ್ತಾರೆ. ಆ ಫೇಲಾದವನ್ನು ಅವರಪ್ಪ ಬೈತಿರ್ತಾನೆ, ಫೇಲಾದವನ್ನು ಬೈತಿರ್ತಾನೆ, ಪಕ್ಕದ ಸಮಾಧಾನ ಮಾಡ್ತಾರೆ, ಹೋಗಲಿ ಬಿಡಿ ಪಾಪ, ಯಾಕೆ ಯೋಚನೆ ಮಾಡ್ತೀರಿ, ಸೆಪ್ಟೆಂಬರ್ ಹೇಗೋ ಇದ್ದೇ ಇದೆ ಮುಂದೆ ಮಾಡ್ಕೊಂಡು ಹೋಗಲಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಆದರೆ ಅವನು ಹೊಡಿತಾ ಇರ್ತಾನೆ, ಸ್ವಂತ ತಂದೆ ಹೊಡಿತಾನೆ, ಪಕ್ಕದ ಮನೆ ತಂದೆ ಸಮಾಧಾನ ಮಾಡ್ತಾನೆ ಇವನನ್ನು. ಯಾತಕ್ಕೆ ಅಂದರೆ ಅವನಿಗೆ ಹೊಡೆಯೋ ಅಧಿಕಾರ ಇಲ್ಲ. ಇವನು ಯಾತಕ್ಕೆ ಹೊಡಿತಾನೆ ಅಂದರೆ ಮಗ ಫೇಲಾಗಿದ್ದಾನೆ, ಅವನು ಮುಂದೆ ಹಾಳಾಗುತ್ತೆ ಲೈಫ್ ಅವನು. ಒಳ್ಳೆಯದಾಗಲಿ ಅಂತ ಬೈತಿದ್ದಾರೆ, ಒಳ್ಳೆಯದಾಗಲಿ ಅಂತ ಹೊಡಿತಾನೆ, ಹೊರತು ಕೆಟ್ಟದಾಗಲಿ ಅಂತಲ್ಲ. ಅದು ಮಕ್ಕಳು ತಪ್ಪು ಮಾಡಿದ ತಿದ್ದುಬಿಟ್ರೆ ಮುಂದೆ ಒಳ್ಳೆಯವರಾಗಿಬಿಡ್ತಾರೆ, ಆಗ ತಿದ್ದದೆ ಹೋದರೆ ನಿಜವಾಗ್ಲೂ ಕೆಟ್ಟವರಾಗಿಬಿಡ್ತಾರೆ. ಅಲ್ಲಿ ಅದಕ್ಕೆ ಮಕ್ಕಳನ್ನು ದಂಡಿಸಬೇಕಾದ್ರೆ ಆ ಕೆಲಸ ಮಾಡ್ತಿದ್ದ ಅವನು. ಅಸಮಂಜನ ಕರೆದ, ತುಂಬಿದ ಸಭೆಯಲ್ಲಿ ಕೇಳಿದ, ಹೀಗೆ ಮಾಡ್ತಿರೋದು ಹೌದಾ ಅಂತ ಕೇಳಿದ. ಹೌದು ಅಂತ ಹೇಳಿದ ತಕ್ಷಣ ಎಂಥ ಶಿಕ್ಷೆ ಕೊಡ್ತಾನೆ ಗೊತ್ತಾ, ರಾಜ್ಯಕ್ಕೆ ಉತ್ತರಾಧಿಕಾರಿ ಅಲ್ಲ ನೀನು, ನಿನಗೆ ರಾಜ್ಯ ಸಿಗೋದಿಲ್ಲ, ನೀನು ದೇಶ ಭ್ರಷ್ಟ, ಗಡೀಪಾರು ಮಾಡ್ತೇನೆ ಅಂಥೇಳಿ ಊರಿಂದ ಬಹಿಷ್ಕೃತನ ಕಳಿಸಿಬಿಡ್ತಾನೆ. ಅಸಮಂಜಸ್ ಆಗ ಮಾತಾಡ್ತಾನೆ, ಅಷ್ಟು ಮಾತಾಡಿದವನು ಈಗ ಹೇಳ್ತಾನೆ, ಅಪ್ಪ ಭಾರಿ ಒಳ್ಳೆಯದಾಯಿತು, ಇದಕ್ಕೆ ಸ್ನಾನ ಮಾಡಿದೆ ಅಂತ ಹೇಳ್ತಾನೆ. ರಾಮಾಯಣದ ನಿಲ್ಲಿಸಿಬಿಡ್ತಾರೆ, ಇದರಲ್ಲಿ ಭಾಗವತ ಪೂರ್ತಿ ಮುಂದುವರಿಸ್ತಾರೆ ಕಥೆನ. ಅದು ಹೇಳಿದನಂತೆ, ಅಪ್ಪ ಈ ರೀತಿ ಮಾಡಲಿ ಅಂತಲೇ ನಾನು ಮಾಡಿದ್ದು, ಹಾಗೆ ನನ್ನ ರಾಜ್ಯ ಬೇಕಿರಲಿಲ್ಲ ನನಗೆ, ನಾನು ತಪಸ್ಸಿಗೆ ಹೋಗಬೇಕಾಗಿತ್ತು. ಆದರೆ ಹಿರಿಯ ಮಗ ಹಾಗೆಲ್ಲ ರಾಜ್ಯ ಬಿಟ್ಟು ಹೋಗೋ ಹಕ್ಕು ಅವನಿಗಿಲ್ಲ. ನೀವಾಗಿ ಕೆಲವು ಹುಡುಗರು ಇರ್ತಾರೆ, ಗಲಾಟೆ ಮಾಡ್ತಾರೆ, ಗೆಟ್ಟ ಒಟ್ಟಂತಕ್ಕ ತ್ಯಾಗ ಸಾರ ಅಂತ ಹೋಗಿಬಿಡ್ತಾರೆ ಆ ಟೈಪ್. ಯಾಕೆ ಮನೆಗೆ ಹೋಗಬೇಕಾಗಿರುತ್ತೆ, ಗೆಟ್ಟ ಒಟ್ಟಂದ್ರೆ ತ್ಯಾಗ ಸಾರ ಅಂತ ಹೋಗಿಬಿಟ್ರೆ ಹೋಗೋದೇ ಬೇಕಾಗಿತ್ತು ಅವನಿಗೆ ಅಂತ ಅರ್ಥ. ಆದರೆ ನಾನಾಗಿ ಹೋದರೆ ತಪ್ಪು, ನೀವು ಕಳಿಸಿದ್ರೆ ಹೋಗ್ಬೋದಲ್ಲ, ಈಗ ನನಗೆ ವೈರಾಗ್ಯ ಬಂದಿತ್ತು ಅದಕ್ಕೆ ಹಾಗೆ ಮಾಡಿದೆ. ಅದಕ್ಕೆ ಮಕ್ಕಳನ್ನ ಕೊಲ್ಲೋದಾ, ಎಷ್ಟನ ಕೊಂದ್ಬಿಟ್ಟಿ ಅಂತ ಕೇಳಿದ್ರಪ್ಪ, ಯಾರನ್ನು ಕೊಂದಿಲ್ಲ, ಎಲ್ಲ ಸುರಕ್ಷಿತ ಇದ್ದಾರೆ, ತಂದು ತೋರಿಸ್ಬಿಟ್ಟಂತೆ ಎಲ್ಲರನ್ನೂ ಕೂಡ. ಮಹಾಯೋಗಿಯವರು ಎಲ್ಲರಿಗೆ ತೋರಿಸಿದ್ರೆ ಯಾರಿಗೂ ಅನ್ಯಾಯ ಮಾಡಿಲ್ಲ, ವೈರಾಗ್ಯದಿಂದ ಹಾಗೆ ಮಾಡಿದೆ, ಆದ್ದರಿಂದ ನೀನು ತಪ್ಪು ತಿಳಿಬೇಡ ಅಂತ ಕೊಟ್ಟಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಗಡಿ ಗೆಟ್ಟ ಹೊಟ್ಟೋದೆ ಹೋಗಿಬಿಡ್ತೀರಿ ಅವರೆಲ್ಲ ಅಂತೋರು ತಪಸ್ ಮಾಡ್ಕೊಂಡು ಹೊರಟೋಗಿಬಿಟ್ಟಂತೆ. ಅಟ್ಟದ್ದು ಮಗ ಹುಟ್ಟಿದ್ದಾಗಲೇ ಅವನಿಗೆ ಅಂಶುಮಾನ್ ಅಂತ ಅವನ ಹೆಸರು. ಅವನಿಂದ ಇವರೆಲ್ಲ ಸತ್ತವರೆಲ್ಲ ಅವರೆಲ್ಲ ಹೋಗಿ ಕಪಿಲಾ ಪರಮಾತ್ಮನ ಹತ್ರ ಹೋದರು, ನೋಡಿದರು ಕುದುರೆ ಅಲ್ಲಿತ್ತು, ಇವನೇ ಕಳ್ಳ ಅಂತ ತಿಳ್ಕೊಂಡ್ಬಿಟ್ರು. ಎಷ್ಟು ಮೂರ್ಖರಿದ್ದಾರೆ, ಯಾರು ಬಂದಿದ್ದೆ ಅವರೇ ಕಳ್ತಾನ, ಇವ್ರು ಕಾಪಿ ಹೊಡೆದ್ರು ಹಾಗೆ ಮಾಡ್ತಾರೆ, ಕಾಪಿ ಹೊಡೆದು ಚೀಟಿ ಪಕ್ಕದ ಮೇಲೆ ಹಾಕ್ಬಿಡ್ತಾರೆ ಪಾಪ, ಅವ್ರು ದಿವಾರ ಆಗ್ಬೇಕು ಆ ಥರ ಮೋಸ ಮಾಡ್ತಾರೆ. ಅವ್ರು ಯೋಚನೆ ಮಾಡಲಿಲ್ಲ, ನೋಡಿ ಪರಮಾತ್ಮ ಕಣ್ಣು ತೆಗೆದು ನೋಡಿದೆ, ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟು ಅಂಶ ಆ ವಿಷಯ ಗೊತ್ತಾಯಿತು. ಸಗರ ರಾಜ ನೋಡ್ದ, ಇಷ್ಟು 60,000 ಯಜ್ಞ ಮಾಡಲಿಕ್ಕೆ ಅಂತಾರೆ, 60,000 ಮಕ್ಕಳು ಹೊರಟೋಗಿದ್ದಾರೆ, ಯಜ್ಞನೂ ಪೂರ್ತಿ ಆಗಬೇಕು, ಅವ್ರ ಮಕ್ಕಳು ಉದ್ಧಾರ ಆಗಬೇಕು ಅಂತೇಳಿ ಅಂಶ ಬಂತ. ಒಬ್ಬನೇ ಉಳ್ಕೊಂಡಿದ್ದೆ ಅಷ್ಟು ಜನದಲ್ಲಿ, ಒಬ್ಬನೇ ಉಳ್ಕೊಂಡಿರೋದು. ಹಿರಿಯ ಮಗನು ಹೋದ, ಮೊಮ್ಮಗ ಉಳ್ಕೊಂಡಿದ್ದಾನೆ ಅಷ್ಟೇನೆ. ಅವನ್ನು ಕಳಿಸಿ ನೀನು ಹೋಗೋ ಅಂತ ಹೇಳ್ತಾನೆ. ಅಂತ ಬರ್ತಾನೆ, ಅವನು ಹ್ಯಾಂಗೆ ನಡ್ಕೋತಾನೆ, ಸೀದಾ ಅಲ್ಲಿ ಬಂದು ನೋಡ್ತಾನೆ. ಯಥಾಪರ ಕುದುರೆ ಇರುತ್ತೆ, ಕಪಿಲನಾಭಗವ ಅಂತ ಇದ್ದಾನೆ, 60,000 ಬೂದಿಗಳ ರಾಶಿ ಇದೆ. ಅವರಂತೆ ಮಾಡೋದಿಲ್ಲ, ನಮಸ್ಕಾರ ಮಾಡ್ತಾನೆ, ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ, ಸ್ತೋತ್ರ ಮಾಡ್ತಾನೆ. ತಕ್ಷಣ ಹೇಳ್ತಾನೆ, ಏನು ಬೇಕು ಅಂತ ಕೇಳ್ತಾನೆ. ಕುದುರೆ ಒಯ್ಯಬೇಕು ನಾನು, ತಂದಿಟ್ಟಿದ್ದು ಇಂದ್ರದೇವರು ಕುದುರೆ ತಂದಿಟ್ಟಿತ್ತು, ತಗೊಂಡೋಗು ಅಂತ ಹೇಳಿಬಿಡ್ತಾನೆ. ನೋಡಿ, ಒಳ್ಳೆ ರೀತಿ ಕೇಳಿದ್ದಕ್ಕೆ ಎಷ್ಟು ಅನುಕೂಲ ಆಯ್ತು. ಈಗ ಅನುಗ್ರಹ ಸಂಪಾದನೆ ಮಾಡೋದು ಹಾಗೆ, ಆಗ್ರಹ ಸಂಪಾದನೆ ಮಾಡೋದು ಹೀಗೆ. ಆಗ ಕೇಳ್ತಾನೆ, ಇಷ್ಟು ಜನ ಸತ್ತೋಗಿದ್ದಾರೆ, ಇವರೆಲ್ಲ ಉದ್ಧಾರ ಆಗಬೇಕು. ನಮ್ಮ ತಂದೆ ಕುದುರೆಗಳು ಉದ್ಧಾರ ಮಾಡೋದು ಮಕ್ಕಳ ಕೆಲಸದಲ್ಲಿ ಒಂದು ಭಾಗದ ಐಚ್ಛಿಕ ಅಲ್ಲ ಅದು. ಇವತ್ತು ಕೋರ್ಟ್ ಕೂಡ ಹೇಳಿದೆ, ವೃದ್ಧ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಹೋದರೆ ಮಕ್ಕಳ ಮೇಲೆ ಕೇಸ್ ಹಾಕ್ಬೋದು ಅಂತೆ. ಅಷ್ಟರ ಮಟ್ಟಿಗೆ ಇವತ್ತು ಲೌಕಿಕ ನ್ಯಾಯ ಕೂಡ, ತಂದೆ ತಾಯಿಗಳ ಸಂರಕ್ಷಣೆ ಮಕ್ಕಳ ಜವಾಬ್ದಾರಿ. ದೊಡ್ಡವರು ಉದ್ಧಾರ ಮಾಡಬೇಕಾಗಿದೆ, ಅದಕ್ಕೆ ಇವರೆಲ್ಲ ಉದ್ಧಾರ ಆಗಬೇಕಲ್ಲ, ಅನುಗ್ರಹ ಮಾಡಿ ಅಂತ ಕೇಳಿದ ತಕ್ಷಣ ಅವರಾಗಲಿ ಅಂತ ಹೇಳಿ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ರಾಮಾಯಣ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಆಗ ಇವರೆಲ್ಲ ಉದ್ಧಾರ ಆಗಬೇಕು ಹೇಗೆ ಅಂತ ಕೇಳಿದ ತಕ್ಷಣವೇ, ಆಯಿತು, ಇವರು ನನಗೆ ದ್ರೋಹ ಮಾಡಿದ್ದಾರೆ, ನನ್ನ ಪಾದೋದಕ ಹಾಕಿದರೆ ಸರಿ ಹೋಗುತ್ತೆ. ಯಾವ ಪಾದೋದಕ, ವಿಷ್ಣು ಪಾದೋದಕ ಆಗಬೇಕು. ತಪ್ಪು ಮಾಡಿದವರು ಪಾದ ಪೂಜೆ ಮಾಡಿ ತನ್ನ ಪೋಷ ಮಾಡಿಕೊಂಡ್ರೆ ಕ್ಷಮಿಸ್ತಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಂಶವಂತ ಹೋಗ್ತಾನೆ, ಮುಂದೆ ಯಾಗ ಮುಗಿದೋಯ್ತು, ಅಂಶವಂತ ತಪಸ್ಸು ಮಾಡ್ತಾನೆ. ಗಂಗೆಯನ್ನು ತರಬೇಕು, ಎಲ್ಲಿ ದೇವಲೋಕದ ಗಂಗೆ ಇನ್ನೂ ಭೂಲೋಕಕ್ಕೆ ಬಂದು ಅಲ್ಲಿಂದ ಪಾತಾಳಕ್ಕೆ ಹೋಗಿ ಉದ್ಧಾರ ಮಾಡಬೇಕು. ಇವತ್ತು ಗಂಗಾ ಕಾವೇರಿ ಸೇರಿಸ್ತೀವಿ ಅಂತಾನೆ, ಸೇರಿಸ್ಲಿಕ್ಕಾಗಿಲ್ಲ, ಸೇರಿಸೋದಿಲ್ಲ ಸದ್ಯಕ್ಕೇನು ಕೂಡ. ಇವತ್ತು ಇಷ್ಟೆಲ್ಲ 21ನೇ ಶತಮಾನ ಅಂತ ಹೇಳ್ತೇವೆ, ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಭಗೀರಥ ಅವತ್ತು ಮಾಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ದೊಡ್ಡಭುತ ಸಾಹಸ. ಅಂಶವಂತ ಪ್ರಯತ್ನ ಪಟ್ಟ ಆಗಲಿಲ್ಲ, ಕೊನೆಗೆ ಮುಂದೆ ಭಗೀರಥನ ಕಾಲಕ್ಕೆ ಅದು ಸಾಧ್ಯವಾಯಿತು. ಭಗೀರಥ ಪ್ರಯತ್ನ ಅಂತ ಅದಕ್ಕೆ ಹೆಸರಾಯಿತು. ಅವು ಎರಡು ಭಾಗ ಮಾಡ್ತಾ ಇದ್ರು, ಒಂದು ಭಾಗ ಪೂರ್ತಿ ರಾಜ್ಯಭಾಗ ಮಾಡೋದು, ಉಳಿದ ಭಾಗ ಪೂರ್ತಿ ತಪಸ್ಸುಗಳು ಉದ್ಧಾರ ಮಾಡೋದು. ಅಂದರೆ ತಮ್ಮ ಕಾರ್ಯವನ್ನೂ ಬಿಡಲಿಲ್ಲ, ರಾಜ್ಯದ ಕಾರ್ಯ, ಪಿತೃಗಳ ಉದ್ಧಾರದ ಕಾರ್ಯವನ್ನೂ ಬಿಡಲಿಲ್ಲ. ಯಶಸ್ವಿಯಾಗಿ ಅವರೆಲ್ಲ ಉದ್ಧಾರ ಆಗಿಬಿಡ್ತಾರೆ. ಗಂಗೆ ಹೀಗೆ ಬಂತು ಅಂತ ಗಂಗೋತ್ಪತ್ತಿ ಅದೆಲ್ಲವನ್ನು ತಿಳಿಸ್ತಾರೆ. ಅದೆಲ್ಲ ಮಾಡಿ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಸ್ಥಳಕ್ಕೆ ಬರ್ತಾರೆ. ದೊಡ್ಡ ರಾಜ್ಯ ಮುಂದೆ, ರಾಜಧಾನಿ ವಿದೇಹ, ಮಿಥಿಲಾಪಟ್ಟಣ ವಿದೇಹ ದೇಶ ಹಿಂದೆ ಹೇಳಿದ್ದೇನೆ, ಅದು ಕೋಸಲ ದೇಶ, ಅಯೋಧ್ಯ ರಾಜಧಾನಿ. ಇದು ವಿದೇಹ ದೇಶ, ಮಿಥಿಲಾಪಟ್ಟಣ ರಾಜಧಾನಿ. ಅಲ್ಲಿಗೆ ಬಂದಾಗ ಹೊರಗಿನ ಒಂದು ಉದ್ಯಾನವನ, ಉದ್ಯಾನವನದಲ್ಲಿ ನಿರ್ಜನವಾದ ಪ್ರದೇಶ, ತುಂಬ ದೂರ ಇಲ್ಲ, ಉಪವನ ಅಂದರೆ ಹತ್ತಿರ ಇರೋದು ಅಂತ ಅರ್ಥ, ನಗರಕ್ಕೆ ಹತ್ತಿರ ಇದೆ, ನಿರ್ಜನ ಪ್ರದೇಶ, ಬಹಳ ಅಪೂರ್ವವಾದಂತಹ ವಾತಾವರಣ ಕೂಡ ಇತ್ತಲ್ಲಿ. ಆಗ ರಾಮದೇವರು ವಿಶ್ವಾಮಿತ್ರನ ಕೇಳ್ತಾರೆ, ಸ್ವಾಮಿ ಇದೇನಿದು ಆಶ್ರಮ, ಎಷ್ಟು ಚೆನ್ನಾಗಿದೆ, ಅದು ನಿರ್ಜನವಾಗಿದೆ ಯಾತಕ್ಕೆ ಅಂತ ಕೇಳ್ತಾರೆ. ಮೊದಲೇ ಹೇಳಿದ್ದೆ, ರಾಮದೇವರು ಗೊತ್ತಿಲ್ಲ, ಯಾವುದೇ ಕೇಳೋದಿಲ್ಲ, ವಿಶ್ವಾಮಿತ್ರರಿಗೆ ಗೊತ್ತಿದೆ ಅಂತ ಆ ಮೂಲಕ ತೋರಿಸ್ತಾ ಇದ್ದಾನಷ್ಟೇ. ವಿಶ್ವಾಮಿತ್ರರ ಜ್ಞಾನ ಎಷ್ಟೋ ಅಂತ ಹೇಳೋದಕ್ಕೋಸ್ಕರ ಜಗತ್ತಿ ಪರಿಚಯ ಮಾಡಿಕೊಡ್ತಾರೆ. ವಿಶ್ವಾಮಿತ್ರರು ಆಗ ಹೇಳ್ತಾರೆ, ಇದು ಗೌತಮ ಆಶ್ರಮ ಅಂತ ಹೆಸರು, ಗೌತಮರು ಅಲ್ಲೇ ವಾಸ ಮಾಡ್ತಾ ಇದ್ದ ಜಾಗ. ಅವರ ಮಗ ಶತಾನಂದ ಮುನಿ ಜನಕರಾಜನ ಗುರು ಈಗ ಒಂದು ಪ್ರಸಂಗದಿಂದಾಗಿ ಅಹಲ್ಯೆಗೆ ಶಾಪ ಕೊಟ್ಟರು, ಇಲ್ಲಿ ಅಹಲ್ಯೆ ಇದ್ದಾಳೆ, ಆದರೆ ಯಾರಿಗೂ ಅವಳು ಕಾಣೋದಿಲ್ಲ ಅಂತ ಹೇಳಿದಾಗ ಅದೇನು ಹೇಳಿ ಅಂತ ಕೇಳ್ತಾರೆ ರಾಮದೇವ್. ಆಗ ರಾಮದೇವರ ಮುಂದೆ ವಿಶ್ವಾಮಿತ್ರರು ಒಪ್ಪಿಸ್ತಾರೆ, ಸುಮ್ಮನೆ ಜನ ತಪ್ಪಾಗಿ ಕಥೆ ಕೇಳಿರ್ತಾರೆ, ಗೌತಮರು ಅಹಲ್ಯ ದಂಪತಿಗಳು, ಆ ಗೌತಮರು ವೈದಿಕ ಬ್ರಾಹ್ಮಣರು, ನಮ್ಮ ಆಧುನಿಕರು ಕೆಟ್ಟ ಕಲ್ಪನೆ ಮಠ ಮಾಡಿಬಿಡ್ತಾರೆ, ಒಳ್ಳೆಯನೇ ವೈದಿಕ ಗಂಡನ ಅಂತ ಹೇಳ್ತಾರಲ್ಲ, ಅವರು ಅಷ್ಟು ರಸಿಕರಲ್ಲ, ಅಹಲ್ಯ ಭಾಳ ರಸಿಕ ಸ್ವಭಾವದವಳು, ಬ್ರಹ್ಮದೇವರ ಮಗಳು ಅಹಲ್ಯ. ಈ ಮಧ್ಯೆ ಅವಳಿಗೆ ಆ ಸಂಸಾರದಲ್ಲಿ ಅಷ್ಟು ಸಮಾಧಾನ ಆಗಿರಲಿಲ್ಲ, ಅವಳು ಇಂದ್ರದೇವರು ಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ ಬೇರೆ ಇಟ್ಕೊಂಡಿದ್ದಂತೆ. ಆ ಇಂದ್ರದೇವರು ಒಮ್ಮೆ ಬಂದುಬಿಟ್ರು, ಗೌತಮರ ವೇಷನೇ ಹಾಕ್ಕೊಂಡು ಬಂದರು, ಅಹಲ್ಯನ್ನು ನೋಡಿದರು, ಅಹಲ್ಯ ಇಂದ್ರದೇವರು ಒಂದಾಗಿಬಿಟ್ರು. ಆಮೇಲೆ ಗೌತಮರು ನೋಡಿದರು, ಶಾಪ ಕೊಟ್ಟರು, ಅಹಲ್ಯಗೂ ಶಾಪ ಕೊಟ್ಟರು, ಇಂದ್ರದೇವರಿಗೂ ಶಾಪ ಕೊಟ್ಟರು, ಇಂದ್ರದೇವರಿಗೆ ವಿಫಲನಾಗುವಂತ ಕೊಟ್ಟರು, ಅಹಲ್ಯಗೆ ಶಿಲೆಯಾಗುವಂಥ ಶಾಪ ಕೊಟ್ಟರು. ಇದೆಲ್ಲ ಕಥೆ ಹೇಳ್ತಿರ್ತಾರೆ. ಈ ಕಥೆಯ ಬಹುಭಾಗ ತಪ್ಪು ಕಥೆ ಇದೆ. ಇಂದ್ರದೇವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ, ಅಹಲ್ಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಅಹಲ್ಯೆ ಕಾಬಕಳು ಅನ್ನರ್ಥ. ಇಂದ್ರದೇವರ ಬಗ್ಗೆ ನಿನ್ನೆ ಹೇಳಿದೆ, ವಿಶ್ವಾಮಿತ್ರರು ಅಂದರೆ ನಕ್ಷತ್ರ ಪೀಡಿಸ್ತಾರೆ, ನಾರದರು ಚಾಡೆ ಹೇಳ್ತಾರೆ, ಇಂದ್ರದೇವರು ಕಂಡವರ ಹೆಣ್ಣುವೇರು ಕಣ್ಣು ಹಾಕ್ತಾರೆ, ಈ ರೀತಿಯೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಇಂದ್ರದೇವರು ಸಾಮಾನ್ಯರಲ್ಲ, 100 ಅಶ್ವಮೇಧ ಯಾಗ ಮಾಡಿ ಬಂದ ಜಾಗಕ್ಕೆ ಬಂದವರು. ವೇದಗಳಲ್ಲಿ ಅವ್ರ ಬಗ್ಗೆ ಬಹಳಷ್ಟು ವರ್ಣನೆಗಳು ಬರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವುದೋ ರೀತಿಯಲ್ಲಿ ಇಂದ್ರದೇವರ ಕಥೆ ಕೇಳಿದರೆ ತಪ್ಪದು. ಇಂದ್ರದೇವರು ಕಾಮಕರು ಅಂತ ಹೇಳ್ಕೊಂಡಿದ್ರೆ ಭಾರಿ ತಪ್ಪು ಕಲ್ಪನೆ. ಅದು ಈ ಕಥೆ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ಗೌತಮರು ತಪಸ್ಸನ್ನು ಮಾಡ್ತಾ ಇದ್ದರು. ಅಹಲ್ಯ ಗೌತಮರ ಸಂಸಾರ ಭಾರಿ ಚೆನ್ನಾಗೇ ಇತ್ತು. ಯಾವ ಶತಾನಂದ ಮುನಿ ಮಗು ಆಗಲೇ ಹುಟ್ಟಿಯಾಗಿತ್ತು, ಅವರು ದೊಡ್ಡ ಋಷಿಯಾಗಿಬಿಟ್ಟಿದ್ದಾರೆ. ಆ ಹಂತದಲ್ಲಿ ಗೌತಮರಿಗೆ ಒಂದು ಅಪೇಕ್ಷೆ ಬಂತು. ನಾವು ಮಹಾಭಾರತದಲ್ಲಿ ಮಾಂಡವರ ಕಥೆ ಕೇಳುತ್ತೇವೆ. ಅವರು ವಸಿಷ್ಠರ ಸಾಮ್ಯ ಬೇಕು ಅಂತ ತಪಸ್ಸು ಮಾಡಿದ್ದಕ್ಕೆ ಆ ಪುಣ್ಯದಿಂದಾಗಿ ಅವರು ಯೇಧಮಾನ ದ್ವಿಡಿತ್ತೇವ ಹರೇರ್ ನಾಮಹಿ ವೈದಿಕಂ, ಅತಿರಿಕ್ತವಾದ ಪುಣ್ಯವನ್ನು ಭಗವಂತ ಈ ಶಾಪಾದಿಗಳನ್ನು ಕೊಡಿಸಿ ತೆಗೆದು ಬಿಡ್ತಾರೆ. ಗಾಂಧಾರಿಗೂ ಹಾಗೆ ಆಗಿತ್ತು, ಶಾಪ ಹೋಗುತ್ತೆ. ಇವರು ತಮ್ಮ ಹೆಚ್ಚಿನ ಪದವಿಯನ್ನು ಅಪೇಕ್ಷೆ ಮಾಡಿ ತಪಸ್ಸು ಮಾಡ್ತಾರೆ. ಅಂಥ ತಪಸ್ಸು ಏನಾಗುತ್ತೆ ಗೊತ್ತಾ, ಕೆಲಸ ಆಗೋದಿಲ್ಲ ಅದರಿಂದ. ಆದರೆ ತಪಸ್ಸು ಅಜೀರ್ಣವಾದ ಅನ್ನ ಇದ್ದಾಗೆ, ಅಜೀರ್ಣವಾದ ಅನ್ನ ಇದ್ದಾಗೆ ದೇಹಕ್ಕೆ ಉಪಯೋಗ ಇಲ್ಲ, ಅದು ವಾಂತಿ ಆಗೋವರೆಗೆ ಸರಿ ಹೋಗೋದಿಲ್ಲ ಅವರು. ಅದು ಹೆಚ್ಚು ಬೇಕದು, ವಾಂತಿಯಾಗಿ ಹೋಗಿಬಿಡಬೇಕು, ಅಧಿಕ ಪುಣ್ಯ ಹಾಗೆ ನಾಶ ಆಗಬೇಕು. ಅದಕ್ಕೆ ಅಯೋಗ್ಯಮಿಚ್ಛನ್ ಪುರುಷ ಪತತ್ತೇವರ ಸಂಶಯ. ಗೌತಮರ ತಪ್ಪು ಮಾಡಿದರು. ಈ ತಪ್ಪಿಗೋಸ್ಕರ ದೇವತೆಗಳು ಸಭೆ ಮಾಡಿದರಂತೆ. ಬಹಳ ಆಶ್ಚರ್ಯ, ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ಇನ್ನು ಗೌತಮರು ತುಂಬ ಒಳ್ಳೆಯವರು, ಅವರು ತಪ್ಪು ಕೆಲಸ ಮಾಡ್ತಿದ್ದಾರೆ, ಸರಿ ಮಾಡಬೇಕಾದ್ರೆ ಅದಕ್ಕೇನು ಮಾಡಬೇಕು, ಸರಿ ಮಾಡಬೇಕಾದ್ರೆ ಅಧಿಕ ಪುಣ್ಯ ಹೋಗಬೇಕು, ಹೋಗಬೇಕಾದ್ರೆ ಏನಾಗಬೇಕು, ಅವರು ಶಾಪ ಕೊಡಬೇಕು, ಶಾಪ ಕೊಡಬೇಕಾದ್ರೆ ಮನಸ್ಸಿಗೆ ಕೋಪ ಬರಬೇಕು, ಕೋಪ ಬರಬೇಕಾದ್ರೆ ತಾಪ ಆಗಬೇಕು, ತಾಪ ಆಗಬೇಕಾದ್ರೆ ತಾಪ ಆಗುವಂಥ ಕೆಲಸ ಆಗಬೇಕು. ಗೌತಮರು ಎಷ್ಟು ಒಳ್ಳೆಯ ತಪಸ್ಸಿಗಳು ಅಂದರೆ ಅವರು ಏನು ಮಾಡಿದರೂ ಕೂಡ ಕೋಪ ಕೊಡ್ತಿರ, ಆ ಸ್ಥಿತಿ ಬಂದುಬಿಟ್ಟಿದ್ರಾಗಲೇ. ಅವರಲ್ಲಿ ಒಂದೇ ದೌರ್ಬಲ್ಯ ಇದ್ದಿತ್ತು, ಅವ್ರ ಹೆಂಡತಿ ಮೇಲೆ ಕೈ ಮಾಡಿದರೆ ಮಾತ್ರ ಮನಸ್ಸು ಕೆಡುತ್ತಿತ್ತು ಅಷ್ಟೇ. ಅವ್ರ ಅಪ್ಸರ್ಯರು ಬಂದು ತಪಸ್ಸು ಮಾಡಿದರೂ ಕಣ್ಣು ಹಾಕೋರು, ಆ ಸ್ಥಿತಿ ದಾಟಿಬಿಟ್ಟಿದ್ರಾಗಲೇ. ಅದಕ್ಕೆ ಅವ್ರು ಏನಾದರೂ ಮಾಡಿ ಅವ್ರಿಗೆ ಕೋಪ ಬರಹ ಮಾಡಬೇಕು, ಅದಕ್ಕೆ ಹೆಂಡತಿಯನ್ನು ಕೆಣಕಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಈ ಕೆಲಸ ಯಾರು ಮಾಡಬೇಕು, ಇಂದ್ರದೇವರು ಮಾಡಬೇಕು, ಇಂದ್ರದೇವರು ಈ ಕೆಲಸ ಮಾಡಿ ಅಂತೇಳಿ. ಉಳಿದವರು ಹೋದರೆ ತಪಸ್ಸಕ್ತಿ ದೊಡ್ಡದು ಗೌತಮರದು. ಹಾಗೆ ಇಂದ್ರದೇವರು ಬರ್ತಾರೆ, ಗೌತಮರ ವೇಷದಲ್ಲೇ ಬರ್ತಾರೆ. ನೋಡಿ, ಉತ್ತರ ಅಲ್ಲೇ ಇದೆ. ಅಹಲ್ಯ ಏನಾದರೂ ಕೂಡ ಕೆಟ್ಟವಳಾಗಿದ್ದರೆ ಇಂದ್ರದೇವ ವೇಷದಲ್ಲೇ ಬರ್ತಾ ಇತ್ತು. ಅಹಲ್ಯ ಮೆಚ್ಚೋದು ಬಹಳ ಸುಲಭ ಆಗ್ತಾ ಇತ್ತು. ಆದರೆ ಅಹಲ್ಯ ಮಹಾಪತಿವ್ರತೆಯಿಂದ ತೋರಿಸೋಕ್ಕೋಸ್ಕರನೇ ಗೌತಮರ ವೇಷದಲ್ಲೇ ಬಂದರು ಅವರು. ಹೋಗಲಿ, ಅಲ್ಲಿ ಗೌತಮರು ಇದ್ದಿದ್ರು ಅದಕ್ಕೆ ವೇಷದಲ್ಲಿ ಬಂದರು ಅಲ್ಲ, ಗೌತಮರು ಇಲ್ಲೇ ಇಲ್ಲ, ಇಂದ್ರದೇವರು ಬೇಕಾಗಿದ್ದು ಅದೇ ವೇಷದಲ್ಲಿ ಬಂದರೆ ಸುಲಭವಾಗಿ ಕೆಲಸ ಆಗ್ತಿತ್ತು. ಅವ್ರು ಗೌತಮರ ವೇಷದಲ್ಲೇ ಬಂದರು. ಗೌತಮರು ಅಷ್ಟು ಇನ್ನೊಂದು ಕಥೆ ಹೇಳ್ತಾರೆ, ಒಂದು ಕೋಳಿ ಕೂಯಿಬಿಡ್ತು ಬೇಗ ಹೊರಟುಬಿಟ್ಟು ಎರಡನೇ ಕಥೆ ಹೇಳಿ, ಅದೆಲ್ಲ ರಾಮಾಯಣದಲ್ಲಿ ಬರೋದಿಲ್ಲ. ಅವ್ರು ಬೇಗ ಅನ್ನಕ್ಕೆ ಹೊರಟೋದ್ರು, ಇಂದ್ರದೇವರು ಬಂದರು. ಆಗ ದೇವರಾಜ ಕುತೂಹಲ ಮತಿಶ್ಚಕಾರ ದುರ್ಮೇಧ ದೇವರಾಜ ಕುತೂಹಲ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಮಾತು ಬರುತ್ತೆ. ಸಾಮಾನ್ಯದಕ್ಕೆ ಏನು ತಿಳ್ಕೊಂಡ್ಬಿಡ್ತಾರೆ, ಸಾಧ್ಯವಾಗಿ ದೇವರಾಜ ಅನ್ನೋ ಕುತೂಹಲದಿಂದ, ಇಂದ್ರದೇವರನ್ನ ಕುತೂಹಲದಿಂದ ಅಹಲ್ಯಾದೇವಿ ಮೊದಲೇ ಹೇಳಿದ್ನಲ್ಲ, ಏನೋ ವೈದಿಕ ಬ್ರಾಹ್ಮಣ ಗಂಡ ಮನಸ್ಸಿನ ಸಮಾಧಾನ ಇರಲಿಲ್ಲ, ಈಗ ಭಾರಿ ಖುಷಿಪಟ್ಟು ಅಂತ ಅರ್ಥ ಮಾಡ್ತಾರೆ. ಅರ್ಥ ಇಲ್ಲ, ಅದಕ್ಕೆ ದೇವರಾಜ ಮಾಡಿದ ಕುತೂಹಲ, ದೇವರಾಜನ ಬಗ್ಗೆ ಈಕೆ ಮಾಡಿದ ಕುತೂಹಲ, ದೇವರಾಜ ಕರ್ತೃಕ ಕುತೂಹಲ ಅಂತ. ದೇವತೆಗಳು ಚಿಕ್ಕವರ ಮೇಲೆ ಮೋಹ ಕಳಿಸ್ಬಿಟ್ರೆ ಮೋಹ ಕೆಲಸ ಮಾಡಿಯೇ ಮಾಡುತ್ತೆ. ಚಿಕ್ಕವರಾಟ ದೊಡ್ಡವ್ರ ಮುಂದೆ ನಡೆಯೋದಿಲ್ಲ, ದೊಡ್ಡವರು ಚಿಕ್ಕವ್ರ ಮುಂದೆ ನಡೆಯುತ್ತೆ. ದೇವತೆಗಳು ಹೇಳ್ತಾರೆ, ಎಂತೋ ರಕ್ಷಿತು ಮೆಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ. ತಮ್ಮ ರಕ್ಷಣೆ ಮಾಡಬೇಕಾದ್ರೆ ಬುದ್ಧಿ ಉದ್ಧಾರ ಮಾಡ್ತಾರೆ, ಇಲ್ಲ ಬುದ್ಧಿ ಕೆಡಿಸ್ತಾರೆ. ಇಂದ್ರದೇವರು ಮೋಹ ಬರಹಾಗೆ ಮಾಡಿದರು ಅವರು. ಅಹಲ್ಯೆಗೆ ಗೊತ್ತಾಗಲಿಲ್ಲ ಪಾಪ, ಆಮೇಲೆ ನೋಡ್ತಾಳೆ ಗೊತ್ತಾಯ್ತು. ಇದನ್ನೆಲ್ಲ ಶ್ರೀಮದ್ ಆಚಾರ್ಯರು ಬರೀತಾರೆ. ಅಹಲ್ಯೆಗೆ ದೋಷ ಇಲ್ಲ ಅನ್ನೋ ಮಾತಿಗೆ ಮಧ್ವಾಚಾರ್ಯರು ದೊಡ್ಡ ಪ್ರಮಾಣ, ವಾಯುದೇವರಿಗಿಂತ ಮತ್ತೊಬ್ಬ ಪ್ರಮಾಣ ಇಲ್ಲ. ಪರಮಂ ಹೇಳ್ತಾರೆ ಆಚಾರ್ಯರು, ಪರಮಂ ಪ್ರಮಾಣ ಮತ್ತು ಜೈತೀರ್ಥರು ಕರೆದಿರೋದು. ಅಥೋ ಅಹಲ್ಯಾಂ ಪತಿನಾಭಿಷಪ್ತಾಂ ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತಾಂ, ತಾತ್ಪರ್ಯ ನಿಲಯದ ಮಾತು. ಪ್ರದರ್ಶನಾತ್ ಪ್ರಕರ್ಷೇಣ ರಮಣಾತ್ ಬಲಾತ್ಕಾರೇಣ ರಮಣಾತ್, ವಾದ್ರಾಸವರು ವ್ಯಾಖ್ಯಾನ ಬರೀತಾರೆ. ಅದು ಬಲಾತ್ಕಾರದ ವರ್ಣನೆ ಹೊರತು ಅಹಲ್ಯ ಬಯಸಿ ಮಾಡಿದಂತಹ ವರ್ಣ ಅಲ್ಲ. ಇಂದ್ರದೇವರು ಮಾಡಿದ್ದಕ್ಕೆ ಹಾಗಾಯ್ತು ಅಷ್ಟೇ. ಆಮೇಲೆ ನೋಡಿದರೆ ಗೊತ್ತಾಯಿತು, ಗಂಡ ಅಲ್ಲ ಅವರು, ಇಂದ್ರದೇವರು ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಗೌತಮರು ಬಂದರು. ಇನ್ನೂ ಯೋಚನೆ ಮಾಡಿ, ಆ ಇಂದ್ರದೇವರೇನಾದರೂ ಕೂಡ ಬರೀ ಅಹಲ್ಯ ಬೇಕು ಅಂತಿದ್ದರೆ ಮಾಯಾ ಬಿಟ್ಟರೆ ಮುಗಿದೋಗ್ತಿತ್ತು ಅಷ್ಟೇ. ದೇವತೆಗಳು ಸಾಮಾನ್ಯ ಕಣ್ಣಿಗೆ ಕಾಣೋದಿಲ್ಲ. ಪರೋಕ್ಷ ಪ್ರಿಯಾಯ ವೈ ದೇವಾಹ ಪ್ರತ್ಯಕ್ಷ ದ್ವಿಷ, ಉದ್ದೇಶಪೂರ್ವಕ ಕಣ್ಣಿಗೆ ಕಾಣ್ತಾರೆ, ಶಾಪ ಕೊಡಲಿ ಅಂತಲೇ ಕಣ್ಣಿಗೆ ಕಾಣ್ತಾರ. ಇನ್ನೂ ಗೊತ್ತಿರಲಿ, ತಾರತಮ್ಯದಲ್ಲಿ ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ, ದೇವತೆಗಳ ಸ್ಥಾನಮಾನ ಭಾರಿ ದೊಡ್ಡದು. ಆಮೇಲೆ ಋಷಿಗಳು ಬರ್ತಾರೆ. ಗೌತಮರು ಋಷಿ ಇಂದ್ರದೇವರಿಂದ ಭಾರಿ ಕಡಿಮೆ ಆದವರು. ಗೌತಮರು ಕಣ್ಣು ತಪ್ಪಿಸೋದೇನು ಕಷ್ಟ ಇಲ್ಲ ಇಂದ್ರದೇವರಿಗೆ, ಉದ್ದೇಶಪೂರ್ವಕ ಕಣ್ಣಿಗೆ ಕಾಣ್ತಾರೆ. ಆಗ ಅವರು ಶಾಪ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಶಾಪ ಕೊಟ್ಟು ಅಹಲ್ಯಗೂ ಶಾಪ ಕೊಡ್ತಾರೆ, ಗೌತಮ ಇಂದ್ರದೇವರಿಗೂ ಶಾಪ ಕೊಡ್ತಾರೆ. ಇಂದ್ರದೇವರ ವಿಷಯ ಅರ್ಥ ಆಗಲಿಲ್ಲ, ಶಾಪ ಕೊಟ್ಟು ಇದನ್ನೇ ದಾಸರು ಹೇಳ್ತಾರೆ. ಎಷ್ಟು ಮೀರಿದ್ರು ಗೌತಮರು ಅಂತ ಕೇಳಿದರೆ, ಎಲ್ಲ ತಾಪನ ಗೆದ್ದು ಹೆಂಡತಿ ಬಗ್ಗೆ ಮಾತ್ರ ಪ್ರೀತಿ ಇತ್ತು ಅವರಿಗೆ. ಅದಕ್ಕೆ ನರಹರಿ ತೀರ್ಥರ ದೇವರಾಮ ಇದೆ. ಮನುಷ್ಯನ ಸ್ವಭಾವ ಏನು ಅಂದರೆ, ಸತಿಯಡ ಬೈದರೆ ನಾ ಬೈವೆ, ಸಿರಿಪತಿಯನ್ನು ಬೈದರೆ ಕೇಳುತ್ತ ನಗುವೆ, ಎಂತು ಮರುಳಾದೆ ನಾನೆಂತು ಮರುಳಾದೆ, ಸಂತತ ಪೊರೆ ರಘುಕುಲ ತಿಲಕ ಅಂತ ಒಂದು ದೇವರು ನಾಮ ನರಹರಿ ತೀರ್ಥರು. ಮನುಷ್ಯ ಲಕ್ಷ್ಮೀಪತಿಯ ಬೇದೆ ಸುಮ್ಮನೆ ಇರ್ತಾನಂತೆ, ತನ್ನ ಹೆಂಡತಿನ ಬೇದೆ ಸಿಟ್ಟಾಗ್ತಾನೆ. ಮನುಷ್ಯನ ಸ್ವಭಾವ ಇವರ ವೀಕ್ನೆಸ್ ಅಲ್ಲಿತ್ತು ಗೌತಮರು. ಅದಕ್ಕೆ ಇಂದ್ರದೇವರು ಹಾಗೆ ಮಾಡಿದರು. ಅವರು ಕಣ್ಣಿಗೆ ಕಂಡರು, ಶಾಪ ಕೊಟ್ಟರು, ನೀವು ವಿಫಲನ ಆಗು. ಇಂದ್ರದೇವರಿಗೆ ಶಾಪ ಕೊಟ್ಟಿದ್ದರಿಂದ ಆಚಾರ್ಯರು ಬರೀತಾರೆ, ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಟ್ಟರೆ ದೊಡ್ಡವರಿಗೇನೂ ಆಗೋದಿಲ್ಲ, ಚಿಕ್ಕವರ ಎಲ್ಲ ಪುಣ್ಯನೂ ನಾಶ ಆಗೋಗುತ್ತೆ. ಆದರೆ ಇವರು ಒಳ್ಳೆಯವರಾದ್ರಿಂದ ಎಲ್ಲ ಪುಣ್ಯ ನಾಶ ಆಗಲಿಲ್ಲ, ಅಧಿಕ ಪುಣ್ಯ ಮಾತ್ರ ನಾಶ ಆಯಿತು. ಅಷ್ಟು ಶಾಪ ಕೊಡೋ ಶಕ್ತಿ ಅದರಿಂದ ಬಂದಿತ್ತು. ಇಂದ್ರದೇವರು ಹಾಗಾದರು. ಇಲ್ಲೂ ಸಮಸ್ಯೆ ಇದೆ. ಇಂದ್ರದೇವರು ಗೌತಮರ ಶಾಪದಿಂದನೇ ಹಾಗಾದರು ಅಂತ ಕೇಳಿದರೆ, ಅಲ್ಲ, ಭೃಗುಮುನಿಗಳ ಶಾಪದಿಂದಲೇ ಇಂದ್ರದೇವರು ಲಿಂಗ ಪೂಜೆ ಆಯ್ತಾ? ಇಲ್ಲ, ಅಂತ ಪ್ರಾರಬ್ಧ ಅವರಿಗಿತ್ತು. ಪ್ರಾರಬ್ಧ ಪಾಪಸ್ಯ ವಿಷಾಶರಂ ಯಥಾ ಇದ್ದ ಹಾಗೆ ಇಂದು ಗೌತಮರ ಶಾಪ ನಿಮಿತ್ತ ಆಯಿತು. ಅದೇ ರೀತಿಯಲ್ಲಿ ಅವರಿಗೆ ಭೃಗುಮುನಿಗಳ ಶಾಪ ನಿಮಿತ್ತ ಆಯ್ತೆ ಹೊರತು ಶಿಷ್ಣದೇವ ಅಂತಲೇ ಇರೋದು ರುದ್ರದೇವರಿಗೆ ಹೆಸರು. ಆ ದೃಷ್ಟಿಯಿಂದ ನಿಮಿತ್ತ ಇದು. ದೊಡ್ಡವರನ್ನ ಶಾಪ ಶಪಿಸ ಶಕ್ತಿ ಇವರು ಯಾರಿಗೂ ಇಲ್ಲ. ಆದರೆ ಅವರು ಪುಣ್ಯ ಹೋಗಲಕ್ಕೋಸ್ಕರ ಮಾಡಿದ್ದು. ನಿಜವಾದ ಕಾರಣ ಪ್ರಾರಬ್ಧ ಬರುತ್ತೆ. ಅವರು ಸಹಸ್ರಾಷ್ಟ್ರನಾಗಿದ್ದು, ಮೇಷ ವೃಷಣರಾಗಿದ್ದು. ಅದರಿಂದ ಇದು ಇಂದ್ರದೇವರ ಮಹಿಮೆ ಕೂಡ ಹೌದು. ಇಂದ್ರದೇವರು ಹೊರಟುಬಿಡ್ತಾರೆ ಮೇಲಕ್ಕೆ, ಸ್ವರ್ಗ ಸಭೆ ಸೇರಿಸ್ತಾರೆ. ಇಂದ್ರದೇವರು ಸ್ವರ್ಗದಲ್ಲಿ ಯಾರು ಕೆಟ್ಟ ಕೆಲಸ ಸಭೆ ಸೇರಿಸ್ತಿದ್ರಾ? ಸಭೆ ಸೇರಿಸಿ ಹೇಳ್ತಾರೆ ನೋಡಿ, ಕ್ರೋಧ ಉತ್ಪಾದ್ಯಹಿ ಮುನೇಹೇ ಸುರಕಾರ್ಯಂ ಇದಂ ಕೃತಂ. ದೇವತಾ ಕಾರ್ಯ ಮಾಡಿದ್ದೇನೆ, ಅದರಿಂದ ಶಾಪ ಕೊಟ್ಟಿದ್ದಾರೆ, ನಾನೇನು ಮಾಡಬೇಕು ಅಂತ ಕೇಳಿದ್ರೆ ಮೀಟಿಂಗ್ನಲ್ಲಿ ಹೇಳ್ತಾರೆ. ಆಗ ಅವರು ದೇವತೆಗಳೆಲ್ಲ ಸೇರಿ ಮೇಷವೃಷ್ಣರನ್ನು ಸೇರಿಸಿದರು ಅಂತ ಹೇಳ್ತಾರೆ. ಸೊ ಇಂದ್ರದೇವರ ಅಧಿಕೃತವಾದ ರಾಜಕಾರ್ಯ ಅದು, ದೇವಕಾರ್ಯ ಸುರಕಾರ್ಯರ ಹೊರತು ಬೇರೆ ಅಲ್ಲ. ಅದನ್ನು ನಾರಾಯಣ ಪಂಡಿತರು ಸ್ಪಷ್ಟ ಮಾಡ್ತಾರೆ ಮತ್ತೆ ಸಂಗ್ರಹ ರಾಮಾಯಣದಲ್ಲಿ. ಸುರ ಹೇಳ್ತಾರೆ, ಕ್ರೋಧ ಉತ್ಪಾದ್ಯಹಿ ಮುನೇಹೇ ಸುರಕಾರ್ಯ ವಿಧಂ ಕೃತಂ ಅಂತ ಹೇಳಬೇಕಾದ್ರೆ, ಗೌತಮಸ್ಯ ತಪೋಹರ್ತಂ ಅತಿರಿಕ್ತಂ ಮಹಾತ್ಮನಃ, ಗೌತಮರ ಹೆಚ್ಚಿನ ತಪಸ್ಸಿನ ಪುಣ್ಯ ಕಡೆಯಲ್ಲೇ ಹೀಗೆ ಮಾಡಿದ್ದು. ಮಾಂಡವ್ಯರ ಕಥೆಯೆಲ್ಲ ಇದಕ್ಕೆ ವ್ಯಾಖ್ಯಾನ. ಅಲ್ಲಿ ಹೇಗೆ ಮಾಂಡವ್ಯರ ಶಾಪದಿಂದ ವಿದುರನಿಗೆ ಏನೂ ಆಗಲಿಲ್ಲ ಇಂದ್ರದೇವರಿಗೆ, ಯಮದೇವರಿಗೆ, ಉದ್ದೇಶಪೂರ್ವಕ ಅವರು ವಿದುರನಾಗಿ ಹುಟ್ಟಿದ್ರು, ಶಿವತ್ರನಾಗಿ. ಅಷ್ಟೇ ಹೊರತು ಶಾಪ ಕಾರಣ ಅಲ್ಲ, ನಿಮಿತ್ತ ಅಷ್ಟೇ ಹೊರತು ಅವರ ಸಂಕಲ್ಪನೆ ಹಾಕಿತ್ತು. ಅದು ಮಾಂಡವ್ಯರ ಕಥೆ, ಇದು ಗೌತಮರ ಕಥೆ. ಇಲ್ಲಿ ನೆನಪು ಪಡ್ಕೋಬೇಕು, ಮಹಾಭಾರತಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಗೌತಮರು ಎಲ್ಲ ಗೆದ್ದಿದ್ರು, ಆದರೆ ಹೆಂಡತಿ ಮೇಲೆ ಈ ರೀತಿ ಆದರೆ ಮಾತ್ರ ತಡ್ಕೊಳ್ಳೋ ಶಕ್ತಿ ಅವರಿಗಿರಲಿಲ್ಲ. ಆದರೆ ಭೀಮಸೇನ ದೇವರು ಎಂಥವ್ರು ಗೊತ್ತಾ, ದುರ್ಯೋಧನ ವಸ್ತ್ರಾಪರಣ ಕಣಿ ಹಾಕ್ತಾರೆ ದ್ರೌಪದಿ ದೇವಿಗೆ, ಆಗಲೂ ಭೀಮಸೇನ ದೇವರು ಮನಸ್ಸು ಕೆಡಿಸಿಕೊಳ್ಳಿಲ್ಲ. ಅದೇ ರೀತಿ ಇದ್ರು ಅಂದರೆ ಅವರು ಇದನ್ನೂ ಮೀರಿದ್ರು ಅಂತ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಆ ಕಾಲಕ್ಕೆ ಎಂಥವರು ಸೋಲ್ತಾ ಇದ್ರು, ಆದರೆ ಭೀಮಸೇನ ದೇವರು ಸೋಲ್ಲೇ ಇಲ್ಲ. ಅದನ್ನೇ ಹೇಳ್ತಾರೆ ಆಚಾರ್ಯರ, ಭೀಮಸೇನ ದೇವರ ಭಕ್ತಿ ಕೃಷ್ಣನಲ್ಲಿ, ಪ್ರೀತಿ ಹೆಂಡತಿಯಲ್ಲಿ. ಹೆಂಡತಿ ಮೇಲೆ ಪ್ರೀತಿ ದೊಡ್ಡದು, ದೇವರಲ್ಲಿ ಭಕ್ತಿ ದೊಡ್ಡದು ಅಂದರೆ ಹೆಂಡತಿ ಮೇಲೆ ಪ್ರೀತಿಗೆ ದೇವರಲ್ಲಿ ಭಕ್ತಿ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಅದನ್ನೇ ಟೀಕಾರಾಯರ ಬರೆದಿದ್ದು. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಆ ರೀತಿ ಇದ್ದಿದ್ದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯ ದೃಕೋದರ, ನಾ ಕೇಳ್ತಿರೋ ರಾಮಾಯಣ ಅರ್ಥ ಆಗೋದು ಮಹಾಭಾರತದ ಭೀಮಸೇನನ ಪಾತ್ರ. ಯಾವ ಕಾರಣಕ್ಕೂ ವಿಚರಿತರಾಗಲಿಲ್ಲ, ಯಾವ ಕಾಲಕ್ಕೂ ಧರ್ಮ ತಪ್ಪಲಿಲ್ಲ. ಅನಾದಿ ಕಾಲತೋ ಸರ್ವ ದೋಷಹೀನಾ ಗುಣಾಧಿಕಾ ರುಜಭೋ ನಾಮ ತೇ ದೇವಾಹ, ಇದೆಲ್ಲ ರುಜಗಳ ಮಹಿಮೆ. ಇಲ್ಲಿ ಇಂದ್ರದೇವರ ಬಗ್ಗೆ ಯಾವ ಯೋಚನೆ ಮಾಡೋ ಕಾರಣ ಇಲ್ಲ. ಇನ್ನೂ ಬೇಕಾ ನಮಗೆ, ಟೀಕೆ ಆಚಾರ್ಯರು ಗೀತಾ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಈ ರೀತಿ ಮಾಡೋದರಿಂದ ಇಂದ್ರದೇವರಿಗೆ ಲೋಭನೂ ಕುಂದಲಿಲ್ಲ. ಇಂದ್ರಶ್ಯ ಲೋಮಾಪಿ ನ ಕ್ಷೀಯತ ಇತಿ, ಇಂದ್ರದೇವರ ಕೂದಲು ಕೊಂಕಲಿಲ್ಲ. ಅವರು ತಪ್ಪೇ ಮಾಡಿಲ್ಲ, ಆದ್ದರಿಂದ ಕೂದಲು ಕೊಂಕಲೇ ಇಲ್ಲ ಅವರಿಗೆ. ಇದು ಆಚಾರ್ಯ ಕೊಟ್ಟ ನಿರ್ಣಯ ಅಂದಮೇಲೆ ಮಹಾಭಾರತ ತಾತ್ಪರ್ಯದ ಮಾತು, ಗೀತಾ ಭಾಷ್ಯದ ಮಾತು ಎರಡು ಹೊಂದುತ್ತೆ. ಟೀಕಾರಾಯರು ವಿಸ್ತಾರ ಮಾಡ್ತಾರೆ ಮತ್ತೆ ಅದನ್ನು. ಇಂದ್ರದೇವರಿಗೆ ಇನ್ನೊಂದು ಸ್ವಾರಸ್ಯ ಗೊತ್ತಾ, ಅಹಲ್ಯಾಯಿ ಜಾರ ಅಂದರೆ ಖುಷಿಯಾಗುತ್ತಂತ ಅವರಿಗೆ. ಅಹಲ್ಯಾ ಜಾರ ಅಂತ ಇಂದ್ರದೇವರ ಹೆಸರಾಗಿ ಹೋಯಿತು. ಅಹಲ್ಯ ಜಾರಣೆ ಆಗಲಿಲ್ಲ, ಇಂದ್ರದೇವರು ಜಾರರಾದರು, ಆದರ ದೋಷಕ್ಕೆ ಕಾರಣ ಆಗಲಿಲ್ಲ, ಗುಣಕ್ಕೆ ಕಾರಣ ಆಯಿತು ಅಂತ ಹೇಳ್ಬಿಡ್ತಾರೆ. ಸ್ತೋತ್ರ ಮಾಡಿದ್ರೆ ಖುಷಿ ಪಡ್ತಾರಂತವರು. ನಾವು ಇನ್ನೊಂದು ಉತ್ತರ ಆಗುತ್ತೆ, ಈಗ ಅಹಲ್ಯಾಜಾರ ಅಂತ ಹೇಳಿದರೆ ಇಂದ್ರದೇವರಿಗೆ ಖುಷಿ ಆಗುತ್ತಂತೆ, ಗೋಪೀಜನ ಜಾರ ಅಂದರೆ ಕೃಷ್ಣನಿಗೆ ಖುಷಿ ಆಗುತ್ತೆ. ಅಹಲ್ಯಾಜಾರತ್ವ ಇಂದ್ರದೇವರಿಗೆ ದೋಷ ಆಗಲಿಲ್ಲ, ಇದು ಪರಮಾತ್ಮನೇ ದೋಷ ಆಗುತ್ತೆ ಅಂತ ಕೇಳ್ತಾರೆ. ಅಹಲ್ಯಾಜಾರತ್ವ ಲೋಕ ಕರುಣೆಯಿಂದ ಮಾಡಿದ್ದರಿಂದ, ಲೋಕ ಕಲ್ಯಾಣಕ್ಕೆ ಮಾಡಿದ್ದರಿಂದ ಇಂದ್ರದೇವರಿಗೆ ದೋಷ ಆಗಲಿಲ್ಲ. ಕೃಷ್ಣ ಮಾಡಿದ್ದು ಇಷ್ಟು ಜನ ಅಗ್ನಿಪುತ್ರ, ಅವರೆಲ್ಲ ಯಾರು ಗೊತ್ತಾ, ಅಪ್ಸರಿಯರವರೆಲ್ಲ ಕೂಡ ಅಗ್ನಿಪುತ್ರರಾಗಿದ್ದವರೆಲ್ಲ ಹೆಂಡಂದಿರವರೆಲ್ಲ, ಇವರು ಅಪ್ಸರಿಯರಿವರು, ಅದಕ್ಕೋಸ್ಕರ ಬಂದವರು, ದೋಷನೇ ಇಲ್ಲ. ಕೃಷ್ಣನಿಗೆ ದೋಷ ಬಂತ ಹಾಗಿದ್ರೆ ಅದಕ್ಕೆ ಗುಣ ಅದು. ಅಹಲ್ಯಾಜಾರತ್ವ ಇಂದ್ರದೇವರಿಗೆ ಗುಣ, ಗೋಪೀಜನ ಜಾರತ್ವ ಕೃಷ್ಣದೇವರಿಗೆ ಗುಣ. ಅದನ್ನು ಹೇಳೋದಕ್ಕೆ ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪೀಜನ ಜಾರ ಎಂದರೆ ಸಾಲದೆ ವ್ಯಾಸರಾಜರು ಸ್ತೋತ್ರವಾಗಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ನವನೀತ ಚೋರ ಸ್ತೋತ್ರ, ಗೋಪೀಜನ ಜಾರ ಸ್ತೋತ್ರ. ಇಲ್ಲಿ ಇಂದ್ರದೇವರ ಪ್ರಸಂಗ ನಮಗೆ ಅರ್ಥ ಆಗೋದ್ರಿಂದ ನಮಗೆ ಕೃಷ್ಣನ ಮಹಿಮೆ ಅರ್ಥ ಆಗ್ತಕ್ಕಂಥ ಭಾಗ ಇದು. ಇದು ಇಂದ್ರ ಅದು ಉಪೇಂದ್ರ, ಕೃಷ್ಣ ಉಪೇಂದ್ರ ಆದ್ದರಿಂದ ಆತನ ಮಹಿಮೆ ವ್ಯಕ್ತ ಆಯಿತು. ಇನ್ನು ಅಹಲ್ಯ ಬಗ್ಗೆ ಬಂದರೆ ಅವ್ರ ಶಾಪ ಏನು ಕೊಟ್ಟರು ಅಂತ ಮೊದಲನೇ ಪ್ರಶ್ನೆ. ನಮ್ಮ ಜನ ಎಲ್ಲ ಕೇಳಿರೋದೇನು, ಶಿಲೆಯಾಗು ಅಂತ ಶಾಪ ಕೊಟ್ಬಿಟ್ರು. ಶಿಲೆಯಾದ ಅಹಲ್ಯ ಉದ್ಧರಿಸಿ ಅಂತ ಅನೇಕ ಹಾಡುಗಳು ಬೇರೆ ಇದೆ, ಅದನ್ನು ಗಂಟು ಗಂಟೆ ಹರಿಕಥೆನೂ ಮಾಡ್ತಾರೆ, ಶಿಲೆಯಾಗು ಶಿಲೆಯಾಗು ಅಂತೇಳಿ. ಆದರೆ ರಾಮಾಯಣದಲ್ಲಿ ಹಾಗೆ ಬಂದಿಲ್ಲ, ಸರಿಯಾಗಿ ಓದಬೇಕು. ರಾಮಾಯಣದಲ್ಲಿ ಹೇಳ್ತಾರೆ, ಶಾಪ ಕೊಡ್ತಾರೆ ಅವರು, ಅದೃಶ್ಯ ಸರ್ವಭೂತಾನಾಂ ದುರ್ನಿರೀಕ್ಷಾ ಬಹೂವ, ಯಾರ ಕಣ್ಣಿಗೂ ಕಾಣಬಾರದು ಅಂತ ಶಾಪ ಕೊಡ್ತಾರೆ. ಒಂದು ಶಿಲೆಯಾಗೊಂದು ಶಾಪ ಕೊಟ್ಟಿಲ್ಲ ಅವರು, ಅದೃಶ್ಯನಾಗಿ ಇರು, ಅದೃಶ್ಯನಾಗಿ ಇರು ಅಂತ ಹೇಳ್ತಾರೆ ಆಚಾರ್ಯ. ಶಿಲೀಕೃತಾಂ ಅಂತ ಹೇಳ್ತಾರೆ, ಪ್ರದರ್ಶನ ತಿಂದ್ರಕೃತ ಶಿಲೀಕೃತಾಂ ವ್ಯಾಖ್ಯಾನ ಬರೀತಾರೆ. ಶಿಲಾವತ್ಕೃತಾಂ, ಅವರು ಶಿಲೆಯಂತೆ ಆಗಿದ್ದೆ ಹೊರತು ಶಿಲೆ ಆಗಲಿಲ್ಲ, ಅಹಲ್ಯ ಕಲ್ಲಾಗಲಿಲ್ಲ ಅಂತ ಸ್ಪಷ್ಟ ವ್ಯಾಖ್ಯಾನದಲ್ಲಿ ಬರೆದಿರೋ ಮಾತು. ಆಚಾರ್ಯ ಅನುವ್ಯಾಖ್ಯಾನ ಹೇಳ್ತಾರೆ, ಎಂದು ಜಡ ಚೇತನ ಆಗೋದಿಲ್ಲ, ಚೇತನ ಜಡ ಆಗೋದಿಲ್ಲ. ನಹಿ ಕಶ್ಚಿತ್ ಸುಶಕ್ತೋಪಿ ಚಕಾರ ಅಚೇತನಂ ಚಿತಿ, ಆಚಾರ್ಯರ ಮಾತನ್ನು, ಜಡ ಚೇತನ ಆಗೋದಿಲ್ಲ, ಚೇತನ ಜಡ ಆಗೋದಿಲ್ಲ. ಅದನ್ನು ಒಪ್ಪಿಕೊಂಡ್ರೆ ಪ್ರಕೃತಿ ಅಧಿಕರಣ ದೊಡ್ಡ ಸಾರಾಂಶನೇ ಹೋಗಿಬಿಡ್ತದೆ. ಆದ್ದರಿಂದ ಅಹಲ್ಯ ಸಿರಿ ಆಗೋ ಸಂಭವ ಜಡವಾಗ್ಲ ಆಗಲಿಲ್ಲ, ಜಡದಂತೆ ಆದ್ಲು ಸರಿಯದು, ಜಡದಂತೆ ಆದ್ಲು. ಮುಂದೆ ನಿರ್ಣಯದಲ್ಲಿ ಆ ಮಾತು ಬರುತ್ತೆ. ನೀಲ ರಾವಣನ ತಲೆ ಮೇಲೆ ಓಡಾಡ್ತಾರೆ, ಎಲ್ಲ ಕಡೆ ಓಡಾಡಿಬಿಡ್ತಾರೆ. ಆಚಾರ್ಯ ಬರೀತಾರೆ, ಜಡೀಕೃತ ರಾವಣ ಜಡೀಕೃತನಾದ ಅಂತ ಹೇಳ್ತಾರೆ, ಜಡ ಆಗಲಿಲ್ಲ. ಇದು ಶಿಲೀಕೃತ ಜಡೀಕೃತ ಅಷ್ಟೇ ಹೊರತು ಶಿಲೆಯೇ ಆಗಿಲ್ಲ. ಇದು ಸ್ಪಷ್ಟ ರಾಮಾಯಣದ ಮಾತು. ಆದರೆ ಶಿಲೆಯಂತೆ ಅಲ್ಲೋ ಅನ್ನೋ ಮಾತು ಶಿಲೆಯೇ ಆಗಿಬಿಟ್ಲು ಅಂತ ಮುಂದೆ ಬಂದುಬಿಟ್ಟಿದೆ ಅಷ್ಟೇ. ಶಿಲೆಯಂತೆ ಅಲ್ಲೋ ಅನ್ನೋ ಮಾತನ್ನು ಶಿಲೆ ನಮ್ಮಲ್ಲಿ ಆಗಿದೆ. ಯಾರೋ ಮನೆ ಬಂದಿರ್ತಾರೆ, ಎಲ್ಲರೂ ಮಕ್ಕಳು ಪರಿಚಯ ಮಾಡಿಕೊಡ್ತಾರೆ, ಇವ್ರೇನು ಮಾಡ್ತೀವಿ, ಇವನೊಬ್ಬ ಕಲ್ಲು ಅಂತ, ಇವನೊಬ್ಬ ಕಲ್ಲು ಏನು ಕೆಲಸ ಮಾಡೋದಿಲ್ಲ ಅಂತ, ಇವನೊಬ್ಬ ಕಲ್ಲು ಅದು ಇವನು ಶಿಲೆ ಆಗಿಬಿಟ್ಟಿದ್ದ, ಶಿಲೆಯಲ್ಲಿ ಊಟ ಆಗ ಖರ್ಚು ಉಳಿತಿತ್ತು, ಊಟ ಹಾಕ್ತಾರೆ ಅವರು, ಎಲ್ಲ ಮಾಡ್ತಾನೆ, ಶಿಲೆ ಕಲ್ಲು ಅವನು ಏನು ಮಾತು ಕೇಳೋದಿಲ್ಲ, ಹಾಗಿದ್ದಾನೆ. ಮುಂದೆ ಶಾಪದಲ್ಲಿ ವಾಕ್ಯ ಇದೆ, ದುರ್ನಿಕ್ಷಾ ಸರ್ವಭೂತಾರಾಮ್, ಯಾರ ಕಣ್ಣಿಗೂ ಕಾಣೋದೇ ಇಲ್ಲ ಅಹಲ್ಯ, ಅವಳಿಗೆ ಚರಣವಲ್ಲ ಇಲ್ಲ, ಅಂದರೆ ಉಳಿದವ್ರ ಕಣ್ಣಿಗೆ ಕಾಣೋದಿಲ್ಲ, ಏನೂ ಕೊಡಾಗಿಲ್ಲ, ಅವಳು ಎದ್ದವ್ರು ತಗೊಳ್ಳಾಗಿಲ್ಲ, ಮೂಮೆಂಟ್ ಇಲ್ಲ. ಎಂಥ ಶಿಕ್ಷೆ ಇದು, ಒಂದು ಭಯಂಕರವಾದ ಶಿಕ್ಷೆ ಕೊಡ್ತಾರೆ. ಆ ನಿರಪರಾಧಿಗೆ ಕೊಟ್ಟ ಶಿಕ್ಷೆ ಇದು, ಅದಕ್ಕೆ ಅವ್ರ ಪುಣ್ಯ ಹೋಯ್ತು. ಅಪರಾಧಿ ಕೊಟ್ಟಿದ್ರೆ ಪುಣ್ಯ ವೃದ್ಧಿ ಆಗ್ತಿತ್ತು, ನಿರಪರಾಧಿ ಕೊಟ್ಟಿದ್ದಕ್ಕೆ ಪುಣ್ಯ ಹೋಯ್ತು, ಇಂದ್ರದೇವರಿಗೆ ಕೊಟ್ಟಿದ್ದಕ್ಕೂ ಹೋಯ್ತು. ಅವರ ಅಪರಾಧಿನೂ ಅಲ್ಲ, ಸೋತ್ತಮರು ಬೇರೆ, ಇವಳು ಸೋತ್ತಮಳಲ್ಲ ನಿರಪರಾಧಿ, ಆದ್ದರಿಂದ ಇವಳು ಪುಣ್ಯ ಹೊರಟೋಯ್ತು. ಎಷ್ಟು ಹೋಗ ಉಳ್ಕೊಂಡು ಕೊನೆಗೆ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ ಕೊನೆಗೆ, ಯಾವತ್ ರಾಮಸ್ಯ ದರ್ಶನ, ಎಲ್ಲಿವರೆಗೂ ಹೀಗಿರಬೇಕು ಅಂದರೆ ರಾಮದೇವರು ಕಣ್ಣಿಗೆ ಬೀಳೋವರೆಗೂ ಇರಬೇಕು, ರಾಮದೇವರು ನಿನ್ನ ಕಣ್ಣಿಗೆ ಬೀಳಬೇಕು, ರಾಮದೇವರ ಕಣ್ಣಿಗೆ ನೀನು ಬೀಳಬೇಕು, ಅಲ್ಲಿವರೆಗೂ ಹೀಗಿರಬೇಕು ಅಂತ ಹೇಳಿರ್ತಾರೆ. ಇದನ್ನೆಲ್ಲ ವಿಶ್ವಾಮಿತ್ರ ಹೇಳಿ ರಾಮ ಅವಳು ಉದ್ಧಾರ ಮಾಡಬೇಕು ಅಂತ ಕೇಳಿದ ತಕ್ಷಣ ರಾಮದೇವರು ಬರ್ತಾರೆ. ನಮ್ಮ ಜನ ಮತ್ತೆ ಕತೆ ಕಟ್ಟಿದ್ದಾರೆ, ರಾಮದೇವರು ಕಾಲಿನ ತುಳಿದು ಬಿಟ್ಟರು, ಹೆಣ್ಣಾಗಿಬಿಟ್ರು ಅಂತ. ರಾಮಾಯಣ ಓದೇ ಇಲ್ಲ ಅವರು, ಕಾಲಿನ ತುಳಿಯಲಿಲ್ಲ ರಾಮದೇವರು, ಬಂದು ರಾಮದೇವರು ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ. ವಾಲ್ಮೀಕಿಗಳು ಬರೀತಾರೆ, ರಾವಣಷ್ಟು ಇಬ್ಬರು ಅಲಗಿನ ನಮಸ್ಕಾರ ಮಾಡಿದರು, ಜಾತಕ್ಕೆ ಗೊತ್ತಾ ಮುನಿಪತ್ನಿ ಆಕೆ. ಇದು ವರ್ಣಾಶ್ರಮ, ರಾಮದೇವರು ಸಾಕ್ಷಾತ್ ಭಗವಂತ, ಯಜ್ಞದಾಚರದಿ ಶ್ರೇಷ್ಠ ತತ್ತದೇವೇತರೋ ಜನ. ರಾಮದೇವರು ನಮಸ್ಕಾರ ಮಾಡಿ ತೋರಿಸ್ತಾರೆ ಮುನಿಪತ್ನಿಗೆ, ಇಲ್ಲದೆ ಹೋಗಿದ್ರೆ ಮುನಿಪತ್ನಿ ರಾಮದೇವರೇ ತುಡಿದ್ರು, ನಾವು ಮುನಿಗಳನ್ನೇ ತುಡಿತೇವೆ ಅಂತ ಬ್ರಾಹ್ಮಣರು ತುಡಿತಾ ಇದ್ದಾರೆ, ಹಾಗಾಗಿಬಿಡುತ್ತೆ. ರಾಮದೇವರು ತುಡಿದ್ಮೇಲೆ ನಾನಾಗಿ ತುಡಿಬಾರದು ಅಂತ ತಿಳ್ಕೊಂಡ್ರೆ ಏನು ಮಾಡ್ಬೇಕಾಗ, ಇದು ತುಳಿದ ಕಥೆಯಲ್ಲ, ನಮಸ್ಕಾರ ಮಾಡಿ ಉದ್ಧಾರ ಮಾಡ್ತಾರೆ. ಮತ್ತೆ ಹೇಗೆ ಉದ್ಧಾರ ಮಾಡಿದರು? ಆಚಾರ್ಯ ಸ್ವದರ್ಶನಾತ್ ಮಾನುಷತಾ ಉಪೇತಾವ್, ತಾನು ಕಣ್ಣು ಬಿಟ್ಟು ನೋಡಿದ ಅವಳ ಆ ಜಡತ್ವ ಹೊರಟೋಯ್ತು, ಕಣ್ಣು ಬಿಟ್ಟು ನೋಡಿದ ದೇವರು. ದೇವ್ರ ಪೂಜೆ ಮಾಡಬೇಕಲ್ಲ, ಕೇಳದೆ ಹಾಗೆ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ್ಯ, ದೇವರು ಕಣ್ಣು ಬಿಟ್ಟು ನೋಡಿದ ಅಂದರೆ ನಮಗೆ ಜಡತ್ವ ಹೋಗಿಬಿಡುತ್ತೆ ಅಂತ, ಜಡತ್ವ ಪರಿಹಾರ ಆಗುತ್ತೆ. ಅದನ್ನು ಹೇಳೋದಕ್ಕೆ ರಾಮದೇವರನ್ನ ಆಕೆ ನೋಡಿದ್ದು, ಆಕೆಯನ್ನ ರಾಮದೇವರು ನೋಡಿದ್ರು. ಆದರೆ ಸ್ವದರ್ಶನಾತ್ ಪದ ಇದೆ, ಎರಡರ್ಥ ಅದಕ್ಕೆ. ಸ್ವಕರ್ತೃಕ ದರ್ಶನ, ಸ್ವಕರ್ಮಕ ದರ್ಶನ. ತಾನು ನೋಡಿದ್ದು ಒಂದು, ಆಕೆ ನೋಡಿದ್ದೊಂದು. ದೇವ್ರು ನೋಡಬೇಕು ಮುಖ್ಯ, ಯಾಕೆಂದ್ರೆ ದೇವ್ರ ಪ್ರಸನ್ನ ಆಗಬೇಕಲ್ಲ. ಜಿಜ್ಞಾಸೋತ್ತ ಜ್ಞಾನದ ತತ್ಪ್ರಸಾದಾದೇವ ಮುಚ್ಚತೆ. ದೇವರು ನಮ್ಮ ಕಡೆ ಕಣ್ಣು, ಪೇಷಂಟ್ಸ್ ಕೂತಿರ್ತಾರೆ ಆಸ್ಪತ್ರೆಯಲ್ಲಿ, ಡಾಕ್ಟರ್ ಇವ್ರು ನೋಡ್ತಾನೆ ಇರ್ತಾರೆ, ಉಪಯೋಗ ಇಲ್ಲ, ಡಾಕ್ಟರ್ ಇವರು ನೋಡ್ತಾರೆ, ಆ ಖುಷಿ ಆಗ್ತದೆ. ಅವರಿವರು ನೋಡ್ಬೇಕು, ಇವ್ರು ಸುಮ್ಮನೆ ನಮ್ಮನ್ನು ಕರೀತಾರ ಕರೀತಾರ ಕೂತಿರ್ತಾರೆ, ಆತ ನೋಡಿದ ತಕ್ಷಣ ಇವರು ಖುಷಿ ಆಗ್ತದೆ. ದೇವರು ನಮ್ಮನ್ನು ನೋಡ್ಬೇಕು. ಯಾವಾಗ ನೋಡ್ತಾನೆ? ಕೃತೋಸ್ಮರ ಕೃತಮ ಸ್ಮರ, ನಮ್ಮ ಸಾಧನೆಯನ್ನು ಗಮನಿಸಿ ಭಗವಂತ ಅನುಗ್ರಹ ಮಾಡ್ತಾನೆ. ಅಹಲ್ಯನ್ನು ನೋಡ್ದ, ಆಮೇಲೆ ಅಹಲ್ಯ ಎದ್ಲು, ಆಗ ನಮಸ್ಕಾರ ರಾಮದೇವರು ತಿರುಗಿ ತಾನು ನಮಸ್ಕಾರ ಮಾಡ್ತಾಳೆ, ಅದು ಸರಿಯಾದದು. ಈತ ಲೋಕದೃಷ್ಟಿಯಲ್ಲಿ ರಾಮದೇವರು ಮಾಡ್ತಾರೆ, ಅಹಲ್ಯ ತಾನು ಭಕ್ತಿಯಿಂದ ತಾನು ನಮಸ್ಕಾರ ಮಾಡ್ತಾರೆ. ಇದು ಶಾಸ್ತ್ರ, ಇದು ಲೋಕದರ್ಶನ. ಇದೆಲ್ಲ ಬಿಟ್ಟು ಕಾಲಿನ ರಾಮದೇವರು ಸೆರೆ ಅಂತ ತುಳಿದ್ರು ಅಂತ ಹೇಳಿದ್ರೆ ರಾಮಾಯಣ ಅಲ್ಲ, ಅದು ಆಚಾರ ಸಿದ್ಧಾಂತನಲ್ಲ. ಸ್ವದರ್ಶನಾತ್ ಮಾನುಷತಾಂ ಉಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಗೌತಮರು ಬರ್ತಾರೆ, ಸುಯೋಜಯಾಮಾಸ ಆಚಾರ್ಯರ ಮಾತು. ವಾದಿರಾಸವಳು ಮಧ್ಯೆ ಬರೀತಾರೆ, ಯಾವುದೋ ಪ್ರಾರಬ್ಧದಿಂದ ಗಂಡ ಹೆಂಡತಿ ವಿಯೋಗ ಬಂದಿತ್ತು, ರಾಮದೇವರು ಸುಯೋಜಯಾಮಾಸ ಇನ್ನೆಂದು ವಿಯೋಗ ಬರದಂತೆ ವಿಯೋಗ ಮಾಡಿದರು ಅಂತ ಹೇಳ್ತಾರೆ. ಇನ್ನೆಂದು ವಿಯೋಗ ಬರದಂತೆ ರಾಮದೇವರು ಮಾಡಿದ್ದಾರೆ. ರಾಮದೇವರಿಂದ ಆದಂಥ ಯೋಗ ಶಾಶ್ವತವಾಯಿತು. ಅದಕ್ಕೆ ನಾವು ವೇದ ಮಂತ್ರಗಳಿಂದ ಮದುವೆ ಆಗ್ತದಲ್ಲ, ಅದು ಡೈವರ್ಸ್ ಆಗೋದಿಲ್ಲ ಅಂತ ಮದುವೆಗಳೆಲ್ಲ. ಇವರು ಎಲ್ಲೆಲ್ಲೋ ಮಾಡಿಬಿಟ್ರೆ ಹೋಗ್ಬಿಟ್ಟಿದ್ರು, ದೇವರ ಸನ್ನಿಧಾನದಲ್ಲಿ ಆಗೋದು. ಲಕ್ಷ್ಮೀರ್ಯಶ ಪರಿಗ್ರಹ ಕಮರಹೂ ಸೂನು ಗುರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಗುಣಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಶ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ಮಂಗಲಂ ಅಂತ ಮಂಗಳಾಷ್ಟಕದಿಂದ ಆದರೆ ಅದು ಉಳಿತದೆ. ಇದು ರಾಮದೇವರು ತೋರಿಸಿಕೊಟ್ಟಿದ್ದೆ ಹೊರತು ಈ ಸಿಲೆಗಿಲೆ ಕಥೆಗಳು ಯಾವುದು ಬಂದಿಲ್ಲ. ಮತ್ತು ದಾಸ ಹೇಳ್ತಾರಲ್ಲ ಅಂತ ಕೇಳಿದರೆ, ದಾಸರೆಂದು ವ್ಯಾಸಾಯತಿಗೆ ವಿರುದ್ಧ ಹೇಳೋದಿಲ್ಲ ಅವರು. ಅವ್ರು ಹೇಳ್ತಾರೆ ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು. ಸಿಲೆಯಾದ ಅಹಲ್ಯ ಉದ್ಧರಿಸಿ ಅಂದರೆ ಸಿಲೆಯಂತಾಗಿದ್ದ ಅಹಲ್ಯ ಮೂಲದ ಮಾತನ್ನು ಇಟ್ಟಿದ್ದಾರೆ, ಮೂಲದ ಅರ್ಥನೇ ಮಾಡ್ಕೋಬೇಕು ಅಷ್ಟೇ ಹೊರತು ಬೇರೆ ಅರ್ಥ ಮಾಡ್ಕೋಬೇಕಾಗಲಿಲ್ಲ. ಈ ಅರ್ಥದಲ್ಲಿ ಯಾವ ಯೋಚನೆಯೂ ಇಲ್ಲ. ಅಹಲ್ಯಗೆ ದೋಷ ಇಲ್ಲ ಅನ್ನೋ ಮಾತಿಗೆ ಸ್ಪಷ್ಟವಾಗಿ ವಾದಿರಾಸವಾಗಳು ಬರೀತಾರೆ, ಅನೇನ ಅಹಲ್ಯಾಯ ಅನಾಪರಾಧೋಸ್ತಿ ಇತಿ ಸೂಚಿತ. ಅಹಲ್ಯಗೆ ಅಪರಾಧ ಇಲ್ಲ ಅಂತ ಸ್ಪಷ್ಟ ಪ್ರದರ್ಶನ ತನ್ನ ಪದನ ಸೂಚಿತವಾಗಿದೆ ಅಂತ ಬರೀತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಕತೆ ಮತ್ತೆ ಬರುತ್ತೆ. ಅಲ್ಲಿ ಹೇಳ್ತಾರೆ ಗೌತಮರು, ಅವಳು ಹೇಳ್ತಾಳೆ ಅಹಲ್ಯ, ಸ್ವಾಮಿ ಅಜ್ಞಾನ ದರ್ಶಿತ ವಿಪ್ರ ತದ್ರೂಪೇಣ ದಿವೌಕಸ. ನಿಮ್ಮ ರೂಪದಲ್ಲಿ ಬಂದರೂ ಗೊತ್ತಾಗಲಿಲ್ಲ ನನಗೆ ಹೊರತು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು ಕೋರ್ಟು ಕಚೇರಿಗಳಲ್ಲೂ ಕೂಡ ಇದನ್ನೆಂದು ಅಪರಾಧ ಅಂತ ಕರೆಯೋದಿಲ್ಲ, ಇವರು ಮಾಡಿದ ಅಪರಾಧ ಅಂತ ಕರೆಯೋದಿಲ್ಲ, ಅವರು ಮಾಡಿದ ಇವರ ಅಪರಾಧ ಆಗೋದೇ ಇಲ್ಲ ಅದು. ಅವ್ರು ಹೇಳ್ತಾರಾಗ, ಹೌದು ಹೌದು ತಾಮ್ ಜಾನಾಮಿ ಮನಃಶುದ್ಧ ಅಂತ ಗೌತಮರು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲೇ ಬಂದಿರೋ ಉತ್ತರ ಅಷ್ಟೇ ಅಲ್ಲ, ಬ್ರಹ್ಮ ಪುರಾಣ ಅನೇಕ ಪುರಾಣದಲ್ಲಿ ಕಥೆ ಬರುತ್ತೆ. ಎಲ್ಲ ಪುರಾಣದಲ್ಲೂ ಕೂಡ ಅಹಲ್ಯ ನಿರಪರಾಧಿನಿ ಅಂತಲೇ ಬರೋದು. ಅಹಲ್ಯಗೆ ಅಪರಾಧವನ್ನು ಹೇಳಿಲ್ಲ ಆದ್ದರಿಂದ ಎಂದೂ ಸಹ ಅಹಲ್ಯ ನಿರ್ದೋಷಿ. ಇಲ್ಲೊಂದು ಪ್ರಸಂಗ ಹೇಳಬೇಕು. 1968 ಒಬ್ಬ ಒಂದು ಕಸ್ತೂರಿ ಮಾಸಪತ್ರಿಕೆಯಲ್ಲಿ ಒಂದು ಲೇಖನ ಬಂತು, ಪಂಚಕನ್ಯೆಯರು ಅಂತೇಳಿ. ಅದರಲ್ಲಿ ಅವರು ಆರೋಪ ಮಾಡಿದ್ರು, ಇದೇ ಆರೋಪನೆ, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಶ್ಲೋಕ ಇದೆ. ಈ ಶ್ಲೋಕ ತಪ್ಪು ಶ್ಲೋಕ ಇದು. ಮತ್ತೆ ಕನ್ಯೆಯರೇ ಅಲ್ಲ ಫಸ್ಟ್, ಇವರು ಇವರು ಕನ್ಯೆಯರೇ ಅಲ್ಲ, ಮೊದಲನೇ ತಪ್ಪು. ಇವರು ಪತಿವ್ರತೆಯರಲ್ಲ, ಎರಡನೇ ತಪ್ಪು. ಆದ್ದರಿಂದ ಅವರು ಸ್ಮರಣೆ ಮಾಡಬೇಕಾಗಿಲ್ಲ ಅಂತ ಲೇಖನ ಬಂದು ಹೋಗ್ಬಿಟ್ಟು May 1968. ಆಗ ಅದಕ್ಕೆ ಬರೆದಿದ್ದು ಉತ್ತರ, ನಾನು ಪ್ರಥಮ ಲೇಖನ ಅಂದರೆ ಅದಕ್ಕೆ ಉತ್ತರ ಬರೆದಿದ್ದೇ ಬರೀ ಪಂಚಕನ್ಯರು ಅಂತ ಲೇಖನ ಬರೆದು ಉತ್ತರ ಬರೆದಾಗ ಅದನ್ನು ತಂತೋರಿಸಿದ್ದು ಪರಮಪೂಜ್ಯ ಶ್ರೀಪಾದ ಎರಡನೇ ಪರ್ಯಾಯ ಶ್ರೀಪಾದಗಳವರೆಗೆ ಸ್ವಾಮಿಗಳ ಸಾಕ್ಷಾತ್ ಭೇಟಿಯಾಗಿದ್ದು ನನ್ನ ಅಲ್ಲಿ ಸಿಂಹಾಸನದಲ್ಲಿ ಸ್ವಾಮಿಗಳ ಹತ್ರ ಕುತ್ಕೊಂಡು ಅದು ಲೇಖನ ತೋರಿಸಿದೆ. ಶ್ರೀಗಳು ಎಷ್ಟು ಉದಾರ ಬರೋ ಅಂದರೆ ನಾನು ಭಾರಿ ಚಿಕ್ಕವನಾಗ, ನನಗೆ 19-20 ಕೂಡ ಇರಲಿಲ್ಲ ಅಂತ, ಅಷ್ಟು ವಯಸ್ಸು ಅಷ್ಟೇ. ಆ ವಯಸ್ಸಿನಲ್ಲಿ ಸಾವಿರ ಪಕ್ಷಗಳು ಪೂರ್ತಿ ಲೇಖನವನ್ನು ಓದಿದರು, ಓದಿಬಿಟ್ಟು ಆಗಲೇ ಬರ್ಕೊಟ್ರು. ಅದಕ್ಕೆ ಅಭಿಪ್ರಾಯನ ಮೊದಲನೇ ಪುಸ್ತಕ ಸ್ವಾಮಿಗಳ ಅನುಗ್ರಹ ವಚನ ಸಿಕ್ಕಿತ್ತು ಅನ್ನೋದಂತ ಪುಣ್ಯ, ಆ ಪಂಚಕನ್ಯರ ಬಗ್ಗೆ ಬರೆದ ಪುಣ್ಯ, ಇವತ್ತು ದೇವರ ಅನುಗ್ರಹದಿಂದ ಸ್ವಾಮಿಗಳ ಹತ್ರ ಕೂಡ ಯೋಗ ಬಂದಿದೆ ಅಂದರೆ ನಿಜವಾಗಲೂ ಕೂಡ ಆ ಒಂದು ಲೇಖನ ಸ್ವಾಮಿಗಳು ಮಾಡಿದ ಅನುಗ್ರಹ. ಅದು ಆ ವಯಸ್ಸಿಗೆ ಅವರು ಆ ಪೀಠದಲ್ಲಿ ಪರ್ಯಾಯ ಪೀಠದಲ್ಲಿ ಮಾಡಿದ ಅನುಗ್ರಹ ಅಂದರೆ ಮಧ್ವಾಚಾರ್ಯರೇ ಮಾಡಿದ ಅನುಗ್ರಹ ಆಗಿ ನಮಗೆ ರಕ್ಷಾ ಕವಚದಿಂದ ಬಂದಿದೆ. ಶ್ರೀಗಳವರ ಒಂದು ವಿಶಾಲ ಮನಸ್ಸು, ಅವರ ಒಂದು ಕರುಣಾಪೂರ್ಣವಾದ ದೃಷ್ಟಿ ಮತ್ತು ಇನ್ನೊಬ್ಬರ ಶ್ರೇಯಸ್ಥರ ಬಯಸ್ತಕ್ಕಂಥ ಗುಣ ಎಲ್ಲದಕ್ಕೂ ಕೂಡ ನಾನೇ ಸ್ವತಃ ನಿದರ್ಶನ ಅಂತ ಹೇಳಿ ಈ ಸಮಯದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಆ ಲೇಖನ ಪ್ರಕಟ ಅದು ಆ ಕಾರಣದಿಂದ ನಾವೇನು ಆ ಶ್ರಾವಣ ಅನುಗ್ರಹ ಆ ಒಂದು ಸಣ್ಣ ಲೇಖನ ಶುರುವಾಗಿದ್ದು ಸುಮಾರು 200 ಗ್ರಂಥಗಳವರೆಗೆ ಬಂದಿದೆ ಅಂತ ಕೇಳಿದರೆ ಶ್ರೀಗಳವರ ಅನುಗ್ರಹದ ಕವಚ ಎಷ್ಟು ಭದ್ರವಾದದ್ದು ಅಂತ ಹೇಳಿ ನಾವು ತಿಳ್ಕೊಂಡ್ಬಿಡಬಹುದು. ಅಷ್ಟು ಪಂಚಕನ ಅನುಗ್ರಹವೂ ಪ್ರಾಪ್ತವಾಯಿತು. ಅದರಿಂದ ಅವರು ಕನ್ಯಾ ಅಲ್ಲ ಅಂತ ಕರಿಬಾರದು. ಕನ್ಯಾ ಶಬ್ದಕ್ಕೆ ಕೋಶ ನೋಡಿದ್ರೆ ಗೊತ್ತಾಗುತ್ತೆ. ಕನ್ಯಾ ಅಂದ್ರೆ ಏನು? ಕನ್ಯಾ ಅಂದರೆ ಕನಲ್ ದೀಪ್ತವು ಅಂತ ಇರೋದು. ಪ್ರಕಾಶಮಾನದ ಸ್ತ್ರೀ, ಗ್ಲೋರಿಯಸ್ ವುಮನ್ ಅಂತ ಇಂಗ್ಲೀಷ್ನಲ್ಲಿ ಬರೀಬೇಕಾದ್ರೆ ತೇಜಸ್ವಿನಿಯಾದಂಥ ಸ್ತ್ರೀ ಅಂತ ಅರ್ಥ. ಮದುವೆ ಆಗದ ಸ್ತ್ರೀ ಅಂತ ಅರ್ಥ ಅಲ್ಲ. ಅದಕ್ಕೆ ಇನ್ನೊಂದು ಅರ್ಥ ಆಗಿದೆ. ಆದರೆ ಮುಖ್ಯಾರ್ಥದಲ್ಲಿ ಪ್ರಕಾಶಮಾನಳಾದ ಸ್ತ್ರೀ, ಸುಕನ್ಯಾ ಅಂತ ಪದ ಇದೆ. ಹಾಗಿದ್ರೆ ಆ ಹೆಸರು ಮದುವೆಯನ್ನು ಬದಲಾಯಿಸಿಕೊಳ್ಬೇಕಾಗಿತ್ತು. ಅದರ ಸುಕನ್ಯಾ ಅಂತೇಳಿ ಸುಗೃಹಿಣಿ ಅಂತ ಮಾಡಬೇಕಾಗಿತ್ತ? ಸುಕನ್ಯಾ ಸುಕನ್ಯಾನೇ. ಅದಕ್ಕೋಸ್ಕರ ಕನ್ಯಾ ತೇಜೋವತಿಯಾದಂಥ ಸ್ತ್ರೀ ಅಂತ ಅರ್ಥ. ಅದ್ರಲ್ಲಿ ಏನೂ ದೋಷ ಇಲ್ಲ. ಮತ್ತೆ ಇನ್ನೊಂದು ಅರ್ಥ, ಒಂದು ಮಾತಿದೆ. ಬ್ರಹ್ಮನ ಹೊಸ್ಪತಿಯರು ಹೇಳುತ್ತಾರೆ, ಒಬ್ಬ ಗೃಹಸ್ಥನಾದವನು ತನ್ನ ಆಶ್ರಮಕ್ಕೆ ತಕ್ಕಂತೆ ಬದುಕಿದರೆ ಆತ ಬ್ರಹ್ಮಚಾರಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಬ್ರಹ್ಮಚಾರ್ಯ ಇವ ಭವತಿ ಎತ್ರ ತತ್ರ ಆಶ್ರಮೇ ಇವ ಸನ್ನಂತ ಮನುಸ್ಮೃತಿ. ಭಗವಂತ ಕೃಷ್ಣ ಹೇಳ್ತಾರೆ ಅರ್ಜುನ ಬ್ರಹ್ಮಚಾರಿ ಅಂತ ಕೃಷ್ಣ ಕರೀತಾರೆ. ಅರ್ಜುನ ಮದುವೆಯಾಗಿದ್ದಾನೆ, ಮೂರು ಜನ ಹೆಂಡಂದಿರಿದ್ದಾರೆ, ಉಡುಪಿನ ಗರ್ಭಾಧಾನ ಮಾಡಿದ್ದಾನೆ, ಎಷ್ಟೋ ಜನ ಮಕ್ಕಳಿದ್ದಾರೆ. ಕೃಷ್ಣ ಆತನನ್ನ ಛತ್ರತೇಜ ಬ್ರಹ್ಮಚಾರಿ ಕೌಮಾರಾಧಿಪೇಚ ಅರ್ಜುನ ಅಂತ ಕರೀತಾನೆ ಕೃಷ್ಣ. ಅಲ್ಲಿ ಬ್ರಹ್ಮಚಾರಿ ಆಗೋ ಕನ್ಯೆ ಹೇಳಿದವರು, ಏನು ದೋಷನೂ ಇಲ್ಲ. ಮತ್ತೆ ಇನ್ನೊಂದು ಮಾತಿದೆ, ಆ ರೀತಿ ಕೃಷ್ಣ ಹೇಳಿದನಲ್ಲ ಅಶ್ವತ್ಥಾವರನ್ನ ಬ್ರಹ್ಮಚಾರಿ ಅಲ್ಲ ಅಂತ ಕರೆದು ಬಿಡ್ತಾರೆ. ಅಂದ್ರೆ ಮನೋದೋಷವೂ ಇವರಿಗಿಲ್ಲ, ಅದು ಬಹಳ ಮುಖ್ಯ. ಅಹಲ್ಯ ಮನಸ್ಸು ಶುದ್ಧ ಅಂತ ಹೇಳೋದಕ್ಕೆ ಕೃಷ್ಣನ ವ್ಯಾಖ್ಯಾನ ಸಾಕ್ಷಿ ಆಗ್ತದೆ. ಅಹಲ್ಯ ಬಗ್ಗೆ ಒಳ್ಳೆ ಗೌರವ ಹೊಂದಬೇಕು ನಾವು. ಅದಕ್ಕಾಗಿಯೇ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನ. ಅಲ್ಲಿ ಇನ್ನೊಂದು ಪ್ರಶ್ನೆ ಹಾಕುತ್ತಾರೆ, ಅಹಲ್ಯ ದ್ರೌಪದಿ ಸೀತಾ ತಾರಾ ತಾರಾ ಅಂತ ಹಾಕಿ ಸೀತಾ ತೆಗೆದುಬಿಟ್ಟು ಅಹಲ್ಯ ದ್ರೌಪದಿ ತಾರಾ ತಾರಾ ಮಂಡೋದರಿ ಅಂತ ಪಾಠ ಹಾಕ್ಕೊಂಡಿದ್ದಾರೆ. ಅದು ಸರಿಯಲ್ಲ. ಅದು ಗರುಡ ಪುರಾಣದಲ್ಲಿ ಶ್ಲೋಕ ಬರುತ್ತೆ, ಸೀತಾ ಮಂಡೋದರಿ ತಾರಾ ಮಂಡೋದರಿ ಅಂತ ಇರೋದು. ಎರಡು ತಾರ ಅಲ್ಲ, ಸೀತಾ ತಾರ ಅಷ್ಟೇ, ಸೀತಾನೇ ಬರ್ತಾರೆ. ಯಾಕಂದ್ರೆ ಆಕ್ಷೇಪ ಏನು, ಮಹಾಲಕ್ಷ್ಮಿ ಸೀತಾದೇವಿನ ಯಾಕೆ ಸೇರಿಸಿದರು ಅಂತೇಳಿ. ಅಂದರೆ ಅಶ್ವತ್ಥಾಮ ಬಲಿರ್ವ್ಯ ಪಂಚ ಸಪ್ತ ಚಿರಂಜೀವಿ ವೇದವ್ಯಾಸರಿದ್ದಾರೆ, ಪರಶುರಾಮದೇವರಿದ್ದಾರೆ. ಆದ್ರಿಂದ ಅದು ದೋಷಕ್ಕೆ ಕಾರಣ ಅಲ್ಲ, ಅದು ಬೇರೆ. ಇದು ವಿವಕ್ಷಾ ದೃಷ್ಟಿಯಿಂದ ಹೇಳಿದ್ದ, ಅದರಿಂದ ಪ್ರಶ್ನೆ ಹಾಕೋಬಾರದು. ಮತ್ತು ವಾದಿರಾಜಗಳು ವಿವರಣ ವರ್ಣದಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಶ್ಲೋಕದ ಉಲ್ಲೇಖ ಮಾಡ್ತಾರೆ. ದ್ರೌಪ ಅಹಲ್ಯ ದ್ರೌಪದಿ ಸೀತಾ ದ್ರೌಪದಿ ಅಂತ ಮಾಡ್ತಾರೆ ಹೊರತು ತಾರಾ ತಾರ ಮಾಡೋದಿಲ್ಲ. ಸತ್ಯಧರ್ಮ ಸ್ವಾಮಿಗಳು ತಮ್ಮ ನವಕಲ್ಮಕ ವ್ಯಾಖ್ಯಾನದಲ್ಲೂ ಕೂಡ ಅಹಲ್ಯ ದ್ರೌಪದಿ ಪೂರ್ತಿ ಶ್ಲೋಕ ಉಲ್ಲೇಖ ಮಾಡ್ತಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನ. ಇನ್ನೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಲೇಖರು ತೋರಿಸಿದಾಗ ಸ್ವಾಮಿಗಳೆಲ್ಲ ಕೇಳಿದ್ರು, ಪ್ರಶ್ನೆ ಮಾಡಿದಾಗ ಇದೆಲ್ಲ ಅಲ್ಲೆಲ್ಲ ಇದೆಯಲ್ಲ ಹಾಗೆ ಅಂತ ಎಲ್ಲ ಸ್ವಾಮಿಗಳು ಕೇಳಿದ್ರಲ್ಲ. ಆ ಗರುಡ ಪುರಾಣ ಪುಸ್ತಕ ಜೊತೆ ಹೋಗಿದ್ದೆ ಎಲ್ಲ ನೋಡಿದರು ಸ್ವಾಮಿಗಳು. ಅದನ್ನ ನೋಡಿಬಿಟ್ಟೆ ಕೊಟ್ಟಿದ್ದ, ಅದ್ರದ್ದು ಸುಮ್ಮನೆ ಕೊಟ್ಟಿದ್ದಲ್ಲ. ಅದನ್ನ ಸ್ವಾಮಿಗಳೆಲ್ಲ ನೋಡಿ ಅದನ್ನ ಪೂರ್ತಿ ಮೆಚ್ಚಿ ಅನುಗ್ರಹ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಅವತ್ತು ಕೊಟ್ಟ ಸ್ವಾಮಿ ಇವತ್ತಿಗೂ ಅನುಗ್ರಹ ವಿಚಾರ ಕೊಡ್ತಾನೆ ಇದ್ದಾರೆ, ಅದನ್ನ ಇನ್ನೂ ಅನುಗ್ರಹ ಮಾಡ್ತಾನೆ ಇದ್ದಾರೆ. ಎಂಬ ದೊಡ್ಡ ನನ್ನ ಪುಣ್ಯ. ಈಗ ಅಹಲ್ಯ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಒಳ್ಳೆ ನಿರ್ಣಯ ಅಂದರೆ ನಿರ್ಣಯನೇ. ಆಚಾರ್ಯ ಏನು ಬರೀತಾರೋ ನಿರ್ಣಯನೇ. ಅದು ಒಂದು ಅವ್ರ ಮಾತು, ಯಾವ ಮಾತು ಒಂದು ಕೂಡ ಸತ್ಯಲೋಕದವರ ಮಾತು ಸುಳ್ಳು ಹೇಗಾಗತ್ತೆ ಅದನ್ನು ತಿಳ್ಕೊಂಡ್ರೆ ಸಾಕು. ಮುಂದೆ ಆಚಾರ್ಯ ಹೇಳ್ತಾರೆ, ಬಲಂ ಸ್ವಭಕ್ತೇರ್ ಅಧಿಕಂ ಪ್ರಕಾಶಯನ್ ವಿಧಾಯ ನಾರಿ ಸುರೇಶ ಕಾಂಕ್ಷಯ. ಸುರೇಶ ಇಂದ್ರದೇವರು ಕೇಳ್ಕೊಂಡ್ರಂತೆ ಉದ್ಧಾರ ಮಾಡ್ಬೇಕು ಅಹಲ್ಯ ಅಂತ ಕೇಳಿ. ಸಿಕ್ಕವ್ರನ್ನ ಉದ್ಧಾರ ಮಾಡೋದು ಯಾಕೆ ಹೇಳ್ಕೊಂಡ್ರು? ಅದು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಲಿಲ್ಲ. ಅವಳು ವೈಷ್ಣವ ಸ್ತ್ರೀ ಆದ್ದರಿಂದ ಅವರಿಗೆ ಇದಾಗಬೇಕು, ಅನುಗ್ರಹ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸುರೇಶಕಾಂಕ್ಷ ವಿಧಾಯ ನಾರೀಂ ತಯವು ತಯಾರ್ಚಿತ ಪರಮಾತ್ಮ ಪೂಜಿತನಾಗಿ ಮುಂದೆ ಹೋದ ಅಂತ ಹೇಳ್ತಾರೆ. ಅಲ್ಲಿ ಗಮನಿಸಿ, ಇಂದ್ರದೇವರು ಪ್ರಾರ್ಥನೆ ಮಾಡಿದರು ಒಂದು ಮಾತು. ಆಚಾರ್ಯರ ಮಾತಿನಲ್ಲಿ ಒಳ್ಳೆ ಮಾತಿದೆ, ದೊಡ್ಡವರು ವೈಷ್ಣವರಾಗಿದ್ದಾಗ ಭಕ್ತಿ ಮಾಡಬೇಕು, ಸಮಾಧರ ವೈಷ್ಣವರಾಗಿದ್ದಾಗ ಸ್ನೇಹ ಮಾಡಬೇಕು, ಚಿಕ್ಕವರಾಗಿದ್ದಾಗ ವಾತ್ಸಲ್ಯ ತೋರಿಸ್ಬೇಕು. ಇದೆಲ್ಲ ಭಾಗವತ ಧರ್ಮ ಇದು. ಒಂದು ಅದಕ್ಕೆ ಇಂದ್ರದೇವರು ತೋರಿಸಿದ ಭಾಗವತ ಧರ್ಮ, ಚಿಕ್ಕವರನ್ನ ಹೇಗೆ ನೋಡಬೇಕು ಅಂತ ತೋರಿಸ್ತಕ್ಕಂಥ ಧರ್ಮವಾದ್ದರಿಂದ ಇಂದ್ರದೇವರ ಪ್ರಾರ್ಥನೆಯೂ ಸೇರಿಕೊಂಡು ರಾಮದೇವರು ಉದ್ಧಾರ ಮಾಡಿದ್ದಾರೆ. ಇಷ್ಟೆಲ್ಲ ದೊಡ್ಡ ತತ್ವಗಳ ಪ್ರವಾಹ ಆಚಾರ್ಯ ಬರೆದಿದ್ದು ಎರಡೇ ಶ್ಲೋಕ ಅಷ್ಟಕ್ಕೆ. ಎರಡು ಶ್ಲೋಕದ ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಆಚಾರ್ಯ. ಆಚಾರ್ಯ ಶೈಲಿನೇ ಹಾಗೆ, ಅಣುಭಾಷ್ಯ ಬರೆದವರು. ಪ್ರತಿಯೊಂದು ಮಾತು ಅಣುಭಾಷ್ಯ ಇದ್ದಾಗಿರ್ತದೆ ನಿರ್ಣಯ ಮಾಡಬೇಕಾದ್ರೆ ಆಚಾರ್ಯರು. ಅಂಥವರ ಸ್ಮರಣೆಯಿಂದ ಅದನ್ನು ಮುಕ್ತಾಯ ಮಾಡ್ತಾ ನಾಳೆ ಸೀತಾಸ್ವಯಂವರ, ನಾಳೆ ದಿವಸ ಮುಖ್ಯವಾದ ಘಟ್ಟ. ನಾಳೆ ಸೀತಾಸ್ವಯಂವರ, ನಾಡಿದ್ದು ಪರಶುರಾಮ ರಾಮದೇವರ ಸಂದರ್ಶನ. ಗರ್ವಭಂಗ ತಪ್ಪು ತಪ್ಪು ಕೇಳಿಬಿಟ್ಟಿರ್ತಾರೆ, ಗರ್ವಭಂಗ ಅಲ್ಲ ಅದು, ಸಂದರ್ಶನ ಅಷ್ಟೇನೆ. ಅದು ಐಕ್ಯ ಪ್ರದರ್ಶನ ಕೂಡ ಹೌದು, ಅದನ್ನು ನೋಡೋಣ ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಈಗ ಅನುಗ್ರಹ ವಚನ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಾಳೆ ಒಂದು ಪುಸ್ತಕದ ಬಿಡುಗಡೆ. ಶ್ರೀಕೃಷ್ಣವರ ಜಯಂತಿ, ಅವರ ಇಷ್ಟು ಕೃಷ್ಣ ಜಯಂತಿ, ಹೆಚ್ಚು ಮಠಗಳಿಗೆ ಕೆಲವು ಮಠಗಳಿಗೆ ಕೃಷ್ಣಾಷ್ಟಮಿ ಇದೆ, ಎರಡಕ್ಕೂ ಒಂದೇ ವಿಧಿವಿಧಾನ ಆದ್ದರಿಂದ ವ್ಯತ್ಯಾಸ ಇಲ್ಲ. ಆ ಪುಸ್ತಕ ಆಗೋಗಿತ್ತು, ಅದರ ಬಿಡುಗಡೆ ನಾಳೆ ದಿವಸ ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತಹಾಸದಿಂದ ನಡೀತಾ ಇರುತ್ತೆ. ಸಾಯಂಕಾಲ ಪ್ರವಚನದ ಕಾಲಕ್ಕೆ ಏನಂತ ತಿಳಿಸಿ ಇವ ಶ್ರೀಗಳು ಅನುಗ್ರಹ ವಚನ ನೀಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾ.
ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರಿಗುಣ್ಯ ವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂದ್ಯಂ ಆಚಾರ್ಯ ಪವನೋಸ್ವಾಗಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶಿರೀಷ ದೇವೀ ಮಂಗಲದೇವತಾ ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರೇ. ಮಹಾಭಾರತದಲ್ಲಿಯೂ ತಾತ್ಪರ್ಯ ನಿರ್ಣಯದಲ್ಲಿಯೂ ಮಹಾಭಾರತ ಅಂದರೆ ಏನು, ಏನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದನ್ನು ಮನ್ನವಾಗಿ ಭಾರತಂ ಕೇಳಿಸಿ ಆಸ್ತಿಕಾಡಿ ತಥಾಪರಿ ತಥಾ ಉಪರಿಚರ ಜನ್ಯೇ ಭಾರತವನ್ನು ಸಂಪ್ರತಿಷ್ಠತೆ ಎಂದು ಹೇಳಿ ಭಾರತ ನಮಗೆ ಸ್ಪಷ್ಟವಾಗಿ ಆತಗೆ ಆಚಾರ್ಯನ ವಿವರಿಸಿ ಹೇಳಿದ್ದಾರೆ. ಮಹಾಭಾರತ ಮೂರು ರೀತಿಯ ಸಂದೇಶ, ಮೂರು ವಿಷಯಗಳನ್ನು ಹೇಳ್ತಾರೆ. ಒಂದು ಔಪರಿಚರ, ಉಪರಿಚರ ಅಂದರೆ ಎಲ್ಲರಿಗಿಂತ ಮೇಲೆ ಇದ್ದಾನೆ, ಉಪರಿಗೆ ಮೇಲೆ ಸರ್ವೋತ್ತಮ ಔಪರಿಚರ, ಸರ್ವೋತ್ತಮನಾದ ಕೃಷ್ಣನ ಕಥೆ ಮಹಾಭಾರತ. ಯಾರದಕ್ಕೆ ಮುಖ್ಯ ಪ್ರತಿಪಾದ್ಯ ಎಲ್ಲವನ್ನು ಕೂಡ ಜೋಡಣೆ ಮಾಡಿ ಧರ್ಮ ರಕ್ಷಣೆ ಆಗಬೇಕು, ಸಜ್ಜನರ ಉದ್ಧಾರ ಆಗಬೇಕು, ದುಷ್ಟ ನಿಗ್ರಹ ಆಗಬೇಕು, ಕೃಷ್ಣನ ಸಂಯೋಜನೆ ಅಂದರೆ ಇಡೀ ಭಾರತ. ಆ ಕುಮಾರವ್ಯಾಸ ಹೇಳಿದಂತೆ ತಿಳಿಯ ಪೀಳಿದರೆ ಕೃಷ್ಣ ಕಥೆ, ಮಹಾಭಾರತ ಕೃಷ್ಣನ ಕಥೆ, ಔಪರಿಚರ ಸರ್ವೋತ್ತಮನಾದ ಪರಮಾತ್ಮನ ಕಥೆ. ವಾಸುದೇವಸ್ಯ ಮಹಾತ್ಮ್ಯಂ, ಇದು ವಾಸುದೇವನ ಕೃಷ್ಣನ ಮಹಿಮೆಯನ್ನೇ ಮಹಾಭಾರತ ಪ್ರಾರಂಭದಿಂದ ಕೊನೆಯವರಿಗೆ ತಿಳಿಸ್ತಾರೆ. ಇದು ಔಪರಿಚಾರ. ಇನ್ನು ಆಸ್ತಿಗಾಗಿ, ಆಸ್ತಿಗರು ಯಾರು? ಭಗವದ್ಭಕ್ತರು. ಪರಮಾತ್ಮನಿದ್ದಾನೆ, ಜಗತ್ತು ಸತ್ಯ, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಎಲ್ಲ ಸತ್ಯವಾದ ಅಂಶ ಏನುಂಟು ಅದನ್ನೆಲ್ಲ ಅಂಗೀಕಾರ ಮಾಡುವ ಆಸ್ತಿಗರು ಅಂದರೆ ಭಗವದ್ಭಕ್ತರು. ಸಂತಮೇನಂ ತದು, ಪರಮಾತ್ಮನ ಯಾರು ತಿಳ್ಕೊಳ್ತಾನೆ ಸಂತಮೇನಂ ತಥೋವಿದು, ಪರಮಾತ್ಮನ ಅಸ್ತಿತ್ವವನ್ನು ಸರ್ವೋತ್ತಮನಾದ ಭಗವಂತನ ಅಸ್ತಿತ್ವವನ್ನು ಒಪ್ಪಿದ ಭಗವದ್ಭಕ್ತರಾದ ಪಾಂಡವರ ಕಥೆ. ಮೊದಲನೆಯದು ಕೃಷ್ಣನ ಕಥೆ, ಇನ್ನೊಂದು ರೀತಿಯಿಂದ ಪಾಂಡವರ ಭಗವದ್ಭಕ್ತರ ಕಥೆ. ಭಗವದ್ಭಕ್ತರು ಭಗವದ್ವಿರೋಧಿಗಳ ವಿರುದ್ಧವಾಗಿ ಹೋರಾಟ ಮಾಡಿ ವಿಜಯವನ್ನು ಸಾಧಿಸಿದ್ದಾರೆ. ಅದರಿಂದ ಇದು ಆಸ್ತಿಗಾಗಿ ಭಗವದ್ಭಕ್ತರ ಕಥೆ, ಪರಮಾತ್ಮನ ಕಥೆ ಹೌದು, ಭಗವದ್ಭಕ್ತರ ಕಥೆ ಹೌದು. ಇನ್ನೊಂದು ಮನ್ನವಾಗಿ, ಇದೆಲ್ಲ ದೇವರ ಕಥೆ ಮಾತ್ರವಲ್ಲ, ಪಾಂಡವರ ಕಥೆ ಮಾತ್ರವಲ್ಲ, ನಮ್ಮ ನಿಮ್ಮೆಲ್ಲರ ಕಥೆ, ನಮ್ಮದೇ ಕಥೆ. ಮನು ಅಂದರೆ ನಮ್ಮಲ್ಲಿರುವ ಗುಣಗಳು, ಭಗವದ್ಭಕ್ತಿಯಾದ ಗುಣಗಳು. ಆ ಗುಣಗಳಿಗೆ ದುರ್ಗುಣಗಳಿವೆ, ಧರ್ಮಕ್ಕೂ ಅಧರ್ಮಕ್ಕೂ, ಸದ್ಗುಣಗಳಿಗೆ ದುರ್ಗುಣಗಳಿಗೆ ಆಗುವ ಹೋರಾಟ, ಅದು ನಮ್ಮೆಲ್ಲರ ಕಥೆ. ಬರೀ ಪಾಂಡವರ ಕಥೆಯವಲ್ಲ, ಇಡೀ ಮಾನವರ ಕಥೆ. ಅಂದರೆ ಪಾಂಡವರು ಅಂದರೆ ಧರ್ಮ, ಧರ್ಮರಾಜ, ಧರ್ಮದ ಅಧಿದೇವರು, ಧರ್ಮದ ಅಭಿಮಾನಿ. ಭೀಮಸೇನ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞ, ಮೇಧ, ಧೃತಿ, ಸ್ಥಿತಿ, ಇಂದ್ರಿಯ ನಿಗ್ರಹ, ಮನೋಧೈರ್ಯ, ವಿಶೇಷವಾದ ಜ್ಞಾನ, ಯೋಗ, ಪ್ರಾಣ, ಇದೇ ಭೀಮಸೇನ, ಇದಕ್ಕೆಲ್ಲ ಅಭಿಮಾನಿ. ಅರ್ಜುನ ಅವನು ಶ್ರುತಾದಿ, ಶ್ರವಣ ಮನನ ನಿಧ್ಯಾಸನ ಸಾಧನೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಅಗತ್ಯವಾದ ಸಾಧನೆಯ ಅಭಿಮಾನಿ. ನಕುಲ ದೇವರು, ಸಹದೇವರು, ಶೀಲ ವಿನಯ, ಹೀಗೆ ಪಂಚ ಗುಣಗಳ ಪ್ರತಿನಿಧಿಗಳು ಪಾಂಡವರು, ಅದರ ಅಭಿಮಾನಿ ದೇವತೆಗಳು. ಅಂಥ ಪಾಂಡವರಿಗೂ ಕೌರವರಿಗೂ ನಡೆದ ಯುದ್ಧ, ಅಂದರೆ ಪಾಂಡವರು ನಮ್ಮ ಒಳಗೆ ಇದ್ದಾರೆ. ಈ ಗುಣಗಳು, ಧರ್ಮ, ಭಕ್ತಿಯಾದಿ ಸದ್ಗುಣಗಳು, ಆಮೇಲೆ ಶೀಲ ವಿನಯ ಸಾಧನೆ, ಇದು ಒಂದು ಕಡೆ. ಇನ್ನೊಂದು ಕಡೆ ಕೌರವರು. ಕೌರವರು ಅಂದರೆ ಅಜ್ಞಾನ, ವಿಪರೀತ ಜ್ಞಾನ, ಕಾಮ, ಕ್ರೋಧ, ಮಾತ್ಸರ್ಯ, ಎಲ್ಲ ದುರ್ಗುಣಗಳ ಅಭಿಮಾನಿ, ದುರ್ಗುಣಗಳ ಪ್ರತೀಕ ಕೌರವ. ಆ ಕೌರವರಿಗೂ ಪಾಂಡವರಿಗೂ ನಡೆಯುವ ಯುದ್ಧ ಅಂದರೆ ಸದ್ಗುಣಗಳಿಗೂ ದುರ್ಗುಣಗಳಿಗೂ. ಅವರು ದುರ್ಗುಣದ ಅಭಿಮಾನಿಗಳು ದೈತ್ಯರು, ದುರ್ಯೋಧನಾದಿಗಳು. ಸದ್ಗುಣದ ಅಭಿಮಾನಿಗಳು ಪಾಂಡವರು. ಆ ಸದ್ಗುಣಗಳಿಗೂ ದುರ್ಗುಣಗಳಿಗೂ ಹೋರಾಟ ನಡೀತಾ ಇದೆ. ನೂರು ಕೌರವರು, ನೂರು ಮಂದಿ ಸದ್ಗುಣ ಪಾಂಡವರು, ಐದೇ ಮಂದಿ. ಗುಣಗಳು ಕಡಿಮೆ, ದೋಷಗಳೇ ಹೆಚ್ಚು. ನೂರು ಕೌರವರು, ಆ ದುರ್ಗುಣಗಳು ಅಷ್ಟೇ. ಶಕುನಿ ಯಾರು? ನಾಸ್ತಿಕ ಬುದ್ಧಿ ಶಕುನಿ. ಎಲ್ಲ ದುರ್ಗುಣಗಳಿಗೆ ಬೆಳೆಯಲಿಕ್ಕೆ ದೇವರು ಇಲ್ಲ ಅಂತ ಭಾವನೆ ಬಂದರೆ, ದೇವರಲ್ಲಿ ವಿಶ್ವಾಸ ಇಲ್ಲ, ಎಲ್ಲ ದುರ್ಗುಣಗಳು ಬೆಳೆಯಲಿ. ಭಗವಂತ ಇದ್ದಾನೆ, ನಮ್ಮ ಎಲ್ಲವನ್ನು ನೋಡ್ತಾ ಇದ್ದಾನೆ ಎಂಬ ಜ್ಞಾನ ಇದ್ದರೆ ದುರ್ಗುಣಗಳು ಬೆಳೆಯಲಿಕ್ಕೆ ಅವಕಾಶವೇ ಇಲ್ಲ. ಈ ದುರ್ಯೋಧನಾದಿಗಳ ಎಲ್ಲ ಅಕ್ರಮಕ್ಕೆ, ಅವ್ಯವಹಾರಕ್ಕೆ ಮೂಲ ಶಕುನಿ. ಒಂದು ನಾಸ್ತಿಕ ಬುದ್ಧಿ, ಅದರ ಪ್ರತೀಕ. ದೇವರೇ ಇಲ್ಲ, ಭಯವೇ ಇಲ್ಲ, ಕೆಟ್ಟ ಕೆಲಸಗಳು ನಿರಂತರ ನಡೆಯುತ್ತೆ. ಆ ನಾಸ್ತಿಕ ಬುದ್ಧಿ ಅವನು ಶಕುನಿ. ಮತ್ತು ಭೀಷ್ಮ, ದ್ರೋಣ, ಕರ್ಣ ಇವರೆಲ್ಲ ಇಂದ್ರಿಯಗಳು. ಇಂದ್ರಿಯಗಳು ಹೇಗೆ? ಇಂದ್ರಿಯಗಳಿಂದ ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ. ದೋಲಾಯಮಾನ ಇಂದ್ರಿಯಗಳು ಒಳ್ಳೆ ಕಣ್ಣಿನಿಂದ ಒಳ್ಳೆಯದನ್ನು ನೋಡ್ತೇವೆ, ಕೆಟ್ಟದ್ದನ್ನು ನೋಡ್ತೇವೆ. ಹಾಗೆ ಭೀಷ್ಮ, ದ್ರೋಣ ಇವರೆಲ್ಲ ಒಮ್ಮೆಮ್ಮೆ ಒಳ್ಳೆಯವರಾಗಿ ಒಳ್ಳೆಯ ಉಪದೇಶವನ್ನು ಮಾಡ್ತಾರೆ, ದುರ್ಯೋಧನ ಜೊತೆಗೆ ಸೇರಿಕೊಂಡಿದ್ದಾರೆ. ಯುದ್ಧದಲ್ಲಿ ಭಾಗಿಗಳು, ವಸ್ತ್ರಾಪರಣ ಮಾಡುವಾಗಲೂ ತಟಸ್ಥದವರೇ. ಹೀಗೆ ಅವರಲ್ಲಿ ದ್ವಂದ್ವ ಇದೆ, ಅಥವಾ ಇಂದ್ರಿಯಗಳಿದ್ದಾಗ ಇಂದ್ರಿಯಗಳಿಂದ ಒಳ್ಳೆಯದು ಕೆಟ್ಟದಾಗುವಂತೆ ಈ ಭೀಷ್ಮ ದ್ರೋಣಾದಿಗಳು ಇಂದ್ರಿಯಗಳು. ಕೌರವ ಸೈನ್ಯ ಎಲ್ಲ ಪಾಪದ ಪ್ರತಿನಿಧಿಗಳು, ಪಾಂಡವರ ಸೈನ್ಯ ಪುಣ್ಯದ ಪ್ರತಿನಿಧಿ. ದ್ರೌಪದಿ ಈ ಉತ್ತಮ ಪವಿತ್ರ ಜ್ಞಾನ, ಸಾರ್ಥ ಜ್ಞಾನ, ವಿದ್ಯೆ, ಭಗವಂತನ ಜ್ಞಾನ, ವಿದ್ಯೆ, ವಿದ್ಯೆಯ ಅಭಿಮಾನಿ, ವಿದ್ಯೆಯ ಪ್ರತೀಕ ದ್ರೌಪದಿ. ಆ ದ್ರೌಪದಿಯನ್ನು ಪಾಂಡವರು ಪರಿಗ್ರಹಿಸಿದರು. ಎಲ್ಲ ಸದ್ಗುಣಗಳು, ಸಾಧನೆ ಇದೆಲ್ಲ ಇದ್ದರೆ ಜ್ಞಾನ ಬರುತ್ತೆ. ಜ್ಞಾನ ಪಡೆಯಬೇಕಾದ ಇಷ್ಟೆಲ್ಲ ಬೇಕು. ಧರ್ಮ ಭಕ್ತಿಯಾದಿಗಳೆಲ್ಲ ಇದ್ದರೆ ವಿದ್ಯೆಯನ್ನು ಪಡೆಯಬಹುದು. ಪಂಚ ಪಾಂಡವರು ದ್ರೌಪದಿಯನ್ನು ಪಡೆಯದಂತೆ ನಮ್ಮಲ್ಲಿ ಇಂಥ ಸದ್ಗುಣಗಳಿದ್ದರೆ ಎಲ್ಲ ಉತ್ತಮ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಹೀಗೆ ಪಾಂಡವರು ನಮ್ಮೊಳಗಿದ್ದಾರೆ, ಕೌರವರು ಇದ್ದಾರೆ ನಮ್ಮಲ್ಲಿ. ಎತ್ತ ಕೆಟ್ಟ ಪ್ರವೃತ್ತಿ ಅದು ಉಂಟು, ಪಾಂಡವರು ಇದ್ದಾರೆ ನಮ್ಮ ಜೀವನದಲ್ಲಿ. ಆ ಕುರುಕ್ಷೇತ್ರದಲ್ಲಿ ಕೌರವರಿಗೂ ಪಾಂಡವರಿಗೂ ಏನು ಯುದ್ಧ ನಡೆಯಿತು, ನಮ್ಮ ಕುರುಕ್ಷೇತ್ರದಲ್ಲಿ ಜೀವನದಲ್ಲಿ ಪ್ರತಿದಿನ ಯುದ್ಧ ನಡೀತಾ ಇದೆ. ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವರು, ಒಂದು ಕಡೆ ಧರ್ಮ, ಒಂದು ಕಡೆ ಅಧರ್ಮ, ಒಂದು ಕಡೆ ಸತ್ಪ್ರವೃತ್ತಿ, ದುಷ್ಟಪ್ರವೃತ್ತಿ, ಇವುಗಳ ಘರ್ಷಣೆ ಪ್ರತಿದಿನ. ಆ 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ನಡೆದರೆ ಆ ಪಾಂಡವರ ಪ್ರತಿನಿಧಿಗಳಾದ ಸದ್ಗುಣಗಳಿಗೂ, ಕೌರವರ ಪ್ರತಿನಿಧಿಗಳಾದ ದುರ್ಗುಣಗಳಿಗೂ, ಸಾತ್ವಿಕ ಪ್ರವೃತ್ತಿಗೂ ದುಷ್ಟ ಪ್ರವೃತ್ತಿಗೂ ನಿತ್ಯ ಘರ್ಷಣೆ ನಮ್ಮ ಜೀವನದಲ್ಲಿ ನಡೆಯುತ್ತಾ ಇದೆ. ನಾವು ಸಂಧ್ಯಾವಂದನೆ ಮಾಡೋಣ ಅಂತ ಒಂದು ಕಡೆ, ಇನ್ನೊಂದು ಕಡೆ ಯಾರು ಯಾಕೆ ಬೇಕು, ಬೇಡ ಸಂಧ್ಯಾವಂದನೆ ಮಾಡಬೇಕು ಅಂತ ಒಂದು ಮನಸ್ಸು, ಬೇಡ ಅಂತ ಇನ್ನೊಂದು. ಸುಧಾಕರಲ್ಲಿ ನಾಸ್ತಿಕ ಕಾಮಕರು ಅಂತ ಕರೆದಿದ್ದಾರೆ, ಆಸ್ತಿಕ ಕಾಮಕರು. ಒಂದು ಕಡೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ, ಲಂಚ ತೆಗೆದುಕೊಳ್ಳಬಾರದು ಅಂತ. ಇನ್ನೊಂದು ಕಡೆ ಲಂಚ ತೆಗೆದುಕೊಂಡರೆ ನಮ್ಮದೆಲ್ಲ ವ್ಯವಹಾರ ಹೇಗೆ ನಡೆಯುತ್ತದೆ, ತೆಗೆದುಕೊಳ್ಳಬೇಕು ಅಂತ ಒಂದು ಕಡೆ, ಬೇಡ ಅಂತ ಮತ್ತೊಂದು ಕಡೆ. ಘರ್ಷಣೆ ನಿತ್ಯ ನಮ್ಮ ಮನಸ್ಸಿನ ಹೊಯ್ದಾಟ. ಏಕಾದಶಿ ಉಪವಾಸ ಮಾಡೋಣ ಅಂತ ಒಂದು ಕಡೆ, ಬೇಡ ಅಂತ ಮತ್ತೊಂದು ಕಡೆ. ಹೀಗೆ ಈ ಪಾಂಡವರ ಕೌರವರ ಯುದ್ಧ ಆಗ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಪ್ರತಿದಿನ ಈ ಸದ್ಗುಣ ದುರ್ಗುಣಗಳೇ ಪಾಂಡವ ಕೌರವರ ಪ್ರತಿನಿಧಿಗಳು, ಅದಕ್ಕೆ ಅವರ ಅಭಿಮಾನಿ ದೇವತೆಗಳು. ಆ ಯುದ್ಧ ಪ್ರತಿದಿನ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಅದನ್ನು ಮನ್ನುವಾಗಿ ಅದರ ವರ್ಣನೆ, ಪಾಂಡವರ ಕೌರವರ ಯುದ್ಧ ಅಂದರೆ ನಮ್ಮೆಲ್ಲರ ಜೀವನದಲ್ಲಿ ಪ್ರತಿದಿನ ನಡೆಯುತ್ತಿರುವ ಅಂತಃ ಸಂಘರ್ಷ, ನಮ್ಮ ಮಾನಸಿಕ ಭಾವನೆಗಳು, ತಿಕ್ಕಾಟಗಳು. ಅಲ್ಲೇನಾಯಿತು ಪಾಂಡವ ಯುದ್ಧದಲ್ಲಿ ಕೌರವರಿಗೆ ಪರಾಜಯ, ಪಾಂಡವರಿಗೆ ಜಯ, ಧರ್ಮರಾಜನಿಗೆ ಪಟ್ಟಾಭಿಷೇಕ. ಆಗ ನಮ್ಮ ಕುರುಕ್ಷೇತ್ರದಲ್ಲಿ ಇದಕ್ಕೆ ವಿಪರೀತ, ಪಾಂಡವರಿಗೆ ಪರಾಜಯ, ಕೌರವರಿಗೆ ಜಯ, ದುರ್ಯೋಧನಿಗೆ ಪಟ್ಟಾಭಿಷೇಕ. ಬೇಕು ಬೇಡ ಅಂತ ತೀರ್ಮಾನ ಮಾಡಿ ಚರ್ಚೆಯಾಗಿ ಕೊನೆ ಇವತ್ತಂತೂ ಊಟ ಮಾಡಿಕೊಂಡು ಏಕಾದಶಿಯಲ್ಲಿ ಮತ್ತೆ ನೋಡೋಣ ನಂತರ ಈಗಂತೂ ತೆಗೆದುಕೊಂಡು ಎಂಬುದಾಗಿ ದುಷ್ಟ ಪ್ರವೃತ್ತಿಗೆ ಜಯ. ಇದು ಭಾರತದಲ್ಲಿ ಆಗ ಕೃಷ್ಣನ ಅನುಗ್ರಹದಿಂದ ಸದ್ಗುಣ ಜಯ ಜೋ ಜಯೋ ನಾಮ ಇತಿಹಾಸ. ಇದು ಪಾಂಡವರ ಜಯ ಮಾತ್ರವಲ್ಲ, ಕೃಷ್ಣನ ಮಾರ್ಗದರ್ಶನದಲ್ಲಿ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಪರಾಜಯ. ಇದೇ ಮನುವಾದಿಕೆ ಚಿತ್ರಭೂತಿ. ಪಾಂಡವರ ಕೌರವರ ವಿಷಯ ಯುದ್ಧ ಧರ್ಮಾಧರ್ಮಗಳ ಹೋರಾಟದಲ್ಲಿ ಕೊನೆಗೆ ಕೃಷ್ಣನ ಸಾರಥ್ಯದಿಂದ ಧರ್ಮಕ್ಕೆ ಜಯ. ಇದೇ ಮಹಾಭಾರತ ಎಂಬುದಾಗಿ ಕೃಷ್ಣನ ಕಥೆ, ಪಾಂಡವರ ಕಥೆ ಜೀವನದಲ್ಲಿ ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ನಡೆಯುವಂಥ ಸಂಘರ್ಷ. ಇದೇ ಮಹಾಭಾರತದ ಒಂದು ಚರಿತ್ರೆ ಎಂಬುದನ್ನು ವರ್ಣಿಸ್ತಾ ಹೇಳ್ತಾರೆ. ದುರ್ಯೋಧನ ಮತ್ತು ಧರ್ಮರಾಜ ಎರಡು ಆದರ್ಶಗಳು, ಒಂದು ಕೆಟ್ಟ ಆದರ್ಶ ರಾಮ ರಾವಣ ಇದ್ದಾನೆ. ದುರ್ಯೋಧನು ಮನ್ಯುವಯೋ ಮಾಧ್ರುವ, ಒಂದು ಕಡೆ ದುರ್ಯೋಧನ ಇನ್ನೊಂದು ಕಡೆ ಪಾಂಡವ. ಇವ ಒಂದು ದೊಡ್ಡ ವಿಷವೃಷ್ಟಿ ಇದ್ದಾನೆ, ಕೋಪ ಸಿಟ್ಟು ಪ್ರತೀಕಾರ ಬುದ್ಧಿ ಇಂತಹ ದೋಷದ ದ್ವೇಷದ ಸ್ವರೂಪಭೂತವಾದ ದುರ್ಯೋಧನ. ಅದೊಂದು ದೊಡ್ಡ ಮರ, ಅದಕ್ಕೆಲ್ಲ ಶಾಖ ಉಪಶಾಖೆಗಳು ಎಲ್ಲ ಈ ಶಕುನಿ ಕರ್ಣ ದುಶ್ಯಾಸನ ಇವರೆಲ್ಲ ಮೂಲೆಯಾಗಿ ಇದಕ್ಕೆಲ್ಲ. ದುರ್ಯೋಧನವೆಂಬ ಈ ಕೆಟ್ಟ ವಿಷವೃಕ್ಷ ಈ ರೀತಿಯಾಗಿ ಬೆಳೆಯಲಿಕ್ಕೆ ಮೂಲೆ ಯಾವುದು? ಧೃತರಾಷ್ಟ್ರ. ಅವನ ಒಂದು ಥರದ ಪುತ್ರ ವಾತ್ಸ ಮೋಹ, ಪುತ್ರ ವ್ಯಾಮೋಹ, ಏನು ಮಾಡಿದರೂ ಕೂಡ ಪ್ರತಿಭಟನೆ ಮಾಡದೇ ಇದ್ದದ್ದು ಆ ಧೃತರಾಷ್ಟ್ರ ಇದಕ್ಕೆ ಮೂಲ. ಆ ದುರ್ಯೋಧನ ವಿಷವೃಕ್ಷ ಇಷ್ಟು ಭಯಂಕರವಾಗಿ ಬೆಳೆಯಲಿಕ್ಕೆ ಮೂಲ ಧೃತರಾಷ್ಟ್ರ. ಮೂಲಂಬರಾದ ಧೃತರಾಷ್ಟ್ರ ಅಮನೀಷಿ ಅಂತ ಸರಿಯಾದ ಪ್ರಾಜ್ಞನಲ್ಲದ ಧೃತರಾಷ್ಟ್ರನೇ ಮೂಲ. ಪಾಂಡವರು ಭೀಮಸೇನ ಅರ್ಜುನ ಇದೆಲ್ಲ ದೊಡ್ಡ ದೊಡ್ಡ ಅದರ ಶಾಖೆ, ಅದರ ಸ್ಕಂಧ ಇದೆಲ್ಲ ಉಂಟು. ಧರ್ಮರಾಜ ಒಂದು ದೊಡ್ಡ ಮರ, ಇದರ ಮೂಲ ಯಾವುದು? ಅಲ್ಲಿ ಧೃತರಾಷ್ಟ್ರ. ಇಲ್ಲಿ ಯಾರು? ಪಾಂಡವ. ಪಾಂಡವಲ್ಲ, ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಚ. ಈ ಧರ್ಮವೃಕ್ಷ ಅದು ವಿಷವೃಕ್ಷ, ಈ ಧರ್ಮವೃಕ್ಷ ಬೆಳೆಯಲಿಕ್ಕೆ, ಪಾಂಡವರೆಂಬ ವೃಕ್ಷ ಬೆಳೆಯಲಿಕ್ಕೆ ಮೂಲ ಅಲ್ಲಿ ಧೃತರಾಷ್ಟ್ರ. ಇಲ್ಲಿ ಕೃಷ್ಣ, ಕೃಷ್ಣನ ಮಾರ್ಗದರ್ಶನ, ಕೃಷ್ಣನ ಅನುಗ್ರಹದಿಂದ ಬೆಳೆದಿದೆ ಎಂಬುದಾಗಿ ಎಷ್ಟು ಚೆನ್ನಾಗಿ. ಇಂಥ ಎರಡು ನಮಗೆ, ಒಂದು ಕೆಟ್ಟ ಆದರ್ಶ, ಒಂದು ಒಳ್ಳೆಯ ಆದರ್ಶ, ಹೇಗೆ ಇರಬೇಕು ಹೇಗೆ ಇರಬಾರದು ಎಂಬುದಕ್ಕೆ ಪಾಂಡವರು ಉತ್ತಮ ಆದರ್ಶ. ಭಗವಂತನ ಅನುಗ್ರಹದಿಂದ ಅವರ ಮಾರ್ಗದರ್ಶನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆದಿದ್ದಾರೆ. ದುರ್ಯೋಧನ ಸಂತಾನ, ಕೌರವ ಸಂತಾನ ಕೆಟ್ಟ ಆದರ್ಶದ ಪ್ರತೀಕ ಎಂಬುದಾಗಿ ಮಹಾಭಾರತದ ಸಾರ ಏನು, ಏನು ನಿರೂಪಣೆ ಆಗ್ತಾ ಇದೆ, ಏನು ಸಂದೇಶ ಎಂಬುದನ್ನು ಈ ಶ್ಲೋಕದಿಂದ ಮಹಾಭಾರತ ವರ್ಣಿಸಿದೆ. ಹೀಗೆ ಮಹಾಭಾರತದಲ್ಲಿ ಸುಂದರವಾಗಿ ಹೇಳ್ತಾರೆ. ಇದು ವಾಸುದೇವಸ್ಯ ಮಹತ್ವ, ಕೃಷ್ಣನ ಮಹಿಮೆ, ಪಾಂಡವರ ಸತ್ಯನಿಷ್ಠೆ ಧರ್ಮನಿಷ್ಠೆ, ಪಾಂಡವಾನಾಂಚ ಸತ್ಯತ, ದುರ್ವೃತ್ತಂ ಧಾತರಾಷ್ಟ್ರ, ದುರ್ಯೋಧನಾದಿಗಳ ಕೆಟ್ಟ ಚಾರಿತ್ರ್ಯ, ಪಾಂಡವರ ಸತ್ಪ್ರವೃತ್ತಿ, ವಾಸುದೇವರ ಕೃಷ್ಣನ ಮಹಿಮೆ. ಇದೇ ಮಹಾಭಾರತ ಮೂರು, ಕೃಷ್ಣನ ಮಹಿಮೆ, ಪಾಂಡವರ ಸತ್ ಉತ್ತಮ ವ್ಯವಹಾರ, ದುರ್ಯೋಧನ ದೌಷ್ಟ್ಯ, ಕೌರವರ ದೌಷ್ಟ್ಯ. ಇಷ್ಟೇ ಅಲ್ಲದೆ ಇನ್ನು ಎರಡು ಹೇಳ್ತಾ ಇದ್ದಾರೆ. ಗಾಂಧಾರ್ಯ ಧರ್ಮಶೀಲತ, ಗಾಂಧಾರ್ಯ ಧರ್ಮಶೀಲತ, ಗಾಂಧಾರಿ ಇಷ್ಟೇ ಇಲ್ಲಿ ಕೌರವ ಬಂದ ದುರ್ಯೋಧನ ಯುದ್ಧಕ್ಕಿಂತ ಮುಂಚೆ ಗಾಂಧಾರಿಗೆ ನಮಸ್ಕಾರ ಮಾಡಿ ಜಯವಾಗಲಿ ಅಂತ ಆಶೀರ್ವಾದ ಕೊಡು ಅಂತ. ಆದರೆ ಪುತ್ರ ವ್ಯಾಮ ಇದ್ದರೂ ಗಾಂಧಾರಿ ಹೇಳ್ತಾಳೆ, ಯಥೋ ಧರ್ಮ ತಥೋ ಜಯ, ನಿನಗೆ ಜಯವಾಗಲಿ ಅಂತ ಅವನ ಬಾಯಿಂದ ಬರಲೇ ಇಲ್ಲ. ಎಲ್ಲಿ ಧರ್ಮ ಉಂಟು ಅಲ್ಲಿ ಜಯ. ಆ ರೀತಿ ಅದನ್ನು ಸಮ್ಮುಗ್ಧವಾಗಿ ನಿನಗೆ ಜಯ ಆಗಿದೆ. ಯಥೋ ಧರ್ಮ, ಧರ್ಮ ಇದ್ದರೆ ಜಯ, ನೀನು ಧಾರ್ಮಿಕನಾಗಿದ್ದೇ ಮಾತ್ರ ಜಯ ಎಂಬುದೇ. ಆ ಸಂದರ್ಭದಲ್ಲಿ ಕೂಡ ಮಗ ಅಂತ ನೋಡದೆ ಧರ್ಮ ಇದ್ದರೆ ಜಯ ಎಂಬುದೇ ಸ್ಪಷ್ಟು ಧರ್ಮನಿಷ್ಠೆ. ಧರ್ಮನಿಷ್ಠೆ ಗಾಂಧಾರ್ಯ ಧರ್ಮಶೀಲತ. ಕುಂತಿಯ ಧೈರ್ಯ, ಬಹಳ ಧೈರ್ಯ. ಆ ಬ್ರಾಹ್ಮಣ ದಂಪತಿಗಳು ಬಕಾಸುರ ನಾನೇ ಬಲಿಯಾಗಬೇಕು, ನಾವು ಒಂದು ಬಲಿಯನ್ನು ಕೊಡಲೇಬೇಕಾಗಿದೆ, ಇಲ್ಲಿ ಇಡೀ ನಗರವನ್ನೇ ಧ್ವಂಸ ಮಾಡ್ತಾನೆ ರಾಜಾಜ್ಞೆ ಅಂತ ಕಂತ ಕಣ್ಣೀರು ಬಿಡ್ತಾ ಇದ್ದಾರೆ. ತನಗೆ ಆಶ್ರಯ ಕೊಟ್ಟ ಬ್ರಾಹ್ಮಣ ದಂಪತಿಗಳಿಗೆ ತೊಂದರೆ ಆಗಬಾರದು. ಅದಕ್ಕೋಸ್ಕರ ಕುಂದಿ ಈ ತೊಂದರೆ ಬೇಡ, ಭಯಪಡಬೇಡಿ, ಭೀಮ ಇದ್ದಾನೆ ನಮ್ಮ ಮಗ, ಕೊಡ್ತೇನೆ. ಯಾರಾದರೂ ತನ್ನ ಅಂಥ ಬಕರ ಬಳಿಗೆ ತನ್ನ ಮಗನನ್ನು ದೊಡ್ಡ ಯುದ್ಧ ಆಗಬೇಕಾಗಿದೆ, ಮುಂದೆ ಜಯ ಸಾಧಿಸಬೇಕು, ರಾಜ್ಯ ಪಡೆಯಬೇಕು ಅಂತ ಭೀಮ, ಅದಕ್ಕೆ ಮುಖ್ಯ ಆಧಾರ ಭೀಮ. ಧರ್ಮರಾಜ ಹೇಳ್ತಾನೆ ಎಂಥ ಒಂದು ಕೆಲಸ ಮಾಡಿದೆ, ಯಾರನ್ನು ಆಶ್ರಯಿಸಿಕೊಂಡು ಎಲ್ಲ ಮುಂದಿನ ನಮ್ಮ ಭವಿಷ್ಯದ ಚಿಂತನೆ ಮಾಡ್ತಾ ಇದ್ದೇವೆ ಅಂತ ಭೀಮನನ್ನೇ ಬಲಿ ಕೊಡ್ತಾ ಇದೆಯಲ್ಲ, ಇಂಥ ಇನ್ನೊಂದು ಇನ್ನೊಬ್ಬರ ಮೇಲಿನ ಕಾರುಣ್ಯ ಅಂತ ಧರ್ಮರಾಜ ಆಕ್ಷೇಪಿಸ್ತಾನೆ. ಆ ಧೈರ್ಯ ಭೀಮ ಅಂಥ ಪರಾಕ್ರಮಿ, ಏನೂ ಆಗಲಿಕ್ಕಿಲ್ಲ ಅಂಥೇಳಿ ಆ ಧೈರ್ಯದಿಂದ ಭೀಮನನ್ನು ಬಲಿ ಬಕಾಸುರನ ಕಡೆಗೆ ಕಳಿಸಿಕೊಡುವಂತಹ ಕುಂತಿಯ ಧೈರ್ಯ. ಕುಂತಿಯ ಧೃತಿ ಛತ್ತು ಪ್ರಜ್ಞ, ಅವನ ಪ್ರಜ್ಞೆ. ಎಲ್ಲ ಭೀಷ್ಮ ದ್ರೋಣ ಎಲ್ಲರೂ ಕೂಡ ಆ ದ್ರೌಪದಿ ವಸ್ತ್ರಾಪಾರ ಕಾಲದಲ್ಲಿ ನಾವೆಲ್ಲ ನ್ಯೂಟ್ರಲ್ ತಟಸ್ಥ ಧೋರಣೆ, ನಿಜವಾಗಿ ಭೀಷ್ಮ ಎದ್ದು ನಿಲ್ಲಬೇಕು, ಪ್ರತಿಭಟನೆ ಮಾಡಬೇಕು, ಏನು ಮಾಡಿ ಧರ್ಮರಾಜ ದ್ರೌಪದಿ ಪ್ರಶ್ನೆ ಮೇಲೆ ಧರ್ಮರಾಜ ಹತ್ರ ಕೇಳು, ಹಾರಿಸಿಬಿಟ್ಟ. ಹಾರಿಕೆಯ ಉತ್ತರ ನೇರವಾದ ಉತ್ತರ ಕೊಡಲಿಲ್ಲ, ಅನ್ಯಾಯವನ್ನು ಕಣ್ಣೆದುರಿಗಾದವಾಗ ಆಗುವಾಗ ತಡೆಯಲಿಲ್ಲ. ಇಂಥ ಸಂದರ್ಭದಲ್ಲಿ ಇದರೊಬ್ಬನೇ ತಪ್ಪು ಅಧರ್ಮ ಅಂತ ಘೋಷಣೆ ಮಾಡಿ ಛತ್ತು ಪ್ರಜ್ಞ. ಅದಕ್ಕೋಸ್ಕರ ಕೃಷ್ಣ ಎಲ್ಲರೂ ಆಹ್ವಾನ ಮಾಡಿದರು. ಅಲ್ಲಿ ಬಂದಾಗ ಯಾರ ಆಹ್ವಾನವನ್ನು ಸ್ವೀಕಾರ ಮಾಡದೆ ವಿದುರನ ಮನೆಗೆ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿದರು. ಯಾಕೆ ಇಂಥ ಸಂದರ್ಭದಲ್ಲಿ ಅಂತ ಧರ್ಮನಿಷ್ಠೆ, ಯಾವುದೇ ಅನ್ಯಾಯ ಅದನ್ನು ಸ್ಪಷ್ಟವಾಗಿ ಪ್ರತಿಭಟಿಸುವ ಆ ಒಂದು ಪ್ರಜ್ಞೆ, ಅದನ್ನು ವಿದುರ ತೋರಿಸಿದ. ಛತ್ತು ಪ್ರಜ್ಞ, ವಿದುರನ ಪ್ರಜ್ಞೆ, ಗಾಂಧಾರಿಯ ಧರ್ಮನಿಷ್ಠೆ, ಕುಂತಿಯ ಧೈರ್ಯ, ಕೃಷ್ಣನ ಮಹಾತ್ಮ್ಯ, ಕೌರವರ ದುಷ್ಟತನ, ಪಾಂಡವರ ಸತ್ಪ್ರವೃತ್ತಿ, ಇದೇ ಮಹಾಭಾರತ ಎಂಬುದಾಗಿ ಮಹಾಭಾರತವನ್ನು ಸಂಗ್ರಹವಾಗಿ ನಿರೂಪಿಸಿದ್ದಾರೆ. ಇವತ್ತಿಷ್ಟು ಮಾತನ್ನು ಆಡ್ತಾ ನಾನು ಪ್ರಭಂಜನಾಚಾರ್ಯರ ಮೊದಲ ಭೇಟಿಯ ಸಂದರ್ಭ ಅವರು ಹೇಳಿದರು, ಈಗಲೂ ನನಗೆ ಜ್ಞಾಪಕ ಇದೆ. ನಾನು ಕೆಲವೆಲ್ಲ ಏನು ಸಣ್ಣ ಹುಡುಗ ಏನು ಭಾರಿ ಹೇಳ್ತಾ ಏನು ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಗಿ ಕೆಲವೆಲ್ಲ ಪ್ರಶ್ನೆ ಕೇಳಿ ಅಷ್ಟು ಸಮರ್ಪಕವಾಗಿ ನನಗೆ ಆಗಲೇ ಆಶ್ಚರ್ಯ ಆಗಿ ಈ ವ್ಯಕ್ತಿಯಲ್ಲಿ ದೊಡ್ಡ ಸಾಧನೆ ಇದೆ, ದೊಡ್ಡ ಕಾರ್ಯ ಆಗ್ತದೆ. ಆಗಲೇ ನನಗೆ ವಿದ್ಯಾಮಾನ ಕೇಳ್ತಾನೆ ಹೇಳಿ ಈ ಒಬ್ಬರು ಬಂದಿದ್ದಾರೆ ಬಹಳ ಚೆನ್ನಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪೌರಾಣಿಕ ವಿಷಯ ಎಲ್ಲ ಅಂಶದಲ್ಲಿ ಬಹಳ ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಿದ ವ್ಯಕ್ತಿ ಅಂತ ಆವತ್ತೇ ನಾನು ವಿದ್ಯಾಮಾನ ಕೇಳ್ತಾರಲ್ಲಿ ಇವರ ಬಗ್ಗೆ ಹೇಳಿದೆ. ಆ ರೀತಿ ಪ್ರಥಮ ಆಂಜನೇಯನ ಪ್ರಥಮ ದರ್ಶನದಲ್ಲಿ ರಾಮನಿಗೆ ಆಂಜನೇಯ ಅಂತ ನಮಗೆ ಪ್ರಭಂಜನಾಚಾರ್ಯರ ಪ್ರಥಮ ದರ್ಶನದಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ನಮಗೆ ಅರ್ಥವಾಗಿದೆ. ಆ ರೀತಿ ಅವರು ಉತ್ತಮ ಸೇವೆಯನ್ನು ಇಡೀ ಜೀವಮಾನದಲ್ಲಿ ನಮ್ಮ ಸಮಾಜಕ್ಕೆ ನಡೆಸ್ತಾ ಇದ್ದಾರೆ. ಅವರು ಇದೇ ರೀತಿ ಶ್ರೀಕೃಷ್ಣನ ಅನುಗ್ರಹ ನಿರಂತರ ಇರಲಿ ಅಂತ ಪ್ರಾರ್ಥಿಸಿ.